学的。
ಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವತಾಂ ಅನ್ಯಾಪಿಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಕ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋ ಭಿಚ ದಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದ ತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ಮುನಿವೃಂದ ವಾಣಿತೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿ ಭೂಯಾತ್ ಶ್ರೀಮದಾಚಾರ್ಯ ಪಾವಕ. ಹರಾಯ ಭಜಕಾನಿಷ್ಠ ಹರಾಯ ಪುರವೈರಿಣೇ ಭವಾಯ ಭವತೆ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತಾ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧು ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಂ ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಶ್ರೀಮಧ್ವ ಸನ್ಮತಪಯೋ ನಿಧಿಪೂರ್ಣಚಂದ್ರ ಶ್ರೀ ವಿಷ್ಣುತೀರ್ಥ ಮುನಿರಾಡ್ಮುದಮಾಪನೋತು. ಪರಮಪವಿತ್ರವಾದಂತಹ ಎರಡು ಕಾರ್ಯಕ್ರಮಗಳಿವತ್ತಿನ ದಿವಸ, ಒಂದು ಮಹಾಶಿವರಾತ್ರಿ, ಮತ್ತೊಂದು ವಿಷ್ಣುತೀರ್ಥರ ಆರಾಧನೆ. ಮಹಾಶಿವರಾತ್ರಿ ತ್ರಿಮೂರ್ತಿಗಳಲ್ಲಿ ಶಿವ ಅನೇಕ ದೃಷ್ಟಿಯಿಂದ ಅತ್ಯಂತ ವಿಶಿಷ್ಟವಾಗಿರತಕ್ಕಂತಹ ಸ್ಥಾನ ಅಲಂಕರಿಸಿರತಕ್ಕಂಥ ದೇವತೆ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಲಯ ಶಿವಕರ್ತ ಅನ್ನೋ ಹೆಸರಿನಲ್ಲಿ ಸಾಮಾನ್ಯವಾಗಿ ಜನಗಳು ಈ ವಿಷಯವನ್ನು ಕೇಳಿರ್ತಾರೆ. ಆದರೆ ಅಲ್ಲಿಯ ಬ್ರಹ್ಮ, ಅಲ್ಲಿಯ ವಿಷ್ಣು, ಅಲ್ಲಿಯ ಶಿವ, ಮೂರು ವಿಷ್ಣುವಿನ ರೂಪಗಳೇ ಅನ್ನೋದು ವಿಷ್ಣು ಪುರಾಣದಲ್ಲಿ ಹೇಳಿರ್ತಕ್ಕಂಥ ಅಂಶವನ್ನು ಶ್ರೀಮದ್ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ. ಈ ಶಿವನೊಳಗೆ ಶಿವ ಅಂತಕ್ಕಂಥ ವಿಷ್ಣುವಿನ ಹೆಸರು ಸರ್ವಃ ಶರ್ವಃ ಶಿವಃ ಸ್ಥಾಣು. ವಿಷ್ಣು ಸಹಸ್ರನಾಮದಲ್ಲಿ ಶಿವಃ ಅಂತ ವಿಷ್ಣು ರೂಪ ಇದೆ. ಆ ರೂಪವನ್ನು ಇದರಲ್ಲಿ ಇಟ್ಟಿದ್ದಕ್ಕೇನೆ ಶಿವನಿಗೆ ಶಿವ ಅಂತ ಹೆಸರು. ಅದೇ ರೀತಿ ಬ್ರಹ್ಮ, ಬ್ರಹ್ಮ ವಿವರ್ಧನಃ, ಬ್ರಹ್ಮ ಅಂತಕ್ಕಂಥ ರೂಪವನ್ನು ಬ್ರಹ್ಮದೇವರಲ್ಲಿ ಇಟ್ಟುಬಿಟ್ಟಿದ್ದು ಸೃಷ್ಟಿಕರ್ತೃತ್ವವನ್ನು ಅವರಿಗೆ ಮಾಡೋ ಅನುಗ್ರಹವನ್ನು ಪರಮಾತ್ಮ ಮಾಡಿದ್ದಾರೆ. ಶಿವನನ್ನು ಬಹಳಷ್ಟು ಜನ ಸರ್ವೋತ್ತಮ ದೇವತೆ ಅಂತ ಆರಾಧನೆ ಮಾಡೋ ಜನ ಇದ್ದಾರೆ. ಆದರೆ ಶಿವನನ್ನೆಲ್ಲರೂ ಆರಾಧನೆ ಮಾಡಲೇಬೇಕು ಅನ್ನೋದು ಅತ್ಯಂತ ವಿಹಿತವಾದಂತಹ ಶಾಸ್ತ್ರದ ಸಂದೇಶ. ಶಿವನ ಆರಾಧನೆಯನ್ನು ಯಾರು ಮಾಡೋದಿಲ್ಲವೋ ಅವರಿಗೆ ಮೋಕ್ಷದ ಹಾದಿನೇ ಸಿಗೋದಿಲ್ಲ ಅಂತ ಹೇಳ್ತಾರೆ. ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರ ದೇವ, ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರ ದೇವ. ಮುಕ್ತಿಯಾಗಬೇಕು ಅಂತಕ್ಕಂತಹ ಭಾವನೆ ಹುಟ್ಟಬೇಕಾದ್ರೇ ಶಿವನ ಅನುಗ್ರಹ ಬೇಕು. ಮುಕ್ತಿಯ ದಾರಿ ಸಿಗಲಿಕ್ಕೂ ಶಿವನ ಅನುಗ್ರಹ ಬೇಕು. ಆದ್ದರಿಂದ ಶಿವನ ಅನುಗ್ರಹವನ್ನು ಸಂಪಾದನೆ ಮಾಡದೆ ಹೋದರೆ ಮುಕ್ತಿಯ ಹಾದಿ ಇಂದ್ರಾದಿ ದೇವತೆಗಳಿಗೂ ತಿಳಿಯೋದಿಲ್ಲ, ಮನುಷ್ಯರಿಗೆಲ್ಲ ಇಂದ್ರಾದಿ ದೇವತೆಗಳಿಗೂ ತಿಳಿಯೋದಿಲ್ಲ. ಆದ್ದರಿಂದ ಅವರ ಆರಾಧನೆ ಅತ್ಯಂತ ಮುಖ್ಯವಾದದ್ದು. ಆದರೆ ಅವರ ಆರಾಧನೆ ಮಾಡಬೇಕಾದರೆ ಸರ್ವೋತ್ತಮತ್ವೇನ ಮಾಡಬೇಕಾದ್ದು ಶ್ರೀಹರಿಯನ್ನು ಒಂದೇ. ಏಕೋನೈಕಃ ಸವಃ ಕಃ ಕಿಂ, ವಿಷ್ಣು ಸಹಸ್ರನಾಮ. ಏಕೋ ರುದ್ರೋನು ದ್ವಿತೀಯಾಯತಸ್ಥೆ ಇತ್ಯಾದಿ ಶ್ವೇತಾಶ್ವತ ಉಪನಿಷತ್ತಿನ ಮಾತುಗಳನ್ನು ಇಟ್ಕೊಂಡು ಅನೇಕರು ರುದ್ರನನ್ನು ಸರ್ವೋತ್ತಮ ಅಂತ ಹೇಳೋದಕ್ಕೆ ಹೊರಟ್ರೆ ಆ ರುದ್ರ ಅನ್ನೋದು ಈ ರುದ್ರ ಅಲ್ಲ, ರುದ್ರೋ ಬಹುಶರಾ ಬಭ್ರುಹು. ಅಲ್ಲಿ ರುದ್ರ ಅಂದರೆ ವಿಷ್ಣುವಿಗೆ ರುದ್ರ ಅಂತ ಹೆಸರು. ಏಕೋ ರುದ್ರೋ ನ ದ್ವಿತೀಯಾಯತಸ್ಥೆ, ಆ ದೃಷ್ಟಿಯಿಂದ ರುದ್ರದೇವರು ಅಂದರೆ ಸಾಕ್ಷಾತ್ ವಿಷ್ಣುವೇ. ಈ ರುದ್ರದೇವರು ವಿಷ್ಣುವಿನ ಮಗ ಬ್ರಹ್ಮದೇವರಾದರೆ ಬ್ರಹ್ಮದೇವರ ಮಕ್ಕಳು ರುದ್ರದೇವರು. ಭಾಗವತ ಪುರಾಣಾದಿಗಳಲ್ಲಿ ಸ್ಪಷ್ಟವಾಗಿ ವಿಷಯವನ್ನು ಹೇಳುತ್ತಾರೆ. ಬ್ರಹ್ಮದೇವರ ಭ್ರೂಮಧ್ಯದಿಂದ ಹುಟ್ಟಿ ಬಂದವರು ರುದ್ರದೇವರು. ಅದನ್ನು ಕನಕದಾಸರು ಹೇಳುತ್ತಾರೆ, ಬ್ರಹ್ಮ ಹೆಮ್ಮಗ ರುದ್ರ ಮೊಮ್ಮಗ. ಹರಿಭಕ್ತಿ ಸಾರದಲ್ಲಿ ಬ್ರಹ್ಮ ಹೆಮ್ಮಗ, ಹಿರಿಯ ಮಗ ಬ್ರಹ್ಮದೇವರಾದರೆ ರುದ್ರ ಮೊಮ್ಮಗ ಅಂತ ಹೇಳಿ ಕನಕದಾಸರು ಪುರಾಣದ ಮಾತನ್ನು ಸ್ಪಷ್ಟ ತಿಳಿಸ್ತಾರೆ. ರುದ್ರದೇವರ ಸ್ಥಾನ ವೈದಿಕವಾಗಿ ಮನೋನಿಯಾಮಕರಾಗಿರ್ತಕ್ಕಂಥ ಸ್ಥಾನ. ಸರ್ವೋತ್ತಮನಾದ ವಿಷ್ಣು, ಅನಂತರ ಮಹಾಲಕ್ಷ್ಮಿ, ಆಮೇಲೆ ಬ್ರಹ್ಮವಾಯುಗಳು, ಆಮೇಲೆ ಸರಸ್ವತಿ ಭಾರತೀಯರು, ಮುಂದೆ ಬರೋದು ಗರುಡಶೇಷ ರುದ್ರರು. ಆದರೆ ರುದ್ರದೇವರ ಸ್ಥಾನ ಅಲ್ಲಿ ಬರೋದು. ಅವರ ಆರಾಧನೆಯಿಂದ ಮುಖ್ಯವಾಗಿ ಮನೋನಿಯಾಮಕರಾದ ದೇವತೆಗಳು ಓದುವವರು ವಿಶೇಷ. ಗರುಡ, ಶೇಷ, ರುದ್ರ ಮೂರು ಸಹ ಮನೋನಿಯಾಮಕರೇ, ವಿಶೇಷವಾಗಿ ರುದ್ರದೇವರು ಮನೋನಿಯಾಮಕರು. ಅಂತ ರುದ್ರದೇವರನ್ನು ಸರಿಯಾಗಿ ಆರಾಧನೆ ಮಾಡಿದರೆ ಮನಸ್ಸು ಹತೋಟಿಯಲ್ಲಿರೋದ್ರಿಂದ ಎಂದೂ ಸಹ ದಾರಿ ತಪ್ಪದಂತೆ ಇರಬೇಕು. ಉಳಿದ 10 ಇಂದ್ರಿಯಗಳು ಮನಸ್ಸಿಗೆ ಅಧೀನ, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಆ 10 ನಿಯಮನ ಮಾಡತಕ್ಕಂಥದ್ದು ಮನಸ್ಸಾದ್ದರಿಂದ ಮನಸ್ಸು ಅಂತ ಹೇಳಿದರೆ ಜಡ ಪದಾರ್ಥ, ಅದರ ಅಭಿಮಾನಿ ದೇವತೆ. ಬಸ್ ಬಂತು ಅಂದರೆ ಬಸ್ಸಿನ ಅಭಿಮಾನ, ಒಬ್ಬ ಡ್ರೈವರ್ ಹೇಗೆ ಡ್ರೈವ್ ಮಾಡ್ಕೊಂಡು ಬರ್ತಾನೋ ಹಾಗೆ ಅಭಿಮಾನಿ ದೇವತೆಗಳ ಅಧೀನದಲ್ಲಿ ತತ್ವಗಳಿರೋದು. ಮನಸ್ತತ್ವಕ್ಕೆ ನಿಯಾಮಕರಾಗಿರೋದ್ರಿಂದ ಯಾರು ಉತ್ತರದವರ ಆರಾಧನೆಯನ್ನು ಸರಿಯಾಗಿ ತಾರತಮ್ಯ ಕ್ರಮದಲ್ಲಿ ಮಾಡ್ತಾರೆ ಅವರ ಮನಸ್ಸು ಸನ್ಮಾರ್ಗದಲ್ಲಿರುತ್ತೆ. ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಹು, ಮನಸ್ಸೇ ಸಂಸಾರ ಬಂಧಕ್ಕೂ ಕಾರಣ, ಮನಸ್ಸೇ ಸಂಸಾರ ಮೋಚನಕ್ಕೂ ಕಾರಣ ಅಂತ ಹೇಳಿದರೆ ರುದ್ರದೇವರ ಅನುಗ್ರಹವೇ ಬಂಧನಕ್ಕೂ ಕಾರಣ ಮತ್ತು ಮೋಚನಕ್ಕೂ ಕಾರಣ. ಅನುಗ್ರಹ ಸರಿಯಾದ ರೀತಿಯಲ್ಲಿದ್ದರೆ ಮುಕ್ತಿಗೆ ಕಾರಣ, ತಪ್ಪಾದ ರೀತಿಯಲ್ಲಿ ಬಂದರೆ ಅನುಗ್ರಹ ನಿಗ್ರಹ ಆಗೋದ್ರಿಂದ ಅದು ಬಂಧಕ್ಕೆ ಕಾರಣ. ಈಗ ರುದ್ರದೇವರನ್ನು ಆರಾಧನೆ ಮಾಡಲೇಬೇಕು, ಅದನ್ನು ಸರಿಯಾಗಿ ಆರಾಧನೆ ಮಾಡಬೇಕು. ಸರಿಯಾದ ಆರಾಧನೆ ತಾರತಮ್ಯ ಕ್ರಮದಲ್ಲಿ ಆರಾಧನೆ. ನಮ್ಮ ವೈಷ್ಣವ ಸಾಹಿತ್ಯದಲ್ಲಿ ರುದ್ರದೇವರ ಸ್ತೋತ್ರಗಳು ಬೇಕಾದಷ್ಟು ಸಿಗುತ್ತೆ. ಶೈವ ಸಾಹಿತ್ಯದಲ್ಲಿ ವಿಷ್ಣುವಿನ ಸ್ತುತಿ ಒಂದೂ ಸಿಗೋದಿಲ್ಲ, ನೆನಪಿರಬೇಕು. ಶೈವ ಸಾಹಿತ್ಯದಲ್ಲಿ ವಿಷ್ಣುವಿನ ಸ್ತೋತ್ರ ಸಿಗೋದೇ ಇಲ್ಲ, ವಿಷ್ಣುವಿನ ನಿಂದೆ ಸಿಗ್ತದೆ ಹೊರತು ಸ್ತೋತ್ರ ಸಿಗೋದಿಲ್ಲ. ಆದರೆ ವೈಷ್ಣವ ಸಾಹಿತ್ಯದಲ್ಲಿ ಹಾಗಲ್ಲ, ಶಿವನ ಸ್ತೋತ್ರವು ಬೇಕಾದಷ್ಟು ಸಿಗುತ್ತೆ. ತಾರತಮ್ಯ ಕ್ರಮದಲ್ಲಿ ಎಲ್ಲ ದೇವತೆಗಳನ್ನು ಸ್ತೋತ್ರ ಮಾಡೋದು ವೈಷ್ಣವ ಸಾಹಿತ್ಯದ ಒಂದು ಹಿರಿಮೆ. ಜಗತ್ತಿನ ಬೇರೆ ಯಾವ ಸಾಹಿತ್ಯದಲ್ಲೂ ಕೂಡ ಸಾಮಾನ್ಯವಾಗಿ ದೇವರ ಸ್ತೋತ್ರ ಇಲ್ಲದರ ಸಾಹಿತ್ಯವೇ ಹೆಚ್ಚು ಇವತ್ತಿನ ಕಾಲಕ್ಕೆ. ಅಕಸ್ಮಾತ್ ದೇವರ ಸ್ತೋತ್ರ ಇತ್ತು ಅಂದರೆ ಯಾವುದೋ ಒಬ್ಬ ದೇವತೆಯ ಸ್ತೋತ್ರ ಇರುತ್ತೆ. ಆ ಸ್ತೋತ್ರವು ಕೂಡ ಅವರನ್ನು ಮತ್ತೆ ಮತ್ತೆ ಸರ್ವೋತ್ತಮರು ಸರ್ವೋತ್ತಮರು ಅಂತ ಹೇಳೋ ರೀತಿ ಇರುತ್ತೆ ಹೊರತು ತಾರತಮ್ಯದ ಕಾನ್ಸೆಪ್ಟೇ ಇಲ್ಲ. ಆದರೆ ಎಲ್ಲ ದೇವತೆಗಳ ಸ್ತೋತ್ರ ಕಾಣಬೇಕು ಅಂದರೂ ವೈಷ್ಣವ ಸಾಹಿತ್ಯ, ತಾರತಮ್ಯದಲ್ಲಿ ಅವರ ಸ್ಥಾನಮಾನ ತಿಳಿಸಬೇಕು ಅಂತಿದ್ರು ವೈಷ್ಣವ ಸಾಹಿತ್ಯ. ಆ ದೃಷ್ಟಿಯಿಂದ ರುದ್ರದೇವರ ಸ್ತೋತ್ರವನ್ನು ಪುರಾಣ ವೇದಗಳಿಂದ ಹಿಡಿದು ಪುರಾಣಗಳು, ಹರಿದಾಸ ಸಾಹಿತ್ಯ ಎಲ್ಲದರಲ್ಲೂ ರುದ್ರದೇವರ ಸ್ತೋತ್ರವನ್ನು ಬೇಕಾದಷ್ಟು ನಾವು ಕೇಳುತ್ತೇವೆ. ಅದು ರುದ್ರದೇವರ ಹಿರಿಮೆ. ಅಂಥ ರುದ್ರದೇವರಿಗೆ ಅನೇಕ ಹೆಸರುಗಳು. ಉಮಾಪತಿ ಅಂತ ಹೆಸರು, ಪಾರ್ವತೀ ದೇವಿಯಿಂದಾಗಿ ಉಮಾಪತಿ, ರಮಾಪತಿ ವಿಷ್ಣುವಾದರೆ ಉಮಾಪತಿ ಸಾಕ್ಷಾತ್ ರುದ್ರದೇವರು. ಉಮಾ ಉಮಾ ಅಂತ ಹೇಳಬೇಕಾದ್ರೆ ಆ ಹೆಸರಿನಿಂದೇನೆ ಹರಿವಂಶದಲ್ಲಿ ಹೇಳುತ್ತಾರೆ. ಅಪರ್ಣ ಅನ್ನೋ ಹೆಸರು ಅವರಿಗೆ. ಒಂದು ಎಲೆಯನ್ನೂ ಕೂಡ ತಿನ್ನದೇನೆ ಪೂರ್ಣ ಉಪವಾಸದಿಂದ ರುದ್ರದೇವರೇ ಪತಿಯಾಗಬೇಕು ಅಂತ ತಪಸ್ಸು ಮಾಡಿದ್ದಕ್ಕೆ ಅವರಿಗೆ ತಾಯಿ ಮೀನಾದೇವಿ ಅನ್ಲತ್ತೆ. ಉ ಮಾ ಅಷ್ಟು ದೊಡ್ಡ ತಪಸ್ಸು ಮಾಡಬೇಡ ಅಂತಂದಿದ್ದಕ್ಕೆ ಉಮಾ ಅಂತ ಹೆಸರಾಯಿತು ಅಂತ ಹೇಳಿದ. ಅಂಥ ತಪಸ್ಸಿನಿಂದ ರುದ್ರದೇವರನ್ನು ಒಲಿಸಿಕೊಂಡವರು ಪಾರ್ವತೀದೇವಿ. ಆದ್ದರಿಂದ ಉಮಾಪತಿ ಅಂತ ಹೇಳೋ ಮಾತಿನಲ್ಲಿ ಎಷ್ಟು ವಿಶಿಷ್ಟವಾದ ಭಕ್ತಿಯಿಂದ ಸಾಕ್ಷಾತ್ ಪಾರ್ವತಿ ಒಲಿಸಿಕೊಂಡಿದ್ದಾರೆ ಅಂತ ಗೊತ್ತಾಗಿ. ರುದ್ರದೇವರ ಆರಾಧನೆಯ ಮತ್ತೊಂದು ಪ್ರಯೋಜನವನ್ನು ಹೇಳುತ್ತಾ ಭಾಗವತ ಪುರಾಣದಲ್ಲಿ ವಿದ್ಯಾಕಾಮಸ್ತು ಗಿರೀಶಂ ದಾಂಪತ್ಯಾರ್ಥ ಉಮಾಂ ಸತೀಂ ಅಂತ ಹೇಳುತ್ತಾರೆ. ವಿದ್ಯಾಕಾಮಸ್ತು ಗಿರೀಶಂ, ಯಾರಿಗೆ ಒಳ್ಳೆ ವಿದ್ಯಾವಂತನಾಗಬೇಕು ಅಂತ ಅಪೇಕ್ಷೆ ಇದೆ ಅವರು ರುದ್ರದೇವರ ಆರಾಧನೆಯನ್ನು ಮಾಡಬೇಕು ಅಂತ ಭಗವಂತ ಭಾಗವತ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ವಿದ್ಯಾ ಸದ್ವಿದ್ಯೆ ಪ್ರಾಪ್ತಿಗೆ ಅವರ ಆರಾಧನೆ ಮುಖ್ಯ. ವಿದ್ಯೆಗೂ ಮನಸ್ಸಿಗೂ ಸಂಬಂಧ ಇದೆ. ಯಾರ ಮನಸ್ಸು ಸರಿ ಇಲ್ಲ ಅವರು ವಿದ್ಯಾಧ್ಯಯನ ಮಾಡೋಕ್ಕಾಗೋದಿಲ್ಲ. ರುದ್ರದೇವರು ಮನೋನಿಯಾಮಕರಾದ್ದರಿಂದ ಅವರ ಆರಾಧನೆ ಮಾಡೋದರಿಂದ ಮನಸ್ಸು ಸರಿ ಹೋದಾಗ ತಕ್ಷಣ ವಿದ್ಯಾಭ್ಯಾಸ ಮಾಡಲೇ ಸರಿ ಹೋಗುತ್ತೆ. ಅನುಗ್ರಹವನ್ನು ಮಾಡಿ ವಿದ್ಯೆಯನ್ನು ಕೊಡ್ತಾರಾದ್ದರಿಂದ ರುದ್ರದೇವರ ಆರಾಧನೆ ಬಹಳ ಮುಖ್ಯ. ಅವರಿಗೆ ವಾಮದೇವ ಅಂತ ಹೆಸರು. ವಾಮದೇವದ ಋಷಿ ಬೇರೆ ಇದ್ದಾರೆ, ಇವರ ಹೆಸರು ವಾಮದೇವ. ವಾಮ ವಾಮದೇವ ಅಂತ ಹೆಸರಿನಲ್ಲಿ ಸುಂದರ ಅಂತ ಅರ್ಥ, ವಾಮ ಶಬ್ದಕ್ಕೆ ಸುಂದರ. ಅವರಿಗೆ ವಾಯುದೇವರಿಗೆ ಋಜುಗಳಿಗೆಲ್ಲ 32 ಲಕ್ಷಣಗಳಾದರೆ ಇವರಿಗೆ 28 ಲಕ್ಷಣಗಳು. 29 ಆ ಲಕ್ಷಣಗಳಿಲ್ಲ. ನೆಕ್ಸ್ಟ್ ಸೆಕೆಂಡ್ 28 ಲಕ್ಷಣ ಇರತಕ್ಕಂಥ ದೇವತೆಗಳಾದ್ದರಿಂದ ಗರುಡಶೇಷ ರುದ್ರದೇವರು ಭಾರಿ ಸುಂದರರು ಅಂತ ಕರೀತಾರೆ. ಇಂದ್ರಕಾಮರು ಭಾರಿ ಕಡಿಮೆ, ಕಾಮನೇಳು ಸುಂದರ ಆದಾಗ ಅವ್ರ ಮೇಲಿರ್ತಕ್ಕಂಥ ಇವರು ಪರಮ ಸುಂದರರು. ಅದಕ್ಕೆ ಇವರಿಗೆ ವಾಮದೇವ ಅಂತ ಹೆಸರು. ವಾಮದೇವ ವಿರಿಂಚಿತನಯ ಉಮಾಮನೋಹರ ಉಗ್ರ ದೂರ್ಜಟಿ ಸಾಮಜಾಜಿನ ವಸನ ಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಿತಪ್ರತ ಕರುಣಿ ಶಮಗೆ ಸದಾ ಸುಮಂಗಳವ. ಈ ಮಾತಿನಲ್ಲಿ ರುದ್ರದೇವರ 10 ಹೆಸರುಗಳನ್ನು ಅಲ್ಲಿ ಹೇಳಿ ಅವರು ಅನೇಕ ರೀತಿಯಲ್ಲಿ ಹೇಗೆ ನಮಗೆ ಉಪಕಾರಕರಾಗಿದ್ದಾರೆ ಅಂತ ತಿಳಿಸ್ತಾರೆ. ಶಂಕರ ಅವ್ರ ಹೆಸರು. ಶಂಕರ, ಶಂ ಅಂದರೆ ಸುಖ, ಶಂಕರ ಸುಖವನ್ನು ಕೊಡೋದ್ರಿಂದ ಅವರಿಗೆ ಶಂಕರ ಅಂತ ಹೆಸರು. ರುದ್ರಾಣಾಂ ಶಂಕರಶ್ಚಾಸ್ಮಿ ಆ ಹೆಸರು ಭಗವದ್ಗೀತೆಯಲ್ಲಿ ಬಂದಿರತಕ್ಕಂಥ ಹೆಸರು. ಸುಖವನ್ನು ಕೊಡ್ತಕ್ಕಂಥವ್ರು, ಯೋಗ್ಯ ರೀತಿ ಉಪಾಸನೆ ಮಾಡತಕ್ಕಂಥವ್ರು ಸುಖವನ್ನು ಕೊಡ್ತಾರೆ. ರಾವಣಾದಿಗಳು ಭಸ್ಮಾಸುರ ಮೊದಲಾದವರೆಲ್ಲ ಸುಖಪಟ್ಟವರಲ್ಲ. ಇವರು ಆರಾಧನೆ ಮಾಡಿದರು, ವರ ತಗೊಂಡ್ರು, ಕೊನೆಗೆ ಭಾರಿ ದುಃಖಪಟ್ಟರು, ದುರಂತದ ಜೀವನ ಕಂಡರು. ಯಾತಕ್ಕೆ ತಾರತಮ್ಯ ಕ್ರಮದಲ್ಲಿ ಮಾಡದೆ ಹೋಗಿದ್ದರಿಂದ ಅವರ ಪಾಲಿಗೆ ಶಂಕರ ಆಗಲಿಲ್ಲ. ಅವರು ಯಾವುದೇ ಯೋಗ್ಯರ ಪಾಲಿಗೆ ಮಾತ್ರ ಶಂಕರನೇ ಶಿವ ಶ್ರೇಷ್ಠ ರೀತಿಯಲ್ಲಿ ಉದ್ಧಾರ ಮಾಡತಕ್ಕಂಥ ದೇವತೆ. ಇನ್ನು ಗಂಗಾಧರ ಅಂತವ್ರ ಹೆಸರು. ಗಂಗಾಧರ, ಗಂಗಾ ಅಂದರೆ ವಿಷ್ಣು ಪಾದೋದಕ ತಲೆ ಮೇಲೆ ಸದಾ ವಿಷ್ಣು ಪಾದೋದಕ ಹಾಕ್ಕೊಂಡಿರ್ತಾರೆ. ಒಂದ್ಸರ್ತಿ ಹಾಕ್ಕೊಂಡ್ರೆ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ವಿಷ್ಣು ಪಾದೋತನ ತಲೆಯಲ್ಲಿ ಒಂದ್ಸರ್ತಿ ಪ್ರೋಕ್ಷಣೆ ಮಾಡಿದರೆ ಅಷ್ಟು ಪುಣ್ಯ. ಗಂಗಾ ಗಂಗಾ ಅಂತ ಹೆಸರು ಹೇಳಿದರೆ ಪುಣ್ಯ. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣುಲೋಕಂ ಸಗಚ್ಛತಿ. ಅಂದರೆ ಸದಾ ಕಾಲ 24 ತಾಸು ಕೂಡ ತಮ್ಮ ತಲೆ ಮೇಲೆ ಗಂಗೆಯನ್ನು ಧರಿಸಿ ಅದು ಬರೀ ಧರಿಸಿದ ಕಟ್ಕೊಂಡ್ಬಿಟ್ಟಿದ್ದಾರೆ ಅದು ತಮ್ಮ ಇದರೊಳಗೆ ಜಟೆಯೊಳಗೆ. ಎಷ್ಟು ವಿಷ್ಣು ಭಕ್ತರು ಅಂತ ಗೊತ್ತಾಗ, ಎಷ್ಟು ಪವಿತ್ರರು. ಅದಕ್ಕೆ ಅವರು ಭಾರಿ ಶುದ್ಧ. ಸಾಮಾನ್ಯವಾಗಿ ಶುದ್ಧ ಅಂತ ಕರೆಯೋದು ಕಷ್ಟ. ಒಂದ್ಸರ್ತಿ ಶ್ಮಶಾನಕ್ಕೆ ಹೋಗಿ ಬಂದರೆ ಸ್ನಾನ ಮಾಡಬೇಕು. ಸಾಮಾನ್ಯವಾಗಿ ಅವರು ಅಲ್ಲೇ ವಾಸ ಮಾಡೋದು. ರುದ್ರಭೂಮಿ ಅಂತಲೇ ಶ್ಮಶಾನಕ್ಕೆ ಹೆಸರು. ಇದ್ರೂ ಭಾರಿ ಮಡಿಯೋ ಯಾತಕ್ಕೆ ಅಂತ ಕೇಳಿದರೆ ಗಂಗೆ ಕಂಟಿನ್ಯೂಸ್ ಆಗಿರೋದ್ರಿಂದ ಅವ್ರ ಮೇಲಿಗೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು. ರುದ್ರದೇವರು ಅಷ್ಟು ವಿಶಿಷ್ಟವಾದಂತಹ ಮಡಿ ದೇವತೆಯವರು. ಆ ಶ್ಮಶಾನದಲ್ಲಿದ್ದು ಮಡಿ ದೇವತೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಯಚ್ಚೌಜ ನಿಸ್ತೃತ ಸರಿತ್ ಪ್ರವದೋರಕೇನ ತೀರ್ಥೇನ ಮೂರ್ಧಧಿಧೃತೇನ ಶಿವಶಿವೋ. ಭಾಗವತ ಪುರಾಣದಲ್ಲಿ ಅವರೇ ಶುಕರೂಪದಿಂದ ಹೇಳಿದ್ದೇ ಭಾಗವತ ಪುರಾಣ. ಬರೆದಿದ್ದ ವೇದವ್ಯಾಸ ರೂಪದಿಂದ ಶ್ರೀಹರಿಯಾದರೆ ಉಪದೇಶ ಮಾಡಿದ್ದು ಶುಕರೂಪದ ರುದ್ರದೇವರು. ಅದು ಗಂಗಾಧರ ಅಂತ ಹೆಸರಿನಲ್ಲಿ ವಿಷ್ಣು ಸರ್ವೋತ್ತಮತ್ವನ ಸದಾ ಸಾರ್ತಾರೆ ಅಂತ ಹೇಳಿದ್ದಾರೆ. ಮತ್ತು ಚಂದ್ರಶೇಖರ, ಚಂದ್ರನ ಒಂದು ಭಾಗ ಅವರ ತನ್ನ ಯಾವಾಗಲೂ ಇರುತ್ತೆ. ಆ ಮುಳುಗಲ್ಲ, ಅಲ್ಲಿ ಚಂದ್ರನಿಗೆ ಅಮಾವಾಸ್ಯೆ ಇಲ್ಲ. ಅದು ಶುದ್ಧವಾದ ಚಂದ್ರ. ಪ್ರತಿಪಚ್ಚಂದ್ರನ ಕಾಣಬೇಕು ಅಂದರೆ ದೇವರ ತಲೆ ಮೇಲೆ. ಸೋಮಶೇಖರ, ಶೇಖರ ಅಂದರೆ ತಲೆ. ಚಂದ್ರನ ತಲೆ ಮೇಲೆ ಇಟ್ಕೊಂಡಿರತಕ್ಕಂಥವರು ಅದರ್ಥ. ಗಂಗೆಯನ್ನು ತಲೆ ಮೇಲೆ ಇಟ್ಕೊಂಡಿದ್ದಾರೆ, ಅದು ವಿಷ್ಣು ಪಾದೋದಕ ಚಂದ್ರನ ತಲೆ ಮೇಲೆ ಯಾತಕ್ಕೆ ಇಟ್ಕೊಂಡಿದ್ದಾರೆ ಪ್ರಶ್ನೆ. ಚಂದ್ರನ ಯಾತಕ್ಕೆ ಇಟ್ಕೊಂಡಿದ್ದಾರೆ ಅಂದರೆ ಚಂದ್ರನೊಳಗೆ ಬ್ರಹ್ಮದೇವರ ಸನ್ನಿಧಾನ. ಸೊ ವಾಯುಜೀವತ್ವ ಅಂತ ಹೇಳೋದು ಚಂದ್ರನ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ವಿಷ್ಣು ಸರ್ವೋತ್ತಮ ಅಂತ ಹೇಳೋದಕ್ಕೆ ಗಂಗಾ, ಶಿವ ವಾಯುಜೀವತ್ವ ಹೇಳೋದಕ್ಕೆ ಚಂದ್ರ. ಇದು ಅರ್ಥ ಮಾಡಿದ್ರೆ ಗಂಗೆನೂ ಅವರಿಗಿಂತ ಭಾರಿ ಕಡಿಮೆ, ಚಂದ್ರನೂ ಭಾರಿ ಕಡಿಮೆ. ಅದು ತಲೆ ಮೇಲೆ ಕೂಡಿಸ್ಕೊಂಡಿದ್ದಾರೆ, ಅದಕ್ಕೆ ಎರಡು ತತ್ವ ಹೇಳಬೇಕು ಅಂತ ಕೂಡಿಸ್ಕೊಂಡಿದ್ದಾರೆ. ಇದು ಅರ್ಥ ಮಾಡಿಕೊಂಡ್ರೆ ಅವರು ಚಂದ್ರಶೇಖರ ಅನ್ನೋ ಮಾತಿನಲ್ಲಿ ಶುದ್ಧ ವೈಷ್ಣವತ್ವವನ್ನು ಕಾಣುತ್ತೆ. ನಾವು ಚಂದ್ರಶೇಖರ ಹೆಸರು ಇಟ್ಟರೆ ಯಾರೋ ನಾವು ಸ್ಮಾರ್ಟ್ ಅಂತ ತಿಳ್ಕೊಂಡ್ಬಿಡುತ್ತೆ, ಸೇವರು ಅಂತ ತಿಳ್ಕೊಂಡ್ಬಿಡುತ್ತೆ. ಶುದ್ಧ ವೈಷ್ಣವ ಹೆಸರು ಚಂದ್ರಶೇಖರ, ಶಂಕರ ವೈಷ್ಣವ ಹೆಸರು. ಅದಕ್ಕೆ ಆಚಾರ್ಯ ಶಿಷ್ಯರು ತಿಳ್ಕೊ ಪಂಡಿತಾಚಾರ್ಯರು ತಮ್ಮಂದು ಶಂಕರ ಪಂಡಿತಾಚಾರ್ಯರು. ಹೆಸರು ಬದಲಾಯಿಸಲಿಲ್ಲ ಆಚಾರ್ಯರು, ಚೇಂಜ್ ಅಂದರೆ ಹೆಸರು ಬದಲಾಯಿಸು ಅಂತ ಹೇಳಲೇ ಇಲ್ಲ. ಕಾರಣ ಒಳ್ಳೆಯ ಹೆಸರು ಅದು, ಅದನ್ನು ಕೆಟ್ಟದಾಗಿ ಉಪಯೋಗಿಸಿದ್ರೆ ಅವ್ರ ತಪ್ಪೇ ಹೊರತು ಶಂಕರ ಒಳ್ಳೆಯ ಹೆಸರೇ. ಈ ದೃಷ್ಟಿಯಿಂದ ಅವರ ಹೆಸರು ಸಾರ್ಥಕವಾದದ್ದು. ಗಂಗಾಧರ, ಗೌರಿವರ, ಕಪಾಲಿ ಅಂತ ಅವ್ರು ಹೇಳುವಂಥ ಹೆಸರು. ಕಪಾಲಿ ಕೈ ಯಾವಾಗಲು ಕಪಾಲ, ಬ್ರಹ್ಮ ಕಪಾಲ. ಬ್ರಹ್ಮದೇವರಿಗೆ 5 ತಲೆ ಇದ್ದವಂತೆ. ಒಂದು ತಲೆಯನ್ನು ಕತ್ತರಿಸಿದ್ರೆ ಅದು ಕೈ ಗಂಟ್ಕೊಂಡ್ಬಿಡುತ್ತೆ. ಹಾಗೆ ಆ ಕೈ ಗಂಟ್ಕೊಂಡು ಬಿಡಿಸೋಕ್ಕೆ ಎಲ್ಲಿ ಪ್ರಯತ್ನ ಪಟ್ಟರು ಆಗಲಿ ಕೈ ಗಂಟ್ಕೊಂಡೇ ಓಡಾಡ್ತಿದ್ದಾರೆ. ಎಷ್ಟೋ ವರ್ಷಗಳಾಗೋಯ್ತು ಕೊನೆಗೆ. ಆಗ ಅದು ಕಾಶಿಗೆ ಬಂದಾಗ ಬಿಡ್ತು, ಮುಂದೆ ಬದರಿಗೆ ಹೋದ ಪೂರ್ತಿ ಬಿಡಿಸು ಅಂತ ಬ್ರಹ್ಮ ಕಪಾಲ ಅಂತ ತೋರಿಸ್ತಾರೆ ಬದರಿಯಲ್ಲಿ. ಬ್ರಹ್ಮ ಕಪಾಲ ಅಂದರೆ ಅದೇ. ಆ ರೀತಿ ಕಪಾಲ ಕೈಯಲ್ಲಿ ಹಿಡ್ಕೊಂಡು ಕಪಾಲಿ ಕಪಾಲಿ ಅಂತ ಹೇಳ್ತಾರೆ. ಕಪರ್ದಿ, ತಲೆ ಯಾವಾಗಲೂ ಜಟೆಯನ್ನು ಬಿಟ್ಟಿರೋದಕ್ಕೆ ಕಪರ್ದಿ ಅಂತ ಹೇಳಿ, ಜಟೆ ಬಿಟ್ಟಿರೋದಕ್ಕೆ ಕಪರ್ದಿ ಅಂತ ಕರೀತಾರೆ. ವಾದಿರಾಜ ಸ್ವಾಮಿಗಳು ಅದರ ಸ್ವಾರಸ್ಯವನ್ನು ತೋರಿಸ್ತಾರೆ. ಇವರು ವಿಷ್ಣು ಸರ್ವೋತ್ತಮನೋ ಶಿವ ಸರ್ವೋತ್ತಮನೋ ಅಂತ ಹೇಳೋದಕ್ಕೆ ನೋಡಿ, ವಿಷ್ಣು ಪೀತಾಂಬರಧಾರಿ, ಇವರು ಚರ್ಮಾಂಬರಧಾರಿ. ವ್ಯತ್ಯಾಸ ಗೊತ್ತಾಯ್ತಲ್ಲ. ವಿಷ್ಣು ಕಿರೀಟಧಾರಿ, ಶಿವ ಕಿರೀಟಧಾರಿ ಅಲ್ಲ. ಶಿವನ ಯಾವ ಫೋಟೋದಲ್ಲೂ ಸಿನಿಮಾ ನಾಟಕಗಳಲ್ಲೂ ಕಿರೀಟ ಹಾಕಿಲ್ಲ ಶಿವನಿಗೆ, ಹಾಕಿದರೆ ಶಿವನೇ ಅಲ್ಲ ಅಂತ ಗೊತ್ತಾಯ್ತ. ವಿಷ್ಣುವಿಗೆ ಅಂದರೆ ಜಟೆ ಬಿಡಿಸಿಲ್ಲ, ಅದು ಕಿರೀಟಧಾರಿ. ಕಿರೀಟ ಎಂಬುದು ವೈಭವದ ಸಂಕೇತ, ಜಟೆ ಎಂಬುದು ತಪಸ್ವಿಗಳ ಸಂಕೇತ. ವಾದಿರಾಜ ಸ್ವಾಮಿಗಳು ಬರೀತಾರೆ, ವಾದಿರಾಜ ಸ್ವಾಮಿಗಳು ಸ್ಪಷ್ಟ ಹೇಳುತ್ತಾರೆ, ರುದ್ರದೇವರು ತಪಸ್ವಿಗಳು ಅಂದರೆ ದೊಡ್ಡ ಸಾಧಕರವರು. ವಿಷ್ಣು ಕಿರೀಟಧಾರಿ ಸ್ವಾಮಿ ಅಂತ. ವಿಷ್ಣು ಸಾಧಕನಲ್ಲ, ಸಿದ್ಧ. ಸಿದ್ಧಿದ ಸಿದ್ಧಿ ಸಾಧನ ಸರ್ವೋತ್ತಮ. ಆದ್ದರಿಂದನೇ ಆತ ಕಿರೀಟ ಧರಿಸಿದ್ದಾನೆ, ಪೀತಾಂಬರ ಧರಿಸಿದ್ದಾನೆ. ಇವರು ಜಟ ಧರಿಸಿದ್ದಾರೆ, ಇದನ್ನುಟ್ಕೊಂಡಿದ್ದಾರೆ, ರುದ್ರ ವಾಸ ಮಾಡ್ತಾರೆ, ತಪಸ್ಸು ಮಾಡ್ತಾರೆ. ಇದೆಲ್ಲ ಯಾತಕ್ಕೆ ಅಂತ ಕೇಳಿದರೆ ತಪಸ್ಸಿದೆ. ತಪಸ್ಸು ಮಾಡೋದೆಲ್ಲ ಸಾಧಕರು. ಆತ ಮೆರಿತಾ ಇದ್ದಾರೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಇದರಲ್ಲೇ ಗೊತ್ತಾಗ್ತಾ ಇದೆ. ವಿಷ್ಣುವಿಂದು ಪೀತಾಂಬರ, ಇವರದ್ದು ಶರ್ಮಾಂಬರ ಅಂತ ಹೇಳಿದಾಗ ತಮ್ಮ ಎಷ್ಟು ವ್ಯತ್ಯಾಸ ಇದೆ ಇಬ್ಬರಲ್ಲೂ ಕೂಡ. ಸುಭಾಷಿತಕಾರ ತಮಾಷೆ ಮಾಡ್ತಾರೆ, ಬಟ್ಟೆಯಲ್ಲಿ ವಸ್ತ್ರದಲ್ಲಿ ಏನಿದೆ ಅಂತ ಹೇಳ್ತಿರಲ್ಲ, ನೋಡಿ ವಿಷ್ಣು ನೋಡಿ ಶಿವನ್ ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಏನು ಸಮುದ್ರ ಏನು ಮಾಡಿದ, ಸಮುದ್ರದಲ್ಲಿ ಎರಡು ಹುಟ್ಟಿದ್ರು, ಕಾಲಕುಟ್ಟನೂ ಹುಟ್ಟಿತು, ಮಹಾಲಕ್ಷ್ಮಿನೂ ಹುಟ್ಟಿದ್ರು. ಸಮುದ್ರರಾಜ ಏನು ಮಾಡಿಬಿಟ್ಟ, ವಿಷ ತಗೊಂಡು ರುದ್ರದೇವರು ಕೊಟ್ಟುಬಿಟ್ಟ. ಯಾತಕ್ಕೆ ಬಟ್ಟೆ ಸರಿ ಇಲ್ವಲ್ಲ, ಊಟಕ್ಕಿಟ್ಟಕ್ಕೆ ಹೋದರೆ ಸರಿ ಬಟ್ಟೆಯಲ್ಲಿ ಹೋಗಿ ಎಲ್ಲೋ ಕುಡಿಸ್ಬಿಡ್ತಾರೆ. ದೊಡ್ಡ ಡ್ರೆಸ್ ಮಾಡಿಕೊಡೋರು ಒಳ್ಳೆ ಜಾಗದಲ್ಲಿ ಕುಡಿಸ್ತಾರೆ. ಅದಕ್ಕೇನೆ ಪೀತಾಂಬರ ವಿಕ್ಷ, ಲಕ್ಷ್ಮಿಯನ್ನು ಕೊಟ್ಟುಬಿಟ್ಟ. ಪೀತಾಂಬರಧಾರಿಯನ್ನು ಲಕ್ಷ್ಮಿಯನ್ನು ಕೊಟ್ಟುಬಿಟ್ಟ, ಇವರು ವಿಷ ಕೊಟ್ಟುಬಿಟ್ಟ ಅಂತ ಹೇಳಬೇಕಾದ್ರೆ ಅವರ ಒಂದು ರೀತಿಯಲ್ಲೇನೆ ಸರ್ವೋತ್ತಮತ್ವ ಯಾರಲ್ಲಿದೆ ಯಾರಲ್ಲಿಲ್ಲ ಅಂತ ಗೊತ್ತಾಗುತ್ತೆ ಎಂದು ತಮಾಷೆಯನ್ನು ಹೇಳುತ್ತಾರೆ. ರುದ್ರದೇವರು ಅನೇಕ ಕಾರಣಗಳಿಂದ ಮತ್ತೆ ಪ್ರಸಿದ್ಧ. ಶಿವರಾತ್ರಿ ಅಂತ ಹೇಳ್ತಾರೆ, ಶಿವರಾತ್ರಿ ನಿಮಗೆ ಕಾಂಟ್ರಾಸ್ಟ್ ಮಾಡೋಕ್ಕೆ ಹರಿ ದಿನ ಇನ್ನೊಂದು ನೋಡಿ, ಹರಿರಾತ್ರಿ ಅಂತ ಕರೆಯೋದಿಲ್ಲ, ಶಿವದಿನ ಅಲ್ಲ ಹರಿರಾತ್ರಿ ಅಲ್ಲ. ಯಾತಕ್ಕೆ ಶಿವರಾತ್ರಿ ಹರಿದಿನ? ರಾತ್ರಿ ಅಂದ್ರೇನು, ದಿನ ಅಂದ್ರೇನು? ಇದನ್ನೆಲ್ಲ ಆಚಾರ್ಯರು ತಮ್ಮ ಗೀತಾಭಾಷ್ಯಾದಿಗಳು ಹೇಳ್ತಾರೆ. ರಾತ್ರಿ ಅಜ್ಞಾನ ಉದ್ದಿಷ್ಟಂ, ರಾತ್ರಿ ಅಂದರೆ ಅಜ್ಞಾನ ಮಿಥ್ಯಾಜ್ಞಾನಗಳನ್ನು ರಾತ್ರಿ ಅಂತ ಕರೀತಾರೆ. ರಾತ್ರಿ ಅಂದರೆ ಕಾಣೋದಿಲ್ವಲ್ಲ, ಅದಕ್ಕೆ ಅಜ್ಞಾನ ಮಿಥ್ಯಾಜ್ಞಾನ. ರಾತ್ರಿ ಕಾಣೋದಿಲ್ಲ ಅಥವಾ ಹಗ್ಗ ಆವಾಗ ಕಾಣುತ್ತೆ, ಎರಡೆರಡು. ರಾತ್ರಿಯಲ್ಲಿ ಎರಡು ದೋಷ ಇರೋದ್ರಿಂದಾಗೇನೆ ಶಿವರಾತ್ರಿ, ಶಿವನಿಂದ ರಾತ್ರಿ, ಅಜ್ಞಾನ ಮಿಥ್ಯಾಜ್ಞಾನಗಳನ್ನು ಕೊಡ್ತಾ ರಾತ್ರಿಯಿಂದ ಶಿವರಾತ್ರಿ ಅಂತ ಹೆಸರು. ಅದು ಹೇಗೆ ಕೊಟ್ಟರು ಅಂದರೆ ಪಾಶುಪತಾಗಮವನ್ನು ಬರೀತಾರೆ, ಎಲ್ಲದ್ದು ಶಿವ ಸರ್ವೋತ್ತಮ ಅಂತ ಅವರೇ ಹೇಳ್ಕೊಂಡಾಗೆ. ತುಂಬ ಜನ ಅದನ್ನು ಓದಿಬಿಡ್ತಾರೆ, ಇವತ್ತು ಹೆಚ್ಚಿನ ಓದೋರು ಅದನ್ನೇ ಅವರೇನೆ. ಅದರಿಂದಾಗಿಯೇ ಶಿವ ಸರ್ವೋತ್ತಮತ್ವ ಅನ್ನೋದು ಅದು ಸದ್ಮಿತ್ಯ ತತ್ವಜ್ಞಾನ ಅಲ್ಲ ಅದು, ಅದಕ್ಕಾಗಿ ಶಿವರಾತ್ರಿ ಅಂತ ಹೆಸರಾಯಿತು. ಮತ್ತು ಶಿವನನ್ನು ಸರ್ವೋತ್ತಮ ಅಂತ ಆರಾಧನೆ ಮಾಡಿದರೆ ಅಜ್ಞಾನನೇ ಕೊಡ್ತಾರೆ ಅವರು. ಯಾತಕ್ಕೆ ಶಿವಭಕ್ತರಲ್ಲಿ ಎಲ್ಲರೂ 99 ಪಾದನ ದುಷ್ಟರಾಗಿದ್ದವರು ಮತ್ತು ದುರಂತದ ಸಾವನ್ನು ಕಂಡವರು, ದುರಂತದ ಸಾವನ್ನು. ಅದರಿಂದ ಶಿವರಾತ್ರಿ ಅದು ಹರಿದಿನ, ಹರಿದಿನ ದಿನ ಅಂದರೆ ಜ್ಞಾನ. ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಶ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹಿ. ಹಗಲು ರಾತ್ರಿ ಅಂತ ಭಗವದ್ಗೀತೆಯಲ್ಲಿ ಒಗಟಾಗಿ ಹೇಳ್ತಾರೆ. ಅದು ಎಲ್ಲರ ಒಟ್ಟು ಅರ್ಥ, ಮುಖ್ಯವಾಗಿ ಆಚಾರ್ಯರ ತಾತ್ಪರ್ಯ. ನಿಶಾ ಅಂದರೆ ರಾತ್ರಿ, ರಾತ್ರಿ ಅಂತ ಹೇಳಿದರೆ ಅಜ್ಞಾನ ಮಿಥ್ಯಾಜ್ಞಾನಗಳು, ಹಗಲು ಅಂತ ಹೇಳಿದರೆ ಯಥಾರ್ಥ ಜ್ಞಾನ, ಅದೆಲ್ಲ ಸ್ಪಷ್ಟವಾಗಿ ತಿಳಿಸ್ತಾರೆ. ಸೊ ವಿಷ್ಣುವಿನಿಂದ ಯಥಾರ್ಥ ಜ್ಞಾನ, ವಿಷ್ಣುವಿನಿಂದ ಯಥಾರ್ಥ ಜ್ಞಾನ. ವಿಷ್ಣು ಭಕ್ತರು ಒಬ್ಬರಾರು ತಪ್ಪುದಾರಿ ಹೇಳ್ತಿದ್ದಾರೆ ನೋಡಿ ನೋಡಿ, ಒಬ್ಬ ವಿಷ್ಣು ಭಕ್ತರು ದುರಂತವನ್ನು ಕಂಡಿಲ್ಲ, ಒಬ್ಬ ವಿಷ್ಣು ಭಕ್ತರು ನಾಶವಾಗಿಲ್ಲ, ಲೋಕ ಕಂಟಕನಾಗಿಲ್ಲ. ನೆನಪಿರಬೇಕು ವಿಷ್ಣು ರಾಯರೇ ಇದ್ದಾರೆ, ತಗೊಳ್ಳಿ ಉದಾಹರಣೆಗೆ. ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್, ರಾಯರು ಎಷ್ಟೊಂದು ಗ್ರಹ ಮಾಡ್ತಾರೆ ಅಂತ ಗೊತ್ತಾದವರಿಗೆ ವಿಷ್ಣು ಭಕ್ತರೆಲ್ಲ ಲೋಕೋದ್ಧಾರಕರೇ ಹೊರತು ಲೋಕನಾಶಕರಲ್ಲ. ಆದರೆ ರುದ್ರದೇವರ ಭಕ್ತರು ಹಾಗಾಗಿಬಿಟ್ರು. ಸೊ ರುದ್ರದೇವರು ಲೋಕನಾಶಕರಲ್ಲ, ಅವ್ರ ಭಕ್ತರು ಯಾತಕ್ಕಾದರು ಅಂದರೆ ರುದ್ರದೇವರು ತಪ್ಪು ಏನೂ ಇಲ್ಲ, ಅದರಲ್ಲಿ ಉಪಾಸನೆ ತಪ್ಪು ಮಾಡಿದ್ದಾರಷ್ಟೇ. ಉಪಾಸನೆ ತಪ್ಪು ಮಾಡಿದ್ದರ ಫಲ ಅವ್ರು ಹಾಗೆ ಮಾಡಿದ್ರು. ವಿಷ್ಣು ಭಕ್ತರು ತಪ್ಪು ಉಪಾಸನೆ ಮಾಡೋ ಚಾನ್ಸೇ ಇಲ್ಲ, ಯಾಕೆಂದರೆ ವಿಷ್ಣುವಿಗೆ ಹರಿ ದಿನ ಯಥಾರ್ಥ ಜ್ಞಾನವನ್ನು ಕೊಟ್ಟೇ ಕೊಡ್ತಾನೆ ಭಗವಂತ. ಅಹಂ ಅಜ್ಞಾನಜಂ ತಮಃ ನಾಶಯಾಮ್ಯ ಆತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ. ವಿಷ್ಣುವಿನ ಶರಣ ಹೊಕ್ಕವರಿಗೆ ಪರಮಾತ್ಮ ಜ್ಞಾನದೀಪವನ್ನು ಕೊಡೋದ್ರಿಂದ ಹರಿ ದಿನ ಅಂತ ಹೇಳ್ತಾರೆ. ಹರಿ ದಿನ ಶಿವರಾತ್ರಿ. ಮತ್ತು ಶಿವ ಅಷ್ಟೆಲ್ಲ ಮಿಥ್ಯ ಪಾಶುಪತಾಗಮಾದಿಗಳನ್ನು ಬರೆದ್ರಲ್ಲ ತಪ್ಪದು, ಅದನ್ನು ಬರೆದು ಲೋಕವನ್ನು ಬಿಸ್ಕೆಟ್ ಮಾಡಿದಾಗಾಯ್ತಲ್ಲ ಅಂತ ಕೇಳಿದರೆ, ನಾನೇ ಸರ್ವೋತ್ತಮ ಅಂತ ಹೇಳ್ಕೊಂಡ್ರು ತಪ್ಪಲ್ವಾ ಅಂತ ಕೇಳಿದರೆ ತಪ್ಪಲ್ಲ. ಯಾಕೆ ವಿಷ್ಣು ಅಪ್ಪಣೆ ಮಾಡಿದ್ದೆ ಹಾಗೆ, ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ. ಇವೆಲ್ಲ ವಿಷ್ಣು ಸಹಸ್ರನಾಮ ಅಂತ ಬರುತ್ತೆ ಇದರಲ್ಲಿ. ಪದ್ಮಪುರಾಣದ ವಿಷ್ಣು ಸಹಸ್ರನಾಮ ಅಂತಿದೆ, ವಾಸುದೇವ ಸಹಸ್ರನಾಮ ಸ್ತೋತ್ರ ಅಂತ ಕರೀತಾರೆ, ಪ್ರಿಂಟ್ ಆಗಿದೆ, ಎಲ್ಲದರಲ್ಲೂ ಸಿಗುತ್ತೆ ವಾಕ್ಯಗಳೆಲ್ಲ ಕೂಡ. ದ್ವಾಪರಾಧೋ ತ್ವಾಮಾರಾಧ್ಯ ವರಂ ಶಂಭೋ ಗೃಹೀಷ್ಯಾಮಿ ವಂತ ವರಂ ಸದಾ ಅಂತ ಹೇಳ್ತಾ, ದ್ವಾಪರಾಧೋ ಯುಗೇ ಭೂತ್ವ ಮನುಷ್ಯ ಕಾಲ ಮನ ಕಾಲ ಕಲೆಯ ಮಾನುಷಾದಿಶೋ ಅಂತ ಪದ್ಮಪುರಾಣದ ವಾಕ್ಯ. ಪರಮಾತ್ಮನಿಂದ ವರ ತಗೊಂಡು ಅವರ ಆ ರೀತಿ ಮಾಡಿರೋದ್ರಿಂದ ಅದು ದೋಷಕ್ಕೆ ಕಾರಣವಲ್ಲ. ಇವತ್ತು ಮುಫ್ತಿಯಲ್ಲಿ ಆಸ್ ಪರ್ ಆರ್ಡರ್ ಹಿಡ್ಕೊಂಡು ಹೋಗ್ತಾನೆ ಒಬ್ಬನು, ಒಂದು ಅದು ದೋಷ ಅಲ್ಲೇ ಅಲ್ಲ. ಅದಕ್ಕೆ ಗೌರ್ಮೆಂಟ್ ಅವ್ರು ಕಳಿಸಿರೋದು ಎಪಿಟ್ ಮಾ ಸಿ ಎ ಡಿಗಳು ಗುಪ್ತ ಆಗಿರೋದೆ, ಅದಕ್ಕೆ ಗೌರ್ಮೆಂಟ್ ಕಳಿಸಿರೋದೇ ಇರಲಿಕ್ಕಾಗೋಸ್ಕರ, ಅದು ದೋಷ ಅಲ್ಲ. ಆದರೆ ಯಾರು ವಿರುದ್ಧವಾಗಿ ಮಾಡ್ತಾರೋ ತಪ್ಪಾಗುತ್ತೆ. ರುದ್ರದೇವರ ಕುಟುಂಬನೇ ಭಾರಿ ವಿಚಿತ್ರ. ಗಂಡ ಶಿವ, ಹೆಂಡತಿ ಪಾರ್ವತಿ, ಇಬ್ಬರು ಮಕ್ಕಳು ಷಣ್ಮುಖ ಗಜಮುಖ, 4 ಜನ ಇದ್ದಾರೆ ಸಂಸಾರದಲ್ಲಿ. ಎಲ್ಲರೂ ವಿಚಿತ್ರ. ಇವರು ನೋಡಿದರೆ ಪಂಚಮುಖ, ರುದ್ರದೇವರಿಗೆ 5 ಮುಖ. ಧ್ಯೇಯ ಪಂಚಮುಖೋ ರುದ್ರ ಅಂತೇಳಿ ವಿಷ್ಣು ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ರುದ್ರದೇವರಿಗೆ 5 ಮುಖ ಅಂತ ಕರೀತಾರೆ. ಪಾರ್ವತಿ ಚಂಡಿ, ಚಂಡಿ ಚಾಮುಂಡಿ, ಭಾರಿ ಭಯಂಕರವಾದ ಹೆಸರು. ಅನಂತರ ಷಣ್ಮುಖ ಗಜಮುಖ, 6 ಮುಖ ಇತ್ತು ಆನೆಮುಖ. ಅದು ಯಾರು ನಾರ್ಮಲ್ ಕಂಡಕ್ಕೆ ಕಾಣೋದಿಲ್ಲ, ಆದರೆ ನೋಡಿದವ್ರನ್ನ ತಪ್ಪು ಉಪಾಸನೆ ಮಾಡಿದ್ರೆ ಅಬ್ನಾರ್ಮಲ್ ಮಾಡ್ತಾರೆ ಅಂತ ಅರ್ಥ. ಪಂಚಮುಖ, ಇನ್ನು ಮಗ ಷಣ್ಮುಖ, ಗಜಮುಖ, ಹೀಗೆ ಅದು ಸುಭಾಷ ತಮಾಷೆ ಮಾಡ್ತಾರೆ. ಪಾಪ ರುದ್ರದೇವ ಸಂಸಾರ ಹೇಗಿದೆ ಗೊತ್ತಾ? ಒಂದು ಕಡೆ ಯಸ್ ಸ್ವಯಂ ಹಿ ವಿರೂಪಾಕ್ಷ ಯತ್ ಪುತ್ರವು ಗಜ ಷಣ್ಮುಖವು ಯತ್ ಭಾರ್ಯ ಚಂಡಿಕಾ ನಾಮ. ಹೆಂಡತಿ ನೋಡಿದರೆ ಚಂಡಿ, ಮಕ್ಕಳು ನೋಡಿದರೆ ಒಬ್ಬ ಆನೆಮುಖ, ಒಬ್ಬರು 6 ಮುಖ, ತಾನು ನೋಡಿದರೆ ವಿರೂಪಾಕ್ಷ. ಸಿಟ್ಟು ಬಂದು ವಿಷ ಕುಡಿದುಬಿಟ್ರು ಅಂತ ಹೇಳ್ತಾರೆ. ಸಂಸಾರದ ಭಾರಿ ಕೆಟ್ಟೋಯ್ತು ಅಂತ ಹೇಳಿಬಿಟ್ಟು ವಿಷ ಕೊಡೋದು ತಮಾಷೆ ಮಾಡ್ತಾರೆ. ಆ್ಯಕ್ಚುಲಿ ಸ್ತೋತ್ರ ಅದು, ಎಂಥ ಸ್ತೋತ್ರ? ಯದ್ಭಾರ್ಯ ಚಂಡಿಕಾ ನಾಮ, ಸಾಕ್ಷಾತ್ ಚಂಡಿ ನೋಡಿದರೆ ಹೆಂಡತಿ, ಗಜಮುಖ ಒಬ್ಬ ಎಂಥ ಮಗ, ಇನ್ನೊಬ್ಬ ಷಣ್ಮುಖ ಇನ್ನೊಬ್ಬ ಮಗ, ಸ್ವತಃ ವಿರೂಪಾಕ್ಷ. ಅದಕ್ಕೆ ವಿಷ ಕುಡಿದು ಜೀರ್ಣಿಸ್ಕೊಂಡೆ, ಇಲ್ಲಿ ಆಗ್ತಿತ್ತ ಉಳಿದವರಿಗೆ ಅಂತ ಅರ್ಥ. ಹೊರ ನೋಡಿದರೆ ಮನೆಗೆ ಸಂಸಾರ ತಾಪತ್ರಿಗೆ ವಿಷ ಕುಡಿದ್ರೆ ನೇಣು ಹಾಕ್ಕೊಂಡಂತ ಬರುತ್ತಲ್ಲ, ಹಾಗಾಯ್ತು. ಹೊರಗೆ ನೋಡಿದರೆ ಅದಲ್ಲ, ಒಳಗಿನ ಅರ್ಥನೇ ಬೇರೆ, ಹೊರಗಿನ ಅರ್ಥನೇ ಬೇರೆ. ಅಟ್ ಸಮರ್ಥರಾದವರು ಅಂತ. ಇವರು ಪಾಶುಪತ ಆಗಮವನ್ನು ಉಪದೇಶ ಮಾಡಿದರು. ಅವ್ರ ಹೆಂಡತಿ ಶಾಕ್ತ ಶಾಕ್ತ ಆಗಮವನ್ನು ಉಪದೇಶ ಮಾಡಿದರು. ಒಬ್ಬಮಗ ಗಣಪತ ಶಾಸ್ತ್ರ ಹೇಳಿದ್ರು, ಇನ್ನೊಬ್ಬಗ ಸ್ಕಂದ ಮತ ಹೇಳಿದ್ರು. ಎಲ್ಲರೂ ಬೇರೆ ಬೇರೆ ಮತಗಳೇ, ಒಬ್ಬೊಬ್ಬರು ಅವರವರಿಗೆ ಅವ್ರು ಹುಟ್ಟಿಲ್ಲ ಬೇರೆಯವರಿಗೆ. ತಮಾಷೆ ಅಂದರೆ ಡೋಲ್ಕದಲ್ಲಿ ಮೋಹ ಹುಟ್ಟಿಸ್ಬೇಕು. ನೋಡಿದರೆ ಮಗ ಅಂತಾನೆ ನಾನೇ ಸರ್ವೋತ್ತಮ ಗಣಪತಿ, ಇನ್ನೊಬ್ಬಗ ಅಂತ ನಾನೇ ಸರ್ವೋತ್ತಮ ಸ್ಕಂದ, ಹೆಂಡತಿ ಅಂತೇಳಿ ನಾನೇ ಸರ್ವೋತ್ತಮಳು, ಗಂಡ ನಾನೇ ಸರ್ವೋತ್ತಮ, ಈ ರೀತಿ ತಮಾಷೆ. ಯಾರೂ ಸರ್ವೋತ್ತಮರಲ್ಲ ಅದರಲ್ಲಿ. ವಿಷ್ಣುವಿನ ಅಪ್ಪಣೆಯಿಂದ ಹಾಗೆ ಮಾಡ್ತಾರೆ. ಇದು ಭಾರಿ ವಿಶೇಷ. ಷಣ್ಮತಗಳು ಅಂತ ಆರು, ಅದರಲ್ಲಿ ದುರ್ಮತಗಳು ಐದು, ಅದರಲ್ಲಿ ಈ ಸೌರ ಮತ ಬಿಟ್ಟರೆ ಉಳಿದ ನಾಲ್ಕು ಕೂಡ ಇವ್ರ ಫ್ಯಾಮಿಲಿಯಿಂದನೇ ಬಂದಿರೋದು. ಇದರಿಂದ ಅಸಾಧಾರಣವಾದ ದೇವರು ಸೇವೆ ಮಾಡಿದರು ಅಂತ. ದೇವರು ಹೇಳಿದ ಕೆಲಸವನ್ನು ಮಾಡಿದ್ರಿಂದ ಅದೆಲ್ಲ ಕೂಡ ದೇವರ ಸೇವೆ ಆಯಿತು ಹೊರತು ಬೇರೆ ಆಗಲಿಲ್ಲ. ದುಷ್ಟರ ಮೋಹನಕ್ಕೋಸ್ಕರ ಮಾಡಿದ ವ್ಯವಸ್ಥೆ. ಯಾರ ಅದೇ ರುದ್ರದೇವರು ಪಾಶುಪತಾಗಮವನ್ನೇನು ಅವರ ಕೈಯಲ್ಲಿ ಭಗವಂತ ಮಾಡಿಸಿದ, ಜಗತ್ತಿಗೆ ಯಥಾರ್ಥ ಜ್ಞಾನ ಹೇಗೆ ಗೊತ್ತಾಗಬೇಕೀಗ? ಅದು ಭಾಗವತ ಪ್ರವಚನ ಅವರಿಂದನೇ ಮಾಡಿಸಿದ್ದಾವೆ. ಇದು ಪಾಶುಪತ, ಅದು ಭಾಗವತ. ಅವರೇ ಹೇಳಿಬಿಟ್ರೆ ಬೋಧವಿತ್ತಲ್ಲ. ಸೇಮ್ ವ್ಯಕ್ತಿ ಸೈನ್ ಮಾಡಿದರೆ ಅದು 100% ವ್ಯಾಲಿಡ್. ಪಾಶುಪತಾಗಮವನ್ನು ಅವರು ಬರೆದ ಅವರು ಸ್ವತಃ ಶುಕಾಚಾರ್ಯ ರೂಪದಿಂದ ಅವತಾರ ಮಾಡಿ ಭಾಗವತವನ್ನು ವೇದವ್ಯಾಸರಿಂದ ಶ್ರವಣ ಮಾಡಿ ಇಡೀ ಲೋಕಕ್ಕೆ ಉಪದೇಶವನ್ನು ಮಾಡಿಬಿಡ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಶ್ರೇಷ್ಠವಾದದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ಅವರ ಕಂಠದಲ್ಲಿ ವಿಷ ಇದೆ ಅಂತ ಹೇಳಿದೆ. ಕಂಠದಲ್ಲಿ ವಿಷ ಇದೆ, ವಿಷಕಂಠ ಅಂತ ಹೇಳ್ತಾರೆ ಅದಕ್ಕೆ. ಅದೊಂದು ದೃಷ್ಟಿಯಿಂದ ಭಾರಿ ಗ್ಲೋರಿಫಿಕೇಶನ್. ರುದ್ರದೇವರು ಎಂಥ ಮಹಾನುಭಾವರು ಅಂದರೆ ಅದರಲ್ಲಿ ಅವ್ರ ಲಿಮಿಟೇಷನ್ ಇದೆ, ಅವರ ಒಂದು ಗ್ರೇಟ್ನೆಸ್ ಎರಡೂ ಸೇರಿಕೊಂಡಿದೆ ಅದರಲ್ಲಿ. ಅವರ ಹಿರಿಮೆ ಏನು ಅಂದರೆ ಸಮುದ್ರ ಮಥನ ಮಾಡ್ತಿದ್ರು, ಕಾಲಕೂಟ ವಿಷ ಬಂತು. ಆ ಸಮಯಕ್ಕೆ ಯಾರು ಕುಡಿಬೇಕು ಅಂತ ಭಾರಿ ಯೋಚನೆ ಶುರುವಾಯಿತು. ಆಗ ವಾಯುದೇವರನ್ನು ಪರಮಾತ್ಮ ಅಪ್ಪಣೆ ಮಾಡಿದ, ಅವರು ತಗೊಂಡ್ರು ಸ್ವಲ್ಪ ಭಾಗವನ್ನು ಮಥನ ಮಾಡಿ ಇವ್ರ ಕೈಲಿ ಕೊಟ್ಟರು, ಇವರು ಕುಡಿಲಕ್ಕೆ ಹೊರಟರು. ಆಗ ಪಾರ್ವತಿ ದೇವಿ ಕೇಳಿದರು, ಸ್ವಾಮಿ ಇದೇನಿದು ಹೀಗೆ ಕುಡಿತಿದ್ದೀರಲ್ಲ, ಭಯಾನಕವಾದ ವಿಷ ಇದು, ಕಲೆ ಸ್ವರೂಪಂ ತದತೀವ ದುಸ್ಸಹಂ ಅಂತ ಹೇಳಿ ನಿರ್ಣಯದಲ್ಲಿ ಆಚಾರ್ಯರ ಮಾತು. ಕಾಲಕೂಟ ಅಂದರೆ ಕಲಿಯೇ ಅದು, ಅದನ್ನು ಕುಡಿದ್ರೆ ಹಸರಾವೇಶ ಬಂದು ಮನುಷ್ಯ ಹಾಳಾಗಿ ಹೋಗ್ಬಿಟ್ಟಿದೆ. ಇನ್ನು ಕುಡಿತೀರಲ್ಲ ಅಂತ ಕೇಳಿದ್ರೆ ಅವರಂದ್ರಂತೆ, ಪಾರ್ವತಿ ನನಗೇನಾಗುತ್ತೆ ಮುಖ್ಯ ಅಲ್ಲ, ಎಷ್ಟು ಜನ ಕಷ್ಟಪಡ್ತಿದ್ದಾರೆ, ಅವರು ಪ್ರಾಣ ಉಳಿಬೇಕಾದ್ದು ಭಾರಿ ಮುಖ್ಯ. ಎಷ್ಟು ಕರುಣಾಳುಗಳು, ಪುಂಸ ಕೃಪಯತೋ ಭದ್ರೇ ಸರ್ವಾತ್ಮ ಪ್ರಿಯತೆ ಹರಿಹಿ. ಅವ್ರ ಮಾತಿ, ಪುಂಸ ಕೃಪಯತೋ ಭದ್ರೇ ಸರ್ವಾತ್ಮ ಪ್ರಿಯತೆ ಹರಿಹಿ. ಯಾರು ಲೋಕದ ಜನಗಳ ಮೇಲೆ ಕರುಣೆಯನ್ನು ತೋರಿಸ್ತಾರೋ ಅವರಿಗೆ ಹರಿ ಅತ್ಯಂತ ಪ್ರೀತನಾಗ್ತಾನೆ. ಅದಕ್ಕೆ ನನಗೇನಾಗದೆ ಮುಖ್ಯ ಅಲ್ಲ, ನಾನಿದನ್ನು ಕುಡಿಯೋದ್ರಿಂದ ಎಷ್ಟು ಜನ ಬದುಕ್ತಾರೆ ಕುಡಿತೇನೆ ಅಂತ ಹೇಳಿಬಿಟ್ರೆ, ಈ ರೀತಿ ಕುಡಿದು ವಿಷ ಕುಡಿದ್ರೆ ಎಷ್ಟು ಅವರ ಆ ಒಂದು ವಿಷ ಕುಡಿಯೋ ಕೆಲಸದೊಳಗೆ ಎಷ್ಟು ಲೋಕ ದೃಷ್ಟಿ ಹಿತ ಇಷ್ಟ ಇದೆ. ಇನ್ನೊಂದು ಕಡೆ ವಿಷ್ಣು ಪ್ರೀತ್ಯರ್ಥವನ್ನು ಅನುಸಂಧಾನ ಇದೆ. ಪುಂಸ ಕೃಪಯತೋ ಭದ್ರೆ ಸರ್ವಾತ್ಮ ಪ್ರಿಯತೆ ಹರಿ ಅಂತ ಹೇಳಿದರೆ ವಿಷವನ್ನು ಕೂಡ ವಿಷ್ಣು ಪ್ರೀತ್ಯರ್ಥಂ ಅಂತ ಕುಡಿದ ಮಹಾನುಭಾವರ ರುದ್ರದೇವರು. ಆಗ ಅವರು ಕುಡಿದ್ರು, ಅವ್ರ ಕಂಠ ಕಪ್ಪಾಯಿತು ಅಂತ ಹೇಳಿದ್ದಾರೆ. ಅವ್ರ ಕಂಠ ಕಪ್ಪಾಗಿ ಅದೊಂದು ಅವರ ಹಿರಿಮೆಯ ಸಂಕೇತ ಆಯಿತು. ಆ್ಯಕ್ಚುಲಿ ಕಂಠ ಕಂಪಾಗಿದ್ದು ಡಿಫೆಕ್ಟ್, ಅದು ಜೀರ್ಣಿಸಿಕೊಳ್ಳೋಕೆ ಆಗದೆ ಹೋಗಿದ್ದರಿಂದ ಕಪ್ಪುಡಿತು ಅಂತ ಅರ್ಥ. ಗಾಯದ ಕಲೆ ಉಡಿದ್ರೆ ಹಾಗೋ ಹಾಗೆ ವಿಷ ಕುಡಿದ್ರೆ ಎಫೆಕ್ಟ್ ಅಲ್ಲಿ ಉಳ್ಕೊಂಡು ಮುಂದೆ ಹೋಗಲಿಲ್ಲ, ಕಂಠದಲ್ಲಿ ನಿಂತು ಬಿಡ್ತು ವಿಷ, ಹೊಟ್ಟೆಗೆ ಹೋಗಲಿಲ್ಲ, ಅಲ್ಲಿ ಸ್ಟಾಪ್ ಆಯಿತು. ಅಚ್ಯುತ ಅನಂತ ಗೋವಿಂದ ಅಂತ ದೇವರ ಸ್ಮರಣೆ ಮಾಡಿದರು, ಅವರು ಏನು ಆಗದೇನೆ ಸುರಕ್ಷಿತ ಉಳ್ಕೊಂಡು, ಅದು ಹೃದಯಕ್ಕೆ ಹೋಗಲಿಲ್ಲ, ಕಂಠದಲ್ಲಿ ಉಳ್ಕೊಂಡ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ ರುದ್ರದೇವರು ಕಂಠದಲ್ಲಿ ಮಾತಾಡ್ತಾರೆ ಅಂದರೆ ಬಾಯಿ ಮಾತಿರ್ ಹೇಳಿದೆ ಅಂತ ಕೆಲವರು ಹೇಳ್ತಾರೆ. ಬಾಯಿ ಮಾತಿರ್ ಹೇಳಿ ಮನಸ್ಸಿನಿಂದ ಹೇಳಲಿಲ್ಲ, ಬಾಯಿಂದ ಹೇಳಿದೆ ಅಂತ ಅರ್ಥ. ಸೊ ಬಾಯಿಯಿಂದ ಹೇಳಿದ್ದೆಲ್ಲ ಪಾಶುಪತ, ಮನಸ್ಸಿನಿಂದ ಹೇಳಿದ್ದೆಲ್ಲ ಭಾಗವತ. ಆದ್ದರಿಂದ ಮನಸ್ಸಲ್ಲಿ ಹೇಳಿದ್ದೆಲ್ಲ ಒಳಗಿಂದು, ಬಾದೆಲ್ಲ ಹೊರಗಿಂದಿತ್ತು. ಸೊ ಬಾಯಿ ಮಾತಿಗೆ ಆಡೋದು ಬೇರೆ, ಹೃದಯದಿಂದ ಮಾತಾಡೋದು ಬೇರೆ. ನಿಮ್ಮೇಟ್ ಮಾಡ್ತೀನಿ ನಿಜವಾಗಲೂ ಅಲ್ಲ, ಹಾಲ್ಟಿಲಿ ಮಾಡ್ತೀನಿ ಬೇರೆ, ಹಾಲ್ಟಿಲಿ ಮಾಡ್ತೀನಿ ಅಂತ ಹೇಳ್ತಾರೆ. ಕೆಲವರಿಗೆ ಎದೆ ನಿಂತಿದ್ದ ಬೇಡಲಕ್ಕಾಗ್ತದೆ ಬೆನ್ನೆ ಅಂತ ಕರೆದೆ ಅಂತ ಹೇಳಿ, ಅವನಿಗೆ ಗೊತ್ತು, ಕರೆಸ್ಕೊಂಡು ಗೊತ್ತು, ಅವನಿಗೂ ಗೊತ್ತು. ಆದರೆ ಬಾಯಿಲೇ ಕರೆದಿತ್ತು, ಬರೋದಿಲ್ಲ ಅಂದರೆ ಬೇರೆ ಹೋಗಲಿ ಬಿಡಿ, ಒಳ್ಳೇದಾಯ್ತು ಅಂತ ಹೇಳ್ತಾರೆ. ಕೆಲವರಿಗೆ ಬರದೆ ಹೋದರೆ ಸಾಧ್ಯ ಬರಲೇಬೇಕು ಅಂತ ಹೇಳ್ತಾರೆ. ಅದು ಪಾಶುಪತ ಹೃದಯದಿಂದ ಹೇಳ್ತಾರೆ, ಅಧ್ಯಯನ ಮಾಡಿ ಹೇಳ್ತಾರೆ. ಆದ್ದರಿಂದ ಅದು ವಿಶೇಷವಾಗಿ ಅವರ ತಲೆಗೆ ಶ್ರೇಷ್ಠ. ತಲೆ ಮೇಲೆ ಗಂಗಾ ಇದೆ, ಇಲ್ಲಿ ವಿಷ ಇದೆ, ಇಲ್ಲಿ ಭಾಗವತ ಇದೆ ಅಂತ ಮ್ಯಾಜಿಕ್ ಅವರಲ್ಲಿ. ಒಂದೊಂದು ಮೂರು ಕಡೆ ಒಂದೊಂದು ಬೇರೆ ಬೇರೆ ಇರೋದು. ತಲೆಯಲ್ಲಿ ಗಂಗಾ ವಿಷ್ಣು ಪಾದೋದಕ ಹೃದಯದಲ್ಲಿ ವಿಷ್ಣುಪದಿ ಭಗವದ್ಗೀತಾ ಭಾಗವತ, ಇಲ್ಲಿ ನೋಡಿದರೆ ವಿಷ. ಆದ್ದರಿಂದ ಹುಷಾರಾಗಿರ್ಬೇಕು. ತಲೆಯಲ್ಲಿ ಏನಿದೆ ನೋಡಿ, ಮನಸ್ಸಲ್ಲಿ ಏನು ನೋಡಿ, ಬಾಯಲ್ಲರು ನಂಬೇಡ್ರಿ ಅಂತ ಅರ್ಥ. ಬಾಯಲ್ಲರು ನಂಬೇಡಿ, ಅದೇ ಪಾಶುಪತಾಗಮ ಉಪದೇಶ ಮಾಡಿದ ಅವರೇನೆ. ಪಾಶುಪತ ಅಸ್ತ್ರವನ್ನು ಕೊಡ್ತಾರೆ, ಅದು ಭಾರಿ ವಿಶೇಷ. ಪಾಶುಪತ ಶಾಸ್ತ್ರ, ಪಾಶುಪತ ಅಸ್ತ್ರ. ಪಾಶುಪತಾಗಮ ನಿಷಿದ್ಧ, ಪಾಶುಪತಾಸ್ತ್ರ ನಿಷಿದ್ಧ ಅಲ್ಲ. ಅರ್ಜುನ ತಪಸ್ಸು ಮಾಡಿ ತಗೊಡ್ತಾನೆ, ವೇದವ್ಯಾಸರು ಕೊಟ್ಟ ಮಂತ್ರವನ್ನು ಪಠಣೆ ಮಾಡಿ ಸಿದ್ಧಿ ಪಡೆದು ಅರ್ಜುನ ಉಪಯೋಗವನ್ನು ಹೊಂದ್ತಾನೆ. ಪಾಶುಪತಾಸ್ತ್ರ ಅಂದರೆ ರುದ್ರದೇವರು ಕೊಟ್ಟ ಅಸ್ತ್ರ, ದೇವತೆಗಳು ರುದ್ರದೇವರಲ್ಲ. ಅದಕ್ಕೆ ಅಸ್ತ್ರಂ ತತ್ ವಿಷ್ಣು ದೈವತ್ಯಂ ಸಾಧಿತಂ ಶಂಕರೇಣ ಎತ್ ಅಂತ ನಿರ್ಣಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ರುದ್ರದೇವರು ಸಾಧನೆ ಮಾಡಿದ್ದು, ವಿಷ್ಣುವೇ ದೇವತೆ, ಆದ್ದರಿಂದ ಪಾಶುಪತಾಸ್ತ್ರ ಶ್ರೇಷ್ಠ. ಆಶುಪಾಸ್ತ್ರದಿಂದಲೇ ಸೈಂಧವನ್ನು ಹೊಂದಿತ್ತು ಅರ್ಜುನ. ಅದೇ ರೀತಿ ಕರ್ಣನ ತಲೆ ಹರಿಸಿದ್ದು ಅದರಿಂದನೇ. ಆ ದೃಷ್ಟಿಯಿಂದ ಅರ್ಜುನ ಸದುಪಯೋಗವನ್ನು ಮಾಡ್ತಾ ಇದ್ದಾನೆ. ಪಾಶುಪತ ಅಸ್ತ್ರದಿಂದ ಶ್ರೇಷ್ಠ, ಪಾಶುಪತ ಆಗಮ ನಿಷಿದ್ಧ, ಪಾಶುಪತ ಅಸ್ತ್ರ ಶ್ರೇಷ್ಠ, ಭಾಗವತ ಶಾಸ್ತ್ರ ಶ್ರೇಷ್ಠ, ಮೂರು ಸೇರಿಕೊಂಡಿದೆ. ಪಾಶುಪತ ಅಸ್ತ್ರ, ಪಾಶುಪತ ಶಾಸ್ತ್ರ, ಭಾಗವತ ಶಾಸ್ತ್ರ, ಮೂರಕ್ಕೂ ಇವ್ರ ಮಧ್ಯೆ ಇನ್ವಾಲ್ವ್ ಆಗಿರೋದ್ರಿಂದ ರುದ್ರದೇವರು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅವ್ರ ಫೀಲ್ಡ್ ವಿಚಿತ್ರವಾದದ್ದು, ಅವರ ಅವತಾರಗಳು ಹಾಗೇನೆ ವಿಚಿತ್ರ ಅವತಾರಗಳು. ಒಂದು ನೋಡಿದರೆ ಅಶ್ವತ್ಥಾಮ ರೂಪ, ಇನ್ನೊಂದು ಕಡೆ ದುರ್ವಾಸ ಮುನಿಯ ರೂಪ, ಜೈಗೀಶವ್ಯ ಅಂತ ಇನ್ನೊಂದು ರೂಪ, ಅನೇಕ ರೂಪಗಳನ್ನು ಸ್ವೀಕಾರ ಮಾಡ್ತಾರೆ. ದುರ್ವಾಸ ರೂಪದಿಂದ ಎಷ್ಟೆಷ್ಟು ಕೆಲಸ ಮಾಡ್ತಾರೆ ಗೊತ್ತಾ ಅವರು? ದುರ್ವಾಸ ರೂಪದಿಂದ ಮಾಡಿದ ಕೆಲಸಗಳೆಲ್ಲ ಹೇಳಬೇಕು. ಒಂದು ಮುಖ್ಯ ಕೆಲಸ ಹೇಳಿದರೆ ಸಾಕು, ಕೃತ್ಯಭೋಜರಾಜರ ಹತ್ರ ಹೋದರು. ಅವರ ಯತಿಗಳು ದುರ್ವಾಸ ಮುನಿಗಳು, ಸನ್ಯಾಸಿ ರೂಪ. ಹೋಗಿಬಿಟ್ಟು ನಾನು ಚಾತುರ್ಮಾಸ ಕೊಡಬೇಕಾಗಿದೆ, ನಿಮ್ಮಲ್ಲೇ ಕೊಡ್ತೀನಿ ಅಂತ ಹೇಳಿದರು. ತಕ್ಷಣ ಅಂತ ಹೇಳಿದ, ಇವರು ಭಾರಿ ದುರ್ವಾಸರು ಅಂತ ಹೇಳಿದರೆ ದುಷ್ಟರಲ್ಲ, ಸ್ಟ್ರಿಕ್ಟ್ ಅಂತ. ಸ್ಟ್ರಿಕ್ಟ್ ಬೇರೆ, ವಿಕೆಟ್ ಬೇರೆ. ಸ್ಟ್ರಿಕ್ಟ್ ಅಂಬೋದು ಗುಣ, ಅದು ಸ್ಟ್ರಿಕ್ಟ್ ಆಫೀಸರ್. ಅವ್ರು ಬೈಯೋದಲ್ಲ, ಕೊಳಗು ಹೊಗಳ್ಬೇಕು ಅವನ್ನ. ಆದರೆ ಕೆಟ್ಟ ಆಫೀಸರ್ ಅಂದರೆ ಬೈಬೇಕು ಅವನು. ಇವ್ರು ಸ್ಟ್ರಿಕ್ಟ್ ದುರ್ವಾಸರು ಅಂತ. ನಿಮ್ಮನ್ನು ಯಾರು ಇಟ್ಕೊಳ್ಳೋಕ್ಕಾಗ್ತದೆ, ಭಾರಿ ಕಷ್ಟ. ಆದರೆ ಇಟ್ಕೊಳ್ಳೋಕ್ಕಾದ್ರೆ ಇಟ್ಕೊಂಡ್ರೆ ಕಷ್ಟ, ಮೇಂಟೈನ್ ಮಾಡೋದಕ್ಕೆ ಯಾವ ಶಾಪ ಕೊಡ್ತಾರೋ ಗೊತ್ತಿಲ್ಲ. ಇಟ್ಕೊಳ್ಳೋದಿಲ್ಲ, ಅದು ಈಗಲೇ ಶಾಪ ಕೊಡ್ತಾರೆ, ಅದೊಂದು ಪ್ರಾಬ್ಲಮ್. ಇದು ಬಿಸಿ ತುಪ್ಪ ಅಂತಾರಲ್ಲ, ಬಿಡಾಗಿಲ್ಲ ಇಟ್ಕೊಳ್ಳೋಗಿಲ್ಲ, ವಿಚಿತ್ರ ಸಂಕಟ. ಬುದ್ಧಿವಂತಿಕೆ ಮಾಡಿಬಿಟ್ಟ ಆತ. ಸ್ವಾಮಿ, ನನಗಂತೂ ನಿಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಇಲ್ಲ. ರಾಜ ನಾನು, ಸ್ವಧರ್ಮ ನಿಮ್ಮ ಸೇವೆಯಲ್ಲ, ರಾಜ್ಯಪಾಲನೆ ಮಾಡಬೇಕಲ್ಲ, ಅದಕ್ಕೆ ನನಗೆ ಅವಕಾಶ ಇಲ್ಲ. ನನ್ನ ಮಗಳಿದ್ದ, ನಿಮ್ಮನ್ನು ಹೋಗ್ರಿ ಅಂತ ಇಲ್ಲೇ ಕೂರ್ರಿ, ಚಾತುರ್ಮಾಸಿಗೆ ಏನು ಯೋಚನೆ ಇಲ್ಲ. ನಿಮ್ಮ ವಿಚಾರಣೆ ನಾನು ಮಾಡೋದಲ್ಲ, ಮಗಳು ಮಾಡ್ತಾಳೆ, ಕುಂತಿ ಅಂತ ಹೆಸರು. ಅವಳು ಸರಿಯಾಗಿ ನೋಡ್ಕೋತಾಳೆ, ಆದರೆ ಹುಡುಗಿ ಪಾಪ. ನೀವು ಅವ್ರು ತಪ್ಪು ಮಾಡಿದರೆ ಹೊಂದ್ಕೊಂಡು ಹೋಗೋದಾದ್ರೆ ಆಗ್ಬೋದು, ಕ್ಷಮಿಸ್ಬೇಕು ಅಂತ ಹೇಳಿದ ತಕ್ಷಣ ಅವ್ರು ಅರ್ಥ ಮಾಡ್ಕೊಂಡು, ರಾಜ ಬುದ್ಧಿವಂತ, ವರ ಕೊಟ್ಟ ಮೇಲೆ ತೋಗ ಹೊಂದ್ಕೊಂಡೋಗಿ ಹೊಂದ್ಕೊಂಡೇಬೇಕಾಗ್ತದೆ, ಆಯಿತು ಅಂತೇಳಿ ಇದ್ದುಬಿಟ್ರೆ. ಹಾಗೆ ಕುಂತಿ ಚೆನ್ನಾಗಿ ಸೇವೆ ಮಾಡಿದ್ರು, ಹೇಗೋ ವರ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಆಕೆ ಲೈಟ ತಗೊಳ್ಳಿಲ್ಲ ಪಾಪ, ಸೀರಿಯಸ್ ಆಗಿ ಅದರ ಸೇವೆ ಮಾಡಿ, ಯಥಾಶಕ್ತಿ ಮಾಡಿಲ್ಲ. 13 ವರ್ಷ ಸೇವೆ ಮಾಡಿದ್ರು, 13 ವರ್ಷ. ಕೊನೆಗೆ ಅವ್ರಿಗೆ ಭಾರಿ ಖುಷಿ ಆಯಿತು, ಏನು ಬರಬೇಕು ಅಂತ ಕೇಳಿದ್ರು. ಆಕೆ ಏನು ಕೇಳಲೇ ಇಲ್ಲ, ಪುಣ್ಯಾತಿಗಿದ್ದು ತಾವೇ ಕರೆದು ಕೇಳಿದ್ರು. ಕೊನೆಗೆ ಇಮಂ ಮಂತ್ರಂ ವದಿಷ್ಯಾಮ, ಮಂತ್ರ ಹೇಳ್ತೇನೆ ಕೇಳು, ಎಷ್ಟು ಶಕ್ತಿ ಇದೆ ಗೊತ್ತಾ? ಉಪಾದಿಶತ್ ಪರಮನು ಸಮಸ್ತ ದೇವವಶ್ಯದ ಮಂತ್ರ ಹೇಳ್ತೇನೆ. ಒಂದೇ ಮಂತ್ರ, 5 ಮಂತ್ರ ಅಲ್ಲ, ಒಂದೇ ಮಂತ್ರ ಹೇಳ್ತೇನೆ. ಆ ಒಂದು ಮಂತ್ರದಿಂದ ಎಲ್ಲ ದೇವತೆಗಳನ್ನು ಮೆಚ್ಚಿಸಬಹುದು ನೀನು, ಮತ್ತು ಸಂತತಿಯನ್ನೇ ಪಡಿಬಹುದು. ದುರ್ವಾಸರು ಕೊಟ್ಟ ಮಂತ್ರ ಇದು, ಸಿದ್ಧಿ ಪಡೆದಕ್ಕೆ ಮುಂದೆ ಏನೇನು ಅವತಾರ ಅದು ಗೊತ್ತಿ ನಿಮಗೆ. ಭೀಮಸೇನಾದಿ ಪಾಂಡವರು ಹುಟ್ಟಲಿಕ್ಕೆ ಕುಂತಿಗೆ ಬಂದ ಭಾಗ್ಯ, ಈ ಮಂತ್ರವನ್ನು ಉಪದೇಶ ಮಾಡಿದ್ದ ಒಂದು ಭಾಗ್ಯ ಇದು. ಸರಿಯಾದ ಸೇವೆ ಮಾಡಿದ್ದು ದುರ್ವಾಸ ರೂಪದಿಂದ ಕೊಟ್ಟ ಫಲ, ಅದು ಸರಿಯಾದ ಸೇವೆ ಮಾಡಿದ್ದೀವಿ. ರುದ್ರದೇವರನ್ನ ತಾರತಮ್ಯ ಕ್ರಮದಲ್ಲಿ ಯಾರು ಸೇವೆ ಮಾಡ್ತಾರೋ ಅವರಿಗೆ ಭೀಮಾದಿ ಪಾಂಡವರು ಬಂದರು ಒಂದೇ. ಭೀಮಸೇನ ಅಂದರೆ ಜ್ಞಾನ, ವಿದ್ಯಾಕಾಮಸ್ತು ಗಿರೀಶಂ, ಕರೆಕ್ಟಾಗಿ ಕೊಡುತ್ತಾರೆ. ಸರಿಯಾಗಿ ವಿದ್ಯೆ ಬರಬೇಕು ಅಂತಿದ್ದು ರುದ್ರ ಆರಾಧನೆ ಮಾಡಿ ಒಳ್ಳೆ ಜ್ಞಾನ ಕೊಟ್ಟೇ ಕೊಡ್ತಾರೆ ಎಂಬುದು ನಿದರ್ಶನವಾಯಿತು. ಅಲ್ಲಿಂದ ಮುಂದಿನ ಕಥೆ ನಿಮಗೆ ಗೊತ್ತು, ಅದು ಸಾಕು. ಈ ಕಡೆಗೆ ಬಂದರೆ ಅಶ್ವತ್ಥಾಮ ರೂಪ, ಇನ್ನೊಂದು ಅವತಾರನೇ. ದುರ್ಯೋಧನ ಎಳ್ಕೊಂಡ ಆ ಕಡೆಗೆ ನೋಡಿ, ಕುಂತಿ ಒಲಿಸಿದ್ಲು, ದುರ್ಯೋಧನ ಎಳ್ಕೊಂಡ, ಇದೇ ವ್ಯತ್ಯಾಸ ಐತಿ. ತಪ್ಪು ಉಪಾಸನೆ ಮಾಡೋದ್ರೆ ಇದೇನೆ, ಭಕ್ತಿಯಿಂದ ಮಾಡೋದು ಹೇಗಿರುತ್ತೆ, ಕೈ ಎಳ್ಕೊಂಡು ಹೋಗೋದು ಹೇಗಿರುತ್ತೆ ಯೋಚನೆ ಮಾಡಿ. ಡಾಕ್ಟರ್ ಗನ್ ತೋರಿಸಿ ಬರ್ತಿರಲ್ಲ ಅಂತ ಕೇಳಿದರೆ ಇಲ್ಲ ಅಂತ, ಇದು ಮನೆ ಬರಬೇಕು, ಓಡಿಸಿ ಕೊಡ್ತಿರಲ್ಲ ಗನ್ ತೋರಿಸೋದು, ಅದು ಬಿಟ್ಟು ಬರೀ ಸ್ವಾಮಿ ಕೇಳ್ಕೊಳ್ಳೋದು ಹೇಗಿರ್ತದೆ? ಇದು ವಿಕೆಟ್ ಅಪ್ರೋಚ್, ಇದು ಒಂದು ಕ್ರಿಕೆಟ್ ಅಪ್ರೋಚ್. ದುರ್ಯೋಧನ ಅವರಿಗೆ ಒಂದು ಹಾಲು ಕೊಟ್ಟ, ಬುದ್ಧಿ ಕೆಡಿಸಿಬಿಟ್ಟ, ಪೂರ್ತಿ ಅವರ ಜೀವನವನ್ನೇ ಜಸ್ಟ್ ಸ್ಪಾಯ್ಲ್ ಮಾಡಿಬಿಟ್ಟ. ಫಲಿತಾಂಶ ಏನಾಯಿತು? ಸಪುತ್ರ ಮಿತ್ರ ಬಾಂಧವೋ ವಿನಾಶಮಾಶಿ, ಸರ್ವನಾಶವನ್ನು ಕಂಡುಬಿಟ್ಟ. ಯಾರಿಂದ? ಅದೇ ಪಾಂಡವರಿಂದ ಸರ್ವನಾಶವನ್ನು ಕಂಡ. ಅರ್ಥ ಏನು? ಸರಿಯಾಗಿ ಉಪಾಸನೆ ಮಾಡಿದ ಕುಂತಿಗೆ ಸಿಕ್ಕ ಫಲ ಏನು, ಸರಿಯಾಗಿ ಉಪಾಸನೆ ಮಾಡಿದ ಹೋದ ದುರ್ಯೋಧನೆ ಸಿಕ್ಕ ಫಲ ಏನು ಅಂತ ಗೊತ್ತಾಗಿಬಿಟ್ರೆ ಎಷ್ಟು ವ್ಯತ್ಯಾಸ ಇದೆ ನೋಡಬೇಕಾಗ. ಆದ್ದರಿಂದ ರುದ್ರದೇವರು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು, ಕರೆಂಟ್ ಇದೆ ಸರಿಯಾಗಿ ಉಪಯೋಗ ಮಾಡ್ಕೊಂಡು ಎಷ್ಟು ಬೆಳಕು ಬರುತ್ತೆ, ಖುಷಿಯಿಂದ ಕೈ ಮುಟ್ಟಿದಾಗ ಪ್ರಾಣ ಹೋಗುತ್ತೆ. ಉಪಯೋಗಿಸ್ಕೊಂಡು ಮೆಥೆಡ್ ಇರಬೇಕು, ಮೆಥೆಡ್ ಸರಿಯಾಗಿಲ್ಲದೆ ಹೋದರೆ ಅವನು ಒಳ್ಳೆಯ ಫಲ ಕಾಣೋದಿಲ್ಲ. ಸೊ ರುದ್ರದೇವರು ಅಶ್ವತ್ಥಾಮ ರೂಪದಿಂದ ಮಾಡಿದ ಕೆಲಸ, ದುರ್ವಾಸ ರೂಪದಿಂದ ಮಾಡಿದ ಕೆಲಸ ಇನ್ನೂ ಕಂಪೇರ್ ಮಾಡಬೇಕು. ಅಶ್ವತ್ಥಾಮ ರೂಪದಿಂದ ಮಾಡಿದ ಕೆಲಸ ಒಂದು, ಮತ್ತೊಂದು ಕಡೆಗೆ ವಿಶೇಷವಾಗಿ ಶುಕರೂಪದಿಂದ ಮಾಡಿದ ಕೆಲಸ, ವಿಚಿತ್ರ ಕೆಲಸಗಳು. ಪರಿಷಿದ್ ರಾಜ ಗರ್ಭದಲ್ಲಿ ಕೂತಿದ್ದಾರೆ, ದುರ್ಯೋಧನ ಅವ್ರನ್ನ ಕಡಿಸಿದ್ದ, ಪಾಂಡವರಷ್ಟೇ ನಿರ್ಮಂಶ ಮಾಡಬೇಕು ಅಂಥೇಳಿ ಅವರು ಬಂದರು. ಬ್ರಹ್ಮಸುರವಸ್ತ್ರ ಪ್ರಯೋಗ ಮಾಡಿದರು, ಕೊಂದು ಬಿಡ್ತೇನೆ ಅಂತ ಹಠ ಹಿಡಿದಿದ್ದಾರೆ. ಕೃಷ್ಣ ಹೇಳ್ತಾನೆ, ಇವನೊಂದು ಬಿಟ್ಟುಬಿಡಿ ಸಾಕು, ಉತ್ತರ ಗರ್ಭವನ್ನು ಬಿಟ್ಟುಬಿಡಿ ಅಂತ ಕೇಳಿದರೆ, ಪಕ್ಷಪಾತಾದಿಚ್ಛಸಿತ್ವ ಭಾಗಿನೇಯಶ್ಚ ಸಂತತಿ, ನಿನ್ನ ತಂಗಿಯ ಸಂತಾನ ಉಳಿಸ್ಬೇಕು ಅಂತ ಕೃಷ್ಣ ನೀನು ಹಾಗೆಲ್ಲ ಮಾಡ್ತಿದ್ದಿ, ನಾನು ಅಲ್ಲೇ ಬಿಡಿಸ್ತೇನೆ ಅಂತ ಹಠ ಹಿಡಿತಾನೆ, ಅಲ್ಲೇ ಬಿಡಿಸಿಬಿಡ್ತೇನೆ. ಆ ಕ್ಷಣಕ್ಕೆ ಕೃಷ್ಣ ಹೇಳ್ತಾನೆ, ಹಾಗೆಲ್ಲ ಮಾಡಬೇಡಿ, ಅದೊಂದು ಬಿಟ್ಟುಬಿಡಿ ಅಂದರೆ ಇಲ್ಲ ಇಲ್ಲ ಬಿಡಿಸೇ ಬಿಡಿಸ್ತೇನೆ ಅಂತ ಹೇಳ್ತಾನೆ. ಕೃಷ್ಣ ಹೇಳ್ತಾನೆ, ಹಾಗಿದ್ರೆ ನಾನು ಅದನ್ನು ಉಳಿಸೇ ಉಳಿಸ್ತೇನೆ ಅಂತ ಹೇಳಿ, ತ್ವದಸ್ತ್ರ ನಿಹತಂ ಗರ್ಭಂ ಪುನಃ ಉಜ್ಜೀವಯಾಮ್ಯಹಂ ಅಂತ ಉಳಿಸಿಬಿಡ್ತಾನೆ. ಇದು ನಮಗೆ ಗೊತ್ತು, ಅಶ್ವತ್ಥಾಮ ರೂಪದಿಂದ ಕೊಲ್ಲಕ್ಕೆ ಅಂತ ಬಂದಿದ್ದಾರೆ, ಬಹಳ ಇಂಪಾರ್ಟೆಂಟ್ ಇದು. ಅದೇ ಪರಿಷಿದ್ರೆ ಅದೇ ಹುಟ್ಟಬೇಕಾದ್ರೆ ನಡೆದ ಕಥೆ ಇದು ಒಂದು. ಆತ ಪಾಪ ಸಾಯಲ ಕೂತಿದ್ದಾನೆ ಕೊನೆಗೆ, ಶಾಪ ಬಂದಿದೆ ಸಾಯಿಲ ಕೂತಿದ್ದಾರೆ. ಇದೇ ಬರ್ತಾರೆ ಶುಕ್ರಬಿಂದು ಬರ್ತಾರೆ, ಮತ್ತೆ ಅಶ್ವತ್ಥಾಮ ಕೊಲ್ಲಕ್ಕೆ ಬಂದರೆ ಶುಕ್ರಬ ಉದ್ಧಾರ ಮಾಡಕ್ಕೆ ಬರ್ತಾರೆ, ತಮಾಷೆ ಗೊತ್ತಾಯ್ತಾ. ಹುಟ್ಟೋನ್ನ ಕೊಲ್ಲಕ್ಕೆ ಹೋಗ್ತಾರೆ, ಸಾಯಿವರೆ ಬದಸ್ಲಿಕ್ಕೆ ಹೋಗ್ತಾರೆ. ಅದು ಎಷ್ಟು ವಿಚಿತ್ರ ಗುಣ ಇದು, ಪರ್ಸನ್ ಚೇಂಜ್ ಆಗಿಲ್ಲ, ಸೇಮ್ ಪರ್ಸನ್. ಇದು ಅಶ್ವತ್ಥಾಮ ರೂಪ, ಅದು ಶುಕ ರೂಪ. ಶುಕ ರೂಪದಿಂದ ರಕ್ಷಣೆ, ಈ ಅಶ್ವತ್ಥಾಮ ರೂಪದಿಂದ ಶಿಕ್ಷಣ. ಯಾತಕ್ಕೆ ಅಂತ ಕೇಳಿದರೆ ಬಹಳ ಸರಳ, ಶುಕರೂಪದಿಂದ ಅವರು ಬಂದಿರೋದು ಭಾಗವತವನ್ನು ಕೇಳ್ಕೊಂಡು ಬಂದಿದ್ದಾರೆ, ಫ್ರೆಶ್ ಆಗಿ ಭಾಗವತ ಕೇಳ್ಕೊಂಡು ಬಂದಿದ್ದಾರೆ. ಇಲ್ಲಿ ದುರ್ಯೋಧನ ಕೊಟ್ಟ ಹಾಲು ಕೊಡೋ ಬಂದಿದ್ದಾರೆ, ಗೊತ್ತಾಯ್ತಾ. ಇಲ್ಲಿ ಮೈಲಿಗೆ ಅದು ಮಡಿ, ಇಷ್ಟೇ ವ್ಯತ್ಯಾಸ. ದುರ್ಯೋಧನ ಕೊಟ್ಟ ಹಾಲು ಕುಡಿದ್ರು ಅಂತ ಕೇಳಿದರೆ ಅದು ಮಡಿ ಕಳ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಡಿಸ್ಟ್ರಕ್ಟಿವ್ ಅಪ್ರೋಚ್ ಬಂತು ಅವರಿಗೆ, ಕೊಂದು ಬಿಡಬೇಕು ಅಂತ ಬಂತು. ಭಾಗವತ ಕೇಳಿದ್ರು, ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಬಂತು. ಯಾರು ಭಾಗವತ ಕೇಳ್ತಾರೋ ಅವರು ಕನ್ಸ್ಟ್ರಕ್ಟಿವ್ ಆಗಿ ಬದುಕ್ತಾರೆ. ಯಾರು ಅದನ್ನು ಬಿಟ್ಟುಬಿಟ್ಟು ದುರ್ಯೋಧನನ್ನು ಹಾಲು ಕುಡಿತಾರೋ, ದುರ್ಯೋಧನ ಹಾಲು ಅಂದರೆ ಏನು, ಹೋಟೆಲ್ ಹಾಲು ಅಂತ ಹಾಲು ಇರ್ಬೋದು, ಕೊಡಿದ್ದಲ್ಲಿ ಯಾರು ಹೋಟೆಲ್ ಅಂತ ಇದೆ ತಿಳ್ಕೊಂಡಿದ್ದೀರಿ. ಅವೆಲ್ಲ ಮೈಲಿಗೆ ಪರಮ ಮೈಲಿಗೆ ಕಾಣಬೇಕು, ಅಲ್ಲಿಗೆ ಹೋಗ್ಬೇಕಂತೆ, ಬುದ್ಧಿ ಕೆಟ್ಟೋಗಿರುತ್ತೆ ಅಂತ. ಸೊ ಒಂದೇ ಅಶ್ವತ್ಥಾಮರೆ ಹೇಗಿದ್ದಾರೆ, ಕೊಲ್ಲೋ ಅಶ್ವತ್ಥಾಮರಲ್ಲಿ ಬುಡಿಸೋ ಶುಕರೂಪ ಇಲ್ಲಿ. ಅದಕ್ಕೆ ಒಂದೇ ಮನಸ್ಸು, ಕೆಟ್ಟ ಮನಸ್ಸು ಒಳ್ಳೆ ಮನಸ್ಸು ಎಂತೇವಲ್ಲ, ಅಶ್ವತ್ಥಾಮ ರೂಪದಿಂದ ಕೆಟ್ಟ ಮನಸ್ಸಿನಂತೆ ಬಂದಿದ್ದಾರೆ, ಶುಕರೂಪದ ಒಳ್ಳೆ ಮನಸ್ಸಿನಿಂದ ಬಂದಿದ್ದಾರೆ. ಅದರಿಂದ ಭಾಗವತವನ್ನು ಹೇಳಿಬಿಟ್ಟು ವೈಕುಂಠದ ದಾರಿ ತೋರಿಸ್ತಾರೆ. ಹೇಳ್ಬಿಟ್ಟುಗಳು ವೈಕುಂಠದ ದಾರಿ ತೋರಿಸಿ ಏಳು ದಿನದ ಕಥೆಯ ಕೇಳಿ ಹೇಳಿರೋ ವೈಕುಂಠಕ್ಕೆ ಎಷ್ಟು ಪ್ರೀತಿಯಿಂದ ಹೇಳ್ತಾರೆ, ಎಷ್ಟು ಪುಣ್ಯಾತ್ಮ ಪರಿಷತ್ ರಾಜ ನೀನು, ನಿನ್ನಿಂದ ನನಗೆ ಭಾಗವತ ಹೇಳೋ ಬಂತಲ್ಲ ಅಂತ ಅಪ್ರಿಷಿಯೇಟ್ ಮಾಡ್ಬೇಕಂತ ಪುರಾಣ ಹೇಳ್ತಿದ್ದ. ಇಲ್ಲಿ ನೋಡಿದ್ರೆ ಕೊಂದೇ ಬಿಡ್ತೀನಿ ಅಂತ ಹೇಳ್ತೀನಿ, ಎಲ್ಲಿಂದ ಎಲ್ಲಿ ಸಂಬಂಧ, ಈ ನಮ್ಗೆ ಅರ್ಥ ಆಗುತ್ತೆ. ವ್ಯಕ್ತಿಯಲ್ಲಿ ಎಂಥ ಪರಿಣಾಮ ಬೀಳುತ್ತೆ, ದುಷ್ಟರ ಸಹವಾಸದಿಂದ ಮನಸ್ಸು ಹೇಗೆ ಕೆಡುತ್ತೆ. ಅಶ್ವತ್ಥಾವರು ಭಾಗವತಾದಿಗಳನ್ನು ಕೇಳಿದಾಗ ಮನಸ್ಸು ಎಷ್ಟು ಸರಿ ಹೋಗುತ್ತೆ, ಶುಕರೂಪ. ಆದ್ದರಿಂದ ಪಿಬತ ಭಾಗವತಂ ರಸ ಮಾಲಯಂ ಮುಹುರಹೋ ರಸಿಕಾಭುವಿ ಭಾವುಕಾಹ. ಯಾವಾಗಲೂ ಭಾಗವತಾದ ಸಚ್ಛಾಸ್ತ್ರಗಳನ್ನು ಕೇಳ್ಕೊಂಡು ಬದುಕಬೇಕೆ ಹೊರತು ದುಷ್ಟಶಾಸ್ತ್ರಗಳು ಯಾವ ಕಾಲಕ್ಕೂ ಕೇಳಬಾರದು. ಸಚ್ಛಾಸ್ತ್ರ ಅಭ್ಯಸೆಯ ನಿತ್ಯಂ ದುಶ್ಶಾಸ್ತ್ರಂತೂ ಪರಿತ್ಯಜೇತ್. ಅನುವ್ಯಾಖ್ಯಾನದಲ್ಲಿ ಆಚಾರ್ಯರ ಮಾತು, ಸಚ್ಛಾಸ್ತ್ರ ಅಭ್ಯಸೆಯ ನಿತ್ಯಂ ದುಶ್ಶಾಸ್ತ್ರಂತೂ ಪರಿತ್ಯಜೇತ್. ಸದಾ ಸಚ್ಛಾಸ್ತ್ರಗಳ ಅಧ್ಯಯನ ಮಾಡಬೇಕು, ದುಶ್ಶಾಸ್ತ್ರವನ್ನು ಮಾಡಬಾರದು. ಕಲಿ ಕೊಟ್ಟ ಹಾಲು ಅಂದ್ರೆ ಏನು, ಕಲಿ ಯಾರು, ದುಷ್ಟರಲ್ಲಿ ದುಷ್ಟ, ನಾನೇ ದೇವರು ಅಂತಕ್ಕಂಥ ಮತ ಬಂದಂತೆ ಆಯ್ತು. ಇಲ್ಲಿ ನೋಡಿದರೆ ಶಿಷ್ಟರಲ್ಲೇ ಶಿಷ್ಟ, ಭಗವದ್ಭಕ್ತ ನಾನು ತಿಳ್ಕೊಂಡ್ರೆ ಭಾಗವತ, ನಾನೇ ದೇವರು ಅಂತ ತಿಳ್ಕೊಂಡ್ರೆ ದುರ್ಯೋಧನನ ಕಾನ್ಸೆಪ್ಟ್. ಹೀಗೆ ಅಶ್ವತ್ಥಾಮರ ಎರಡು ಗುಣವನ್ನು ಕಾಣುತ್ತೆ. ಅದೇ ದುರ್ವಾಸರ ಅಂಬರೀಷನ ಪ್ರಸಂಗದೊಳಗೆ ವಿಚಿತ್ರವಾದ ಪ್ರಸಂಗ ನಡೆದೋಯ್ತು. ಕೊನೆಗೂ ಕೂಡ ಅವರು ವಿಷ್ಣು ಸರ್ವೋತ್ತಮತ್ವನ್ನೇ ಸಾರಿದರು. ರುದ್ರದೇವರು ಮೂಲ ರೂಪಕ್ಕೆ ಹೋದರೂ ಬಿಡುಗಡೆ ಆಗಲಿಲ್ಲ ಚಕ್ರದಿಂದ, ಬ್ರಹ್ಮದೇವರ ಹತ್ರ ಬಿಡುಗಡೆ ಆಗಲಿಲ್ಲ. ಕೊನೆಗೆ ವಿಷ್ಣುವಿನ ಹತ್ರ ಹೋದಾಗ ಅಂಬರೀಷನ ಹತ್ರ ಕಳಿಸ್ತಾರೆ. ಆಗ ಅಂಬರೀಷ ಸ್ತೋತ್ರ ಮಾಡಿದ ತಕ್ಷಣ ಚಕ್ರ ಶಾಂತವಾಗಿ ಬಿಡುತ್ತದೆ. ಕೊನೆಗೆ ರುದ್ರದೇವರು ಬಹಳ ಖುಷಿಯಿಂದ ದುರ್ವಾಸ ಮುನಿಗಳು ಅಂಬರೀಷನ ಹೊಗಳುತ್ತಾರೆ. ಆತ ಹೇಳ್ತಾನೆ, ಇದು ಹರಿದಿನದ ವ್ರತದ ಫಲ ಅಂತ ಹೇಳಿದಾಗ ಹರಿ ಸರ್ವೋತ್ತಮತ್ವವನ್ನು ಸ್ಪಷ್ಟ ತಿಳಿಲಿಕ್ಕೆ ಕಾರಣ, ಹರಿದಿನ ವ್ರತ ಮಾಡಿದ್ದಕ್ಕೆ ಹರನಾದ ದುರ್ವಾಸರು ಏನೂ ಮಾಡಲಿಕ್ಕಾಗಲಿಲ್ಲ ಅಂದಮೇಲೆ ಹರಿ ಸರ್ವೋತ್ತಮತ್ವದ ಸಾರಿದ ಪ್ರಸಂಗ. ಈಗ ಅನೇಕ ದೃಷ್ಟಿಯಿಂದ ರುದ್ರದೇವರ ಹಿರಿಮೆ ಭಾರಿ ದೊಡ್ಡದು. ಅವರು ಅನ್ಯೂಷಲ್ ಅಂದರೆ ಮೂರು ಕಣ್ಣು, ಅವರಿಗೆ ಎರಡು ಕಣ್ಣಲ್ಲ ಮೂರು ಕಣ್ಣು, ಅದರ ತಮಾಷೆ ಮಾಡ್ತಾರೆ. ನೋಡಿದ್ರೆ ಮಧ್ವ ಸಿದ್ಧಾಂತ ಎಷ್ಟು ಕರೆಕ್ಟ್ ಅಂತ ಹೇಳ್ತಾರೆ ಗೊತ್ತಾ. ಮೂರು ಕಣ್ಣು ಅಂದರೆ ಪ್ರತ್ಯಕ್ಷ ಹೆಚ್ಚಾದಿತ್ರತೆಯಂ ಪ್ರಮಾಣ, ಮೂರು ಪ್ರಮಾಣಗಳು ಅಂತ ಹೇಳ್ತಾರೆ. ಆದ್ದರಿಂದ ರುದ್ರದೇವರ ಪ್ರಕಾರ ಸರಿಯಾಗಿ ನಮ್ಮ ಸಿದ್ಧಾಂತನೇ ಅವ್ರು ಹೇಳಿರೋದು. ಯಕ್ಷಾದಿತ್ರತಯಂ ಪ್ರಮಾಣಂ ಪ್ರತ್ಯಕ್ಷಂ ಅನುಮಾನಂ ಆಗಮ, ಮೂರು ಪ್ರಮಾಣಗಳು ಅಂತ ಹೇಳೋದಕ್ಕೆ ಅವರೇ ಸಾಕ್ಷಿ. ಮತ್ತು ಅದನ್ನು ದೃಷ್ಟಾಂತ ಕೊಟ್ಟುಕೊಂಡು ವಾದೀಂದ್ರ ಸ್ವಾಮಿಗಳು ವ್ಯಾಸರಾಜರ ವರ್ಣನೆ ಮಾಡಬೇಕಾದ್ರೆ ಒಳ್ಳೆ ಸ್ವಾರಸ್ಯವಾಗಿ ಹೇಳುತ್ತೆ. ರುದ್ರದೇವರಿಗೆ ಮೂರು ಕಣ್ಣೆ ಯಾತಕ್ಕೆ ಅಂತ ತಂತ್ರಸಾರದಲ್ಲಿ ಆಚಾರ ಹೇಳಿದ್ದಾರೆ. ಯಾತಕ್ಕೆ ಮೂರು ಕಣ್ಣು ರುದ್ರದೇವರಿಗೆ ಅಂದರೆ ಅವರು ನರಸಿಂಹದೇವರ ಉಪಾಸಕರವರು. ನರಸಿಂಹದೇವರಿಗೆ ಮೂರು ಕಣ್ಣು, ಧ್ಯಾಯೇ ನೃಸಿಂಹ ಮುರುವೃತ್ತ ರವಿ ತ್ರಿನೇತ್ರಂ ಧ್ಯಾನುಪ್ರಸಕ್ತ ಕರಯುಗ್ಮ ಮಥಾಪರಾಭ್ಯಾಮ್ ಚಕ್ರಂ ದರಂಚ ಪ್ರೇಯಾ ಸಮೇತಂ ಅಂತ ಹೇಳಬೇಕಾದ್ರೆ ವಿಷ್ಣು ನರಸಿಂಹ ಸ್ತೋತ್ರದಲ್ಲಿ ಆಚಾರ ಹೇಳ್ತಾರೆ. ರುದ್ರದೇವರಿಗೆ ಮೂರು ಕಣ್ಣು ಬರಲಿಕ್ಕೆ ಕಾರಣ ನರಸಿಂಹದೇವರು ಮೂರು ಕಣ್ಣಿದೆ. ರುದ್ರಾಂತರ್ಗತ ನರಸಿಂಹ ಅಂತ ನಾವು ಕರೆಯೋದು. ನರಸಿಂಹದೇವರನ್ನು ಆರಾಧನೆ ಮಾಡಿದ್ದಕ್ಕೋಸ್ಕರ ಅವ್ರ ಕಣ್ಣು ಮೂರು ಕಣ್ಣಾಯಿತು. ಹೀಗೆ ಮೂರು ಕಣ್ಣಿದೆ. ವಾಸರಾದರು ವರ್ಣನೆ ಮಾಡ್ತಾ ಹೇಳ್ತಾರೆ, ಮಾಯಾತಂತ್ರ ಮರಾರಿ ಸ್ವಯಂ ಅಪನರಿತೋ ಮಧ್ವ ಸಿದ್ಧಾಂತ ನಾಮನಃ ನೇತ್ರಾಣೀವ ತ್ರಯೋಪಿ ತ್ರಿಜಗತಿ ನೃಹರೇಹೇ ಇಂಧತೆ ಯತ್ ಪ್ರಬಂಧಾ. ಈ ಮಾತಿನಲ್ಲಿ ವ್ಯಾಸತ್ರಯಗಳು ನ್ಯಾಯಾಮೃತ ತರ್ಕತಾಂಡವ ಮತ್ತು ಈ ಚಂದ್ರಿಕಾ ಹೇಗಿವೆ ಅಂತ ಕೇಳಿದರೆ, ಮಧ್ವ ಸಿದ್ಧಾಂತ ನರಸಿಂಹದೇವರು ಇವರು ಮೂರು ಕಣ್ಣಿದ್ದಾಗಿವೆ. ನರಸಿಂಹದೇವರು ಮೂರು ಕಣ್ಣಿದ್ದಾಗವಿದೆ ಅಂತ ಹೇಳ್ತಾ ನರಸಿಂಹದೇವರ ಮೂರು ಕಣ್ಣು ಮುಕ್ಕಣ್ಣ, ನ್ಯಾಯಾಮೃತಾದಿ ಮೂರು ಗ್ರಂಥಗಳು ಕೂಡ ನರಸಿಂಹದೇವರ ಮೂರು ಕಣ್ಣು, ರುದ್ರದೇವರ ಮೂರು ಕಣ್ಣಿನಂತೆ ಶತ್ರುಗಳಿಗೆ ಭಯಾನಕ ಅಂಬಂಶ ನೀಡುತ್ತಾರೆ. ಅದನ್ನೇ ಸೋಮ ಸೂರ್ಯ ಅನಲ ವಿಲೋಚನ, ಹರಿಕಥಾಮೃತ ಸಾರದಲ್ಲಿ ಸೋಮ ಸೂರ್ಯ ಅನಲ ವಿಲೋಚನ ಕಾಮಿತಪ್ರದ ಕರುಣಿ ಸಮಗೆ ಸದಾ ಸುಮಂಗಳವ. ಒಂದು ಕಣ್ಣಲ್ಲಿ ಸೂರ್ಯ, ಒಂದು ಕಣ್ಣಲ್ಲಿ ಚಂದ್ರ, ಒಂದು ಕಣ್ಣಲ್ಲಿ ಅಗ್ನಿ, ಈಗ ಮೂರಿದೆ. ಮೂರನೇ ಕಣ್ಣು ತೆಗೆದ್ರೆ ಜಗ ಸುಟ್ಟೋಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಭಯಾನಕವಾದ ಕಣ್ಣು ಮೂರನೇ ಕಣ್ಣು. ಆಚಾರ್ಯರು ವರ್ಣನೆ ಮಾಡ್ತಾರೆ ರುದ್ರದೇವರನ್ನು, ಸ್ತೋತ್ರ ಅಲ್ಲ ವರ್ಣನೆ ಮಾಡ್ತಾರೆ. ವರ್ಣನೆ ಮಾಡೋದು ಬೇರೆ, ಸ್ತೋತ್ರ ಮಾಡೋದು ಬೇರೆ. ಆಚಾರ್ಯರು ಭಾರಿ ಮೇಲಿನವರು, ಸ್ತೋತ್ರ ಮಾಡೋ ಪ್ರಸಕ್ತಿ ಇಲ್ಲ, ವರ್ಣನೆ ಮಾಡ್ತಾರೆ. ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ಚಕ್ರೋಗ್ರದೀದಿತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ತ್ರಿಜತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಇದರಲ್ಲಿ ಅವರು ಏನು ಮಾಡ್ತಾರೆ, ಪ್ರಳಯಕಾಲದಲ್ಲಿ ಚಕ್ರ ಉಗ್ರದೀದಿತಿ, ಚಕ್ರ ಅಂದರೆ ಇಂದ್ರದೇವರು, ಉಗ್ರದೀತಿ ಸೂರ್ಯ, ಹಿಮಾಕರ ಸೂನು ಸೂರು ಪೂರ್ವಂ ನಿಹತ್ಯ. ಹಿಮಾಕರ ಅಂದರೆ ಚಂದ್ರ, ಸೂರ್ಯ ಸೂನು ಯಮ ಮೊದಲಾದವರನ್ನೆಲ್ಲ ಸಂಹಾರ ಮಾಡಿಬಿಟ್ಟು ಪ್ರಳಯಕಾಲದಲ್ಲಿ ಆಶ್ರಿತ್ಯ ನೃತ್ಯತಿ ಶಿವ ಜೋರ ಕುಣಿದು ನಟರಾಜನ ಕುಣಿದಾಗಿಬಿಡ್ತಾರೆ. ಯಾತಕ್ಕೆ ಲಕ್ಷ್ಮಿಯ ಪರಮಾನುಗ್ರಹದಿಂದ, ಅವರ ಕಟಾಕ್ಷ ಲೇಷದಿಂದ ಶಕ್ತಿ. ಅಂತಃಸ್ಥಿತಿ ಲಕ್ಷ್ಮೀದೇವಿ ಎಲ್ಲಿಂದ ಬಂತು ಅಂದರೆ ಶ್ರೀಯತ್ ಕಟಾಕ್ಷ ಬಲವತಿ ಅಜಿತಂ ನಮ. ಇದು ದ್ವಾದಶ ಸ್ತೋತ್ರದಲ್ಲಿ ಶಿವನ ಸ್ಥಾನಮಾನಗಳನ್ನು ಹೇಳ್ತಾರೆ. ಒಟ್ಟು ಇವರ ಸಾಧನೆಯ ಫಲ ಏನಾಯಿತು ಕೊನೆಗೆ ಅಂದರೆ, ವಿಷ್ಣುವಿನ ಮಹಿಮೆಯನ್ನು ಹಾಡೋ ರೂಪ ಇದು. ಕೊನೆಗೆ ಮಾಡಿ 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 ಭಾಗವತವನ್ನು ಹೇಳಿ ಹೇಳಿ ಕೊನೆಗೆ ಎಲ್ಲಿಗೆ ಬರ್ತಾರೆ ಅಂತ ಕೇಳಿದರೆ, ಮುಂದೆ ಅವರು ಶೇಷ ಪದವಿಗೂ ಬರ್ತಾರೆ. ಕೃತಿವಾಸನನಿ 40 ಕಲ್ಪ ಸಮೀರರಲ್ಲಿ ಶಿಷ್ಯತ್ವ ವಹಿಸಿ ಅಖಿಳಾಗಮಾರ್ಥಗಳೋದಿ ಜಲತೆಯೋಳು. ಮುಂದೆ ಹೇಳ್ತಾರೆ, ಪುರುಷೋತ್ತಮನ ಪರ್ಯಂಕ ಪದೇ ವೈದಿದೆಯೋ ಮಹಾದೇವ. ಶೇಷ ಪದವಿ ಬರೋದು ಅವರ ವೈಶಿಷ್ಟ್ಯವಾದ್ದರಿಂದ ರುದ್ರದೇವರು ಮುಂದೆ ಭಾಗವತವನ್ನು ಹೇಳ್ತಾರೆ, ಪರಮಾತ್ಮನ ಮೈ ಮೇಲೆ ಹೊರತಾರೆ, ಮುಂದೆ ವೈಕುಂಠ ಕೊಡ್ತು ಮುಕ್ತರಾಗಿ ಬಿಡ್ತಾರೆ. ಮುಕ್ತಿಯಲ್ಲಿ ಗರುಡ ಶೇಷ ಇಬ್ಬರೇ, ರುದ್ರ ಪದವಿ ಇಲ್ಲ ಮುಕ್ತಿಯಲ್ಲಿ. ರುದ್ರದೇವ ಶೇಷದೇವರ ವಾಯುದೇವರಿಲ್ಲ ಮುಕ್ತಿಯೊಳಗೆ, ಬ್ರಹ್ಮ ಪದವಿ ಅಷ್ಟೇ. ಬ್ರಹ್ಮದೇವರು ಮುಕ್ತರಾಗ್ತಾರೆ, ವಾಯುದೇವರು ಬ್ರಹ್ಮದೇವರಾಗ್ತಾರೆ. ಹೀಗೆ ರುದ್ರದೇವರ ಸಾಧನೆ ಬಹಳ ವಿಶಿಷ್ಟವಾದ ಸಾಧನೆ. ಅನೇಕ ರೀತಿಯಲ್ಲಿ ಲವಣ ಸಾಗರದಲ್ಲಿ ತಪಸ್ ಮಾಡಿದರೆ, ದಶಕಲ್ಪ ತಪಸ್ತೀರ್ಣಂ ರುದ್ರೇಣ ಲವಲಾಂಭಸಿ, ಅದಕ್ಕೆ ಲವಣ ಸಮುದ್ರದಲ್ಲಿ 10 ಕಲ್ಪತೆ ತಪವಗೈದು ಆದಿತ್ಯರೊಳಗೆ ಉತ್ತಮ ನೆನೆಸಿ ಅನುವ್ಯಾಖ್ಯಾನದ ಮಾತಿನ ಅರ್ಥ. ಅದು ಎಲ್ಲಿ ಲವಣ ಸಮುದ್ರದೊಳಗೆ, ಲವಣ ಸ್ವಲ್ಪ ಹೊತ್ತು ಕೊಡೋದೇ ಕಟ್ಟ ಮೈ ಮೇಲೆ ಉಪ್ಪು ಪಾಯಿ ಬಿಡೋದು. ಸ್ವಲ್ಪ ಹೊತ್ತು ಕೂತ್ಬಿಟ್ರೆ ಆ ಸಮುದ್ರದ ಮನೆ ಕಳಿಸಿರ್ತಾರಲ್ಲ, ಅಲ್ಲಿ ವಾತಾವರಣ ಎಲ್ಲ ಒಂಥರ ಯಾವಾಗಲೂ ಮೈ ಮೇಲೆಲ್ಲ ಇಷ್ಟು ಅರ್ಥ ಕಲೆಕ್ಟ್ ಆಗ್ತಾ ಹೋಗು. ಅಂಥದ್ದು 10 ಕಲ್ಪ ಹಾಕುತ್ತಿದ್ದಾರಂತೆ. ಯಾತಕ್ಕೆ ಅಂತ ಕೇಳಿದ್ರೆ ಆಚಾರ್ಯ ಬರೀತಾರೆ, ವಿಷ್ಣುಪೀತ್ಯರ್ಥಂ ತಪಸ್ ಮಾಡ್ತಾರೆ, ಅದರ ಫಲ ಏನಾಯಿತು, ಶೇಷ ಪದವಿ ಬರ್ತಾರೆ. ಹೀಗೆ ಅವರು ಬಹಳ ವಿಶೇಷವಾದ ರೀತಿಯಲ್ಲಿ ರುದ್ರದೇವರ ಸ್ಥಾನಮಾನವು ಅವರ ಆರಾಧನೆ ಸರಿಯಾಗಿ ಮಾಡಿದರೆ ಪಾಶುಪತಾದಿ ದುರಾಗಮಗಳ ಪ್ರಭಾವಕ್ಕನ ಒಳಗಾಗದಂತೆ ಬದುಕಲಿಕ್ಕೆ ಸಾಧ್ಯ, ಭಾಗವತಾದಿ ಸದಾಗಮಗಳನ್ನು ಶ್ರವಣ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಅವರನ್ನು ಕೈಲಾಸ ವಾಸ ಗೌರೀಶ ಈಶಾ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ರುದ್ರದೇವರಿಗೆ ಅಭಿಷೇಕ ಪ್ರಿಯೋ ರುದ್ರ ಅಂತ ಕರೀತಾರೆ. ಅಭಿಷೇಕ ಭಾರಿ ಪ್ರಿಯ, ಸೋಮವಾರ ಭಾರಿ ಪ್ರಿಯ ಅವರಿಗೆ. ಸೋಮವಾರ ಅದು ಪ್ರದೋಷ ಕಾಲ, ಸಾಯಂಕಾಲ ಭಾರಿ ಪ್ರಿಯವಾದ ಕಾಲ. ಆ ಕಾಲದ ರುದ್ರ ಅಭಿಷೇಕವನ್ನು ಮಾಡಿದರೆ ವಿಶೇಷವಾಗಿ ಅವರಿಗೆ ಅನುಗ್ರಹ ಮಾಡ್ತಾರೆ ರುದ್ರದೇವರು ಅಂತ ಪ್ರಸಿದ್ಧಿ. ಅದನ್ನು ಯೋಚನೆ ಮಾಡಬೇಕು. ಸೋಮ ಅಂತ ಯಾತಕ್ಕೆ ಸೋಮ ಅಂತ ಹೆಸರು, ಚಂದ್ರನ ತಲೆ ಮೇಲೆ ಇಟ್ಕೊಂಡಿದ್ದಾರಲ್ಲ ಸೋಮಶೇಖರ, ಅದಕ್ಕೆ ಸೋಮವಾರ ಭಾರಿ ಪ್ರಿಯ ಅವರಿಗೆ. ಮತ್ತು ಸೋಮ ಅಂತ ಹೇಳಿದರೆ ಉಮಾ ಅಂತ ಹೇಳಿದರೆ ಸಾಕ್ಷಾತ್ ಪಾರ್ವತಿದೇವಿ, ಉಮಯಾ ಸಹ ವರ್ತತೆ ಇತಿ ಸೋಮಃ, ಪಾರ್ವತಿ ಪತಿಯಾಗಿದ್ದಕ್ಕೆ ಅವರಿಗೆ ಸೋಮ ಅಂತ ಹೇಳಿ. ಅದೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಶಿವರಾತ್ರಿ ವ್ರತವನ್ನು ಈ ಮಹಾಶಿವರಾತ್ರಿ ಅಂತ ಯಾತಕ್ಕೆ ಕರೀತಾರೆ ಗೊತ್ತಾ? ಇವತ್ತು ಪ್ರತಿ ತಿಂಗಳು ಶಿವರಾತ್ರಿ ಬರುತ್ತೆ, ಪ್ರತಿಪಕ್ಷ ಕ್ರಮಕ್ಕೆ ಏಕಾದಶಿ, ಪ್ರತಿ ಪಕ್ಷಕ್ಕಲ್ಲ ಪ್ರತಿ ಮಾಸಕ್ಕೆ ಅವ್ರಿಗೊಂದು ಶಿವರಾತ್ರಿ ಇಷ್ಟೇ. ಏಕಾದಶಿ ಎರಡು ಬಂದರೆ ಶಿವರಾತ್ರಿ ಒಂದು ಬರುತ್ತೆ. ವೈಷ್ಣವರಿಗೆ ಏಕಾದಶಿ ಆಗೋ, ಶೈವರಿಗೆ ಶಿವರಾತ್ರಿ ಆಗಿ ಉಪದೇಶ ಮಾಡಿ. ಅದು ಪ್ರತಿ ತಿಂಗಳು ಚತುರ್ದಶಿ ಕೃಷ್ಣ ಪಕ್ಷದಶಿ ಶಿವರಾತ್ರಿ, ಇದು ಮಹಾಶಿವರಾತ್ರಿ ಅಂತ ಹೇಳಿಕೆ. ನಾವು ಆಷಾಢ ಶುಕ್ಲ ಏಕಾದಶಿ ಮಹಾ ಏಕಾದಶಿ ಅಂತಲ್ಲ, ಆ ರೀತಿಯಲ್ಲಿ ಸ್ಪೆಷಲ್ ಶಿವರಾತ್ರಿ ಇವತ್ತಿನ ದಿವಸ. ಅದನ್ನು ಸರಿಯಾಗಿ ಆರಾಧನೆ ಮಾಡಬೇಕು. ಏನು ಮಾಡಿದ್ರೆ ಉಪವಾಸವನ್ನು ಇರಬಾರ್ದು ಅಂತ ಹೇಳ್ತಾರೆ. ಉಪವಾಸ ಮಾಡೋದು ಶಿವನಿಗೆ ಪ್ರಿಯ ಅಲ್ಲ, ಮಾಡ್ತಾರೆ. ಯಾಕೆ ಅವರು ಆ ರೂಪದಲ್ಲಿ ಹೇಳ್ತಾರೆ, ಮೋಹಕ ರೂಪದಲ್ಲಿ ಹೇಳ್ತಾರೆ ಮಾಡಿ ಅಂತೇಳಿ, ಈ ರೂಪದಲ್ಲಿ ಮಾಡಬೇಡಿ ಅಂತ ಹೇಳ್ತಾರೆ. ಆದ್ದರಿಂದ ಇವತ್ತು ಹಬ್ಬವಾಗಿ ಆಚರಿಸಿ, ಶಿವನ ಆರಾಧನೆ ಬಿಡಬಾರ್ದು, ಹಬ್ಬವಾಗಿ ಆಚರಿಸಬೇಕೇ ಹೊರತು ಉಪವಾಸವಾಗಿ ಆಚರಿಸ್ಬಾರ್ದು. ಪೂರ್ಣ ಉಪವಾಸ ದೇವರಿಗೊಂದೇ, ಯಾರಿಗೂ ಉಪವಾಸ ಇಲ್ಲ. ವರಮಹಾಲಕ್ಷ್ಮಿ ಉಪವಾಸ ಮಾಡ್ತಾರೆ ಯಾರು ಕೂಡ ಇಲ್ಲ. ಯಾವ ದೇವರು ಹನುಮ ಜಯಂತಿ ಉಪವಾಸ ಇಲ್ಲ, ಅದಕ್ಕೆ ಖುಷಿ ಆಗುತ್ತೆ. ಬೇರೆ ದೇವರ ಭಕ್ತರು ಯಾತಕ್ಕೆ ಆಗ್ತಾರೆ, ಉಪವಾಸ ಇಲ್ಲವರನ್ನು ಮಾಡ್ಕೊಂಡ್ರೆ ಅಂತ ಮಾಡ್ತಾರೆ. ವಿಷ್ಣು ಭಕ್ತರಾಗಿಬಿಟ್ಟು ಉಪವಾಸ ಮಾಡಬೇಕಾಗ ಸಂಕಟ ಬಿಟ್ಬಿಡ್ತಾರೆ ಅಷ್ಟೇ. ವಿಷ್ಣುವಿಗೆ ಒಂದೇ ಪೂರ್ಣ ಉಪವಾಸ ಇನ್ಯಾರಿಗೂ ಮಾಡಾಗಿಲ್ಲ, ವಿಷ್ಣುವಿಗೋಸ್ಕರ ಮಾತ್ರ ಮಾಡೋದು. ಉಪವಾಸ ಅಂದರೆ ತ್ಯಾಗ ಅಂತ ಅರ್ಥ. ಸರ್ವಸ್ವ ತ್ಯಾಗ ಮಾಡೋದು ಯಾರಿಗೆ? ದೇವರಿಗೊಂದೇ. ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಮಾಡಬೇಕಾದದ್ದು ಸಾಕ್ಷಾತ್ ಶ್ರೀಹರಿಯಲ್ಲಿ. ಅದಕ್ಕೆ ಏಕಾದಶಿ ಉಪವಾಸ ಅವದು ಸರ್ವ ಸಂಘ ಪರಿತ್ಯಾಗದ ಲಕ್ಷಣ. ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶಪತಿ. ಈ ದೃಷ್ಟಿಯಿಂದ ಶಿವನ ಆರಾಧನೆ ಸರಿಯಾಗಿ ಮಾಡಿದರೆ ಅವರು ಸದ್ಗತಿಯನ್ನು ಕೊಡ್ತಕ್ಕಂಥ ಒಳ್ಳೆ ಮನಸ್ಸು ಕೊಡ್ತಾರೆ, ಶಾಸ್ತ್ರೋಪದೇಶವನ್ನು ಮಾಡ್ತಾರೆ, ಶಾಸ್ತ್ರಾರ್ಥ ತಿಳಿ ಹಾಗೆ ಮಾಡ್ತಾರೆ, ಕೊನೆಗೆ ಮೋಕ್ಷದ ದಾರಿ ತೋರಿಸ್ತಾರೆ. ಅದರಿಂದ ಆರಾಧನೆ ಭಾರಿ ಮುಖ್ಯ ಅಂತ ತಿಳ್ಕೊಂಡಿರಬೇಕು. ಫಣಿಗಣವರ ಭೂಷ ಪಾರ್ವತಿ ಶಾಖ್ಯ ವೇಷ ಖಲ ಜನಕೃತ ರೋಷ ಖಂಡಿತಾತ್ಮೀಯ ದೋಷ ಸದರುಣ ಗಿರಿವಾಸ ಶಕ್ರ ಸೂರ್ಯಾದ್ಯಧೀಶ ಪರಿಹೃತ ಭವಪಾಶ ಪಾತು ಮಾಂ ಪಾರ್ವತೀಶ. ಎಷ್ಟೋ ಶ್ಲೋಕಗಳನ್ನು ಮದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಬರೀತಾರೆ. ಮತ್ತು ಜೊತೆಗೆ ನಾರಾಯಣ ಪಂಡಿತಾಚಾರ್ಯ ಸುಮಧ್ವ ವಿಜಯ ಬರೆದವರು ಒಂದು ಸ್ಫುಟಂ ಸೌಟಿಕ ಸಪ್ರಭಂ ಇತ್ಯಾದಿಯಾಗಿ ಶಿವನ ಸ್ತೋತ್ರವನ್ನು ಡಮರುಗದ ಧಾಟಿಯಲ್ಲಿ ಬರೀತಾರೆ. ದಶಾವತಾರ ಸ್ತುತಿ ಅಶ್ವಧಾಟಿಯಲ್ಲಿ ಇದ್ದರೆ ಇದು ಡಮರುಗದ ಧಾಟಿಯಲ್ಲಿ ಸ್ತೋತ್ರ ಮಾಡ್ತಾರೆ. ವ್ಯಾಸರಾಜರು ಮಾಡಿದ ಒಂದು ಶಿವಸ್ತುತಿ ಬೇರೆ ಇದೆ. ಅನೇಕ ರೀತಿಯಲ್ಲಿ ಶಿವನ ಸ್ತೋತ್ರ ಬೇಕಾದ್ರೂ ಸಿಗುತ್ತೆ. ಅಂಗಾನುಷಂಗತ ಭುಜಂಗ ವತುಂಗ ಭೋಗಂ ಗಂಗಾತರಂಗ ಕೃತ ಮಂಗಲ ಮೌಲಿ ಭಾಗಂ ಸಂಗೀತ ಲೋಲ ಯತಿ ಪುಂಗವ ಗೀತ ಗಾಥಂ ತಂ ಗೌರಿಯ ಪಾಂಗ ರಸಮಾಶ್ರಯ ವಿಶ್ವನಾಥಂ. ಎಷ್ಟೋ ಸ್ತೋತ್ರಗಳನ್ನು ವಾದಿರಾಜ ಸ್ವಾಮಿಗಳು ಅಷ್ಟು ಸುಂದರ ಶ್ಲೋಕಗಳು. ಸೋಮೇಶ್ವರಾಯ ಸಿತಹೂತಿ ವಿಕಸ್ವರಾಯ ಪ್ರೇಮ ಪ್ರವೃದ್ಧ ಗಿರಿಜಾ ಹೃದಿ ಭಾಸ್ವರಾಯ ತುಂಗೋಲ್ಲಸತ್ಪವನ ಪಾವಿತ ವಂಶಪಲ್ಲಿ ಮಾಂಗಲ್ಯ ಹೇತು ಚರಿತಾಯ ನಮಃ ಶಿವಾಯ. ಎಷ್ಟು ಬೇಕಾದ್ರೂ ಕೇಳಬಹುದು ರುದ್ರದೇವರ ಬಗ್ಗೆ ಸ್ತೋತ್ರದ ನಿಧಿ ನಮ್ಮ ವೈಷ್ಣವ ಸಾಹಿತ್ಯ. ರುದ್ರದೇವರ ಬಗ್ಗೆ ಇಷ್ಟು ಹೇಳಿ ಇವತ್ತು ಹೌದು ಹೇಳಿದ್ದೀನಿ. ಕಾರಣ ಅಂತ ಕೇಳಿದರೆ ಎರಡು ಹೇಳಿದ್ರೆ ಪುರುಷೋತ್ತಮನ ಪರ್ಯಂಕ ಪದ ಅಂತ ಹೇಳಿ ಶ್ರೇಷ್ಠದೇವರ ಸ್ತೋತ್ರ ಕೂಡ ಮಾಡಿಬಿಟ್ರೆ. ಹಾಗೆ ಮಾಡಿದ ಪ್ರತ್ಯೇಕ ಶ್ರೇಷ್ಠದೇವರ ಸ್ತೋತ್ರ ಮಾಡಲಿಲ್ಲ. ಇವ್ರನ್ನೇ ಸ್ತೋತ್ರ ಮಾಡಿದ್ರಿಂದ ಎರಡು ಸ್ತೋತ್ರ ಎರಡು ರೂಪಕ್ಕೆ ಸ್ತೋತ್ರ ಮಾಡಿದಾಗತ್ತೆ. ಬ್ರಹ್ಮವಾಯಿಗಳಿಗೆ ಹೇಗೆ ಒಂದೊಂದು ಸ್ತೋತ್ರನೋ ಇವರಿಗೆ ಹಾಗೆ ಅಲ್ಲಿ ಬಂದು ನಿರುಪಮಾನಂದಾತ್ಮ ಭವ ಆರು ಮೂರೆರಡೊಂದು ಸಾವಿರ ಇದಕ್ಕೆ ಶ್ರೇಷ್ಠದೇವರಿಗೆ ಮಾಡಿದೆ ಇವರೇ ಶ್ರೇಷ್ಠದೇವರಾಗ್ತಾರೆ ಅಂತ ಹೇಳಿದ್ರೆ ಎರಡು ಸ್ತೋತ್ರ ಸರಿ ಹೋಗುತ್ತೆ ಅಷ್ಟೆ. ಮುಂದೆ ಜಾಗರಣೆನೂ ಇಲ್ಲ, ಎರಡೂ ನಿಷಿದ್ಧ. ಇವತ್ತಿನ ದಿವಸ ಜಾಗರಣೆನೂ ಮಾಡಬೇಕಾಗಿಲ್ಲ, ಉಪವಾಸನೂ ಮಾಡಬೇಕಾಗಿಲ್ಲ. ಹಬ್ಬವನ್ನಾಗಿ ಆಚರಿಸಬೇಕು, ರುದ್ರದೇವ ಸ್ತೋತ್ರ ಮಾಡಬೇಕು, ವಿಷಯಕಾದಿಗಳನ್ನು ಮಾಡಬೇಕು, ಅವೆಲ್ಲ ಮಾಡಬೇಕು. ಬೇಕಾದ ಸ್ತೋತ್ರಗಳನ್ನು ಎಷ್ಟು ಬೇಕಾದ್ರೂ ಹೇಳಬಹುದು. ಆದರೆ ಅನುಸಂಧಾನ ಕ್ರಮ ಸರಿ ಇರಬೇಕು. ಏನ ಎಲ್ಲಿದೆ ಎಲ್ಲಿದೆ ಏನು ಈ ಮುಂದೆ ಏನು ಹೇಳಿದ್ದಾರೆ ಅವರು? ಅಷ್ಟೇ ನಿಲ್ಲಿಸಿಲ್ಲ, ಅದು ಮಾಡೋದೆಲ್ಲ ನಿಷಿದ್ಧ ಅಂತ ಹೇಳಿದ್ದಾರೆ ಹೊರತು ಮಾಡೋದನ್ನು ಮಾಡಬೇಕು ಅಂತ ಹೇಳಿಲ್ಲ. ಗೊತ್ತಾಯ್ತಾ? ಮುಂದೆ ಹೇಳಿದೆ ಶಿವರಾತ್ರಿ ಜಾಗರಣೆಯ ಅರ್ಥ ಏನು ಗೊತ್ತಾ? ಪಾಶುಪತಾಸ್ತ್ರ ಆದರೆ ಓದಬಾರ್ದು ಅಂತ ಅರ್ಥ. ಇನ್ನೇನಿಲ್ಲ, ಎಚ್ಚರ ಇರಲಿ, ಶಿವರಾತ್ರಿ ಬಗ್ಗೆ ಎಚ್ಚರ ಇರಲಿ ಅಂತ. ಬಿವೇರ್ ಆಫ್ ಪಾಶುಪತ ಶಾಸ್ತ್ರ ಅಷ್ಟೇ. ಆ ಎಚ್ಚರ ಅದು ಆ ಥರ ಜಾಗರಣೆ ಅವರು ಕೇರ್ಫುಲ್ ಆಗಿ ಡ್ರೈವ್ ಮಾಡಿ ಅಂತಾರಲ್ಲ ಹಾಗೆ. ಅದೇ ಜಾಗರ ಶಬ್ದಕ್ಕೆ ಅರ್ಥ ಎಚ್ಚರ ಅಂತಲೇ ಅರ್ಥ. ಎಚ್ಚತ್ತು ಇರೋ ಗಂಡೆ ಮನವಿ. ಇಷ್ಟು ಹೇಳಿ ಇವತ್ತಿನ ದಿವಸ ಇನ್ನು ವಿಷ್ಣು ತೀರ್ಥರ ಆರಾಧನೆ. ಅವರು ಭಾಗವತ ಪ್ರಸಾರ ಮಾಡಿದವರು, ಅವರು ಭಾಗವತ ಸಾರೋದ್ಧಾರ ಬರೆದವರು ಇವರು. ಆದ್ದರಿಂದ ಎರಡು ಕೋಳ್ಳೆ ಲಿಂಕ್ ಇದೆ. ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರದ ಮೂಲಕವಾಗಿ ಅಪೂರ್ವವಾದ ಕೃತಿಯನ್ನು ಕೊಟ್ಟಂಥ ಮಹಾನುಭಾವರು. ವಿಷ್ಣು ತೀರ್ಥರು ತೀರ ಇತ್ತೀಚಿನ ಕಾಲದವರು, ಬಹಳ ಹತ್ತಿರದ ಕಾಲದವರು. ಸರಿಯಾಗಿ ವೃಂದಾವನಸ್ಥರಾಗಿ ಸರಿಯಾಗಿ 206 ಪ್ಲಸ್ 5 205 ವರ್ಷ ಆಯಿತು ಅಷ್ಟೆ. 205 ವರ್ಷ ಆಯಿತು ವೃಂದಾವನಸ್ಥರಾಗಿ. ಅಷ್ಟು ಹತ್ತಿರದಲ್ಲಿದ್ದಾರೆ ಪುಣ್ಯಾತ್ಮರು, ಮಹಾನುಭಾವರು. ಅವರು ಹುಟ್ಟಿದ್ದು 1756 ಜಗನ್ನಾಥಾಸರು ಮೊದಲಾದವರಿಗೆ ಸಮಕಾಲಿಕರು. ಅವರು ಇದ್ದಿದ್ದು ಬರೀ 50 ವರ್ಷ ಅಷ್ಟೇ. 50 ವರ್ಷದಲ್ಲಿ ತುಂಬ ತುಂಬ ಕೆಲಸಗಳನ್ನು ಮಾಡುತ್ತಾರೆ. ಮೊದಲನೇದಾಗಿ ಅವರು ಹುಟ್ಟಬೇಕಾದ್ರೆ ಸೂಚನೆಯಾಗಿತ್ತಂತೆ. ಅವರ ತಾತ ತಿರುಮಲಾಚಾರ್ಯರು, ತಂದೆ ನರಹರಿ ಆಚಾರ್ಯರು, ಇವರ ಹೆಸರು ಜಯತೀರ್ಥಾಚಾರ್ಯರು. ತಾತಗೆ ಇನ್ನೂ ಮೊದಲೇ ಹೇಳಿಬಿಟ್ಟಿದ್ದ ಸೂಚನೆಯಾಗಿತ್ತಂತೆ, ಸ್ವಪ್ನ ಸೂಚನೆಯಾಗಿತ್ತಂತೆ. ಟೀಕಾರಾಯರು ಹೇಳಿದ್ರಂತೆ, ನಮ್ಮ ಒಬ್ಬ ಶಿಷ್ಯ ನಿಮ್ಮ ಮೊಮ್ಮಗನಾಗಿ ಹುಟ್ಟುತ್ತಾನೆ ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ರು ಸೊಸೆಗೆ ಹೇಳಿಬಿಟ್ಟಿರ್ತಾರೆ ಮೊದಲೇನೆ, ನೋಡು ನಿನ್ನ ಮಗು ಹುಟ್ಟುತ್ತೆ ಜಯತೀರ್ಥರ ಹೆಸರಿಡು ಅಂತ ಹೇಳಿದ್ರಂತಾಗಲಿ. ಟೀಕಾಕೃತಾಮನಾಮ ವಿಧೀಯತಾಮಿತಿ ಅಂತ ಹೆಸರು ಹೇಳಿದ್ರೆ ಅದೇ ಜಯತೀರ್ಥ ಅಂತ ಹೆಸರಿಟ್ಟು ಮುಂದೆ ಓದಲಿಕ್ಕೆ ಅಂತೇಳಿ ಗುರುಮಧ್ವ ಚಿನ್ನಯುತ ಪುಣ್ಯಪುರಂ. ಮಂತ್ರಾಲಯ ಕ್ಷೇತ್ರ ಆಗಲೇ ವಿದ್ಯಾಪೀಠವಾಗಿತ್ತು, ಎಷ್ಟು ಹಿಂದೆ ಆಗಲೇನೆ ಒಳ್ಳೆ ವಿದ್ಯಾ ಕೇಂದ್ರವಾಗಿತ್ತಂತ ಅಲ್ಲಿ ಓದಲಿಕ್ಕೆ ಹೋದ್ರಂತೆ. ಅಲ್ಲಿ ವ್ಯಾಸತತ್ವಜ್ಞರು ಅಂತಕ್ಕಂಥ ಮಹಾನುಭಾವರು ಇನ್ನೂ ಆಶ್ರಮ ತಗೊಂಡಿರಲಿಲ್ಲ. IG ವೆಂಕಟರಾಮಾಚಾರ್ಯ ಅಂತ ಹೆಸರು. ಅಲ್ಲಿಂದ ಪಾಠ ಪ್ರವಚನ ಮಾಡ್ಕೊಂಡಿದ್ದರಂತೆ. ಅಲ್ಲಿ ಹೋಗಿ ಓದ್ತಾರೆ ಇವರು. ಇವತ್ತು ಅವ್ರು ಓದಿದ ಮನೆ ಇದೆ ಅಲ್ಲಿ. ಇವತ್ತು ಕೂಡ ಅವ್ರು ಓದಿದ ಮನೆ IG ವೆಂಕಟರಾಮಾಚಾರ್ಯ ಇದ್ದ ಮನೆ. ಅವ್ರು ಪಾಠ ಹೇಳಿದ್ದು ಇವರು ಓದಿದ್ದು ಆ ಜಾಗ ಇವತ್ತು ಉಳ್ಕೊಂಡಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಅದೆಲ್ಲ ಜನ ನೋಡೋದಿಲ್ಲ ಅಷ್ಟೇ, ಹೋಗ್ತಾರೆ ಬಂದ್ಬಿಡ್ತಾರೆ ಅಷ್ಟೇ ಹೊರತು ಅದೆಲ್ಲ ನೋಡಬೇಕಲ್ಲಿ. ಅಲ್ಲಿಂದ ಮಂಚಾಲಿಯೊಳಗೆ ಮಂತ್ರಾಲಯ ಏನು, ಮಂತ್ರಾಲಯದಲ್ಲಿ ಇವತ್ತಿಗೂ ಕೂಡ ಜಾಗ ಇದೆ. ಅಲ್ಲಿ ಓದಿ ಬರ್ತಾರೆ, ಅಲ್ಲಿ ಗುರುಕುಲ ವಾಸ ಮಾಡ್ಕೊಂಡು ಹೋಗ್ತಾರೆ. ಶ್ರದ್ಧೆಯಿಂದ ಗುರುಗಳ ಸೇವೆ ಮಾಡ್ತಾರೆ, ಆಗಲೇ ಅವರ ಯೋಗ್ಯತೆ ಗೊತ್ತಾಗುತ್ತಂತೆ ಗುರುಗಳಿಗೆ. ಒಂದ್ಸರಿ ಎಲ್ಲೋ ಹೋಗ್ತಿರ್ಬೇಕಾದ್ರೆ ಆ ಕಡೆ ಗೊತ್ತಲ್ಲ, ಉಚ್ಚಾಬಿಟ್ಟೆ ಬಿಸಿಲು, ಅಲ್ಲಿ ಶುರುವಾಗಿಬಿಟ್ಟಿದೆ ಬಿಸಿಲು. ಅಲ್ಲೆಲ್ಲ ಆ ಬಿಸಿಲಲ್ಲಿ ಹೋಗ್ತಿದ್ದಾರೆ ಇವರು, ಮೇಳೆಯಲ್ಲಿ ಕೂತಿದ್ದಾರೆ ಗುರುಗಳು. ಅವ್ರು ಭಾರಿ ರಾಜ ವೈಭವ, ಅವರಿಗೆ ದೊಡ್ಡ ವಿದ್ವಾಂಸರಾಗಿಬಿಟ್ಟಿರ್ತಾರೆ, ಓದ್ತಾ ಇರೋ ಸ್ಟೂಡೆಂಟ್ ಇವರು. ಅವನು ನೋಡ್ತಾರೆ ನಡ್ಕೊಂಡು ಹೋಗ್ತಿದ್ದಾರೆ. ಹಾಗೆಲ್ಲ ಬ್ರಹ್ಮಚಾರಿಗಳ ನಿಯಮ ಉಂಟು, ಪಾದರಕ್ಷೆ ಹಾಕೋಬಾರ್ದು ಅಂತ ಇವರ ಜೊತೆಗೆ. ಪಾದರಕ್ಷೆ ಹಾಕೋಬಾರ್ದು, ಕೆಲವು ನಿಯಮಗಳಿದೆ. ಇವ್ರು ಹಾಕೊಳ್ಳದೆ ಹೋಗ್ತಾ ಇದ್ರು, ನೋಡಿದ್ರು ಪಾಪ ಕಾಲು ಸುಡ್ತಾ ಇತ್ತು ಇವರಿಗೆ. ಭಾರಿ ಅನುಕಂಪ ಬಂತು, ತಮ್ಮ ಪಾದಕ್ಕೆ ತೆಗೆದುಕೊಟ್ಟು ತಮ್ಮ ತಮ್ಮ ಪಾದರಕ್ಷೆ ಕೊಟ್ಟರು ಹಾಕೊಂಬನ್ನಿ ಅಂತ ಹೇಳಿ ಬಂದುಬಿಟ್ರು. ಬಂದು ಹೊರಟುಬಿಟ್ರು ಹಾಗೆ. ಬಂದು ನೋಡ್ತಾರೆ ಅವ್ರ ಪಾದ ತಲೆ ಮೇಲೆ ಇಟ್ಕೊಂಡು ಬಿಡ್ತಿದ್ದಾರೆ, ಕಾಲಲ್ಲ ತಲೆ ಮೇಲೆ ಇಟ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಏನು ಕಾಲು ಹಾಕೊಂಡು ತಲೆ ಮೇಲೆ ಇಟ್ಕೊಂಡು ಬರ್ತಿದ್ದೀರಾ ಅಂತ ಕೇಳ್ತಾರೆ. ಇಲ್ಲ, ನಾನು ಈಗಲೇ ಹೆಚ್ಚು ಆರಾಮಾಗಿದೆ ಅಂತ ಹೇಳಿ, ತಲೆ ಮೇಲೆ ಇಟ್ಕೊಂಡು ಆರಾಮಾಗಿದೆ, ಕಾಲು ಸುಡ್ತಾ ಇಲ್ಲ ಅಂತ ಹೇಳಿದ್ರಂತೆ. ಅದು ಗುರುಭಕ್ತಿಯಾಗಿ ತೋರಿಸಿದ್ರು ಅಂತ ಹೇಳ್ತಾರೆ. ಆ ರೀತಿ ಗುರುಭಕ್ತಿ ಮಾಡಿ ಓದಿದ್ದಕ್ಕೆ ದೊಡ್ಡ ಸಿದ್ಧಿ ಬಂತವರಿಗೆ. ಇದು ಅರ್ಥ ಮಾಡಿಕೊಂಡ್ರೆ ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಹ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರ ಮಾತದು ಬಂತು. ಅಂತ ಗುರುಭಕ್ತಿಯಿಂದಲೇ ಸಿದ್ಧಿ ಬಂದಿದ್ದೆ ಅವರಿಗೆ. ವಿಶೇಷ ಅವರ ಅನುಗ್ರಹ ಪಾತ್ರರಾಗ್ತಾರೆ. ಅವರು 98 ವರ್ಷ ಇದ್ದವರು ಗುರುಗಳು, 98 ವರ್ಷ ದೀರ್ಘಕಾಲದ ಆಯುಷ್ಯ. ಇವರು ಅವರ ಹತ್ರ ಓದಿ ಕಿನ್ನರಪುರ ಅಂತ ಕರೀತಾರೆ, ಕಿನ್ನಾಳು ಅಂತ ಹೆಸರು ಅದಕ್ಕೆ. ಅಲ್ಲಿಗೆ ಬರ್ತಾರೆ, ಅಲ್ಲಿ ಪಾಠ ಪ್ರವಚನ ಮಾಡಿಕೊಂಡಿರ್ತಾರೆ. ಟೀಚರ್ಗೂ ಕಿನ್ನಾಳು ವಿದ್ವಾಂಸರ ಊರಾಗಿತ್ತು, ಈಗ ಇಲ್ಲ ಅಷ್ಟೇ. ಈ ಯಾವ ಊರಲ್ಲೂ ಇಲ್ಲ, ಆದ್ರಿಂದ ಯೋಚನೆ ಇಲ್ಲ. ಅದೊಂದೇ ಸ್ಪೆಷಲ್ ಏನಲ್ಲ, ಎಲ್ಲ ಊರುಗಳಲ್ಲೂ ಹಿಂದಿನ ವಾತಾವರಣ ತೊಳ್ಕೊಂಡಿಲ್ಲ. ಅಲ್ಲಿ ಬಂದು ಪಾಠ ಪ್ರವಚನ ಮಾಡಿಕೊಂಡಿರ್ತಾರೆ. ಹಾಗೆ ಒಂದು ಎರಡು ಪ್ರಸಂಗ ನಡೀತು. ಅಲ್ಲಿ ಒಬ್ಬ ದೇಸಾಯಿ ಇದ್ದ. ಇವರಲ್ಲಿ ಹಿಂದಿನ ಕಾಲಕ್ಕೆಲ್ಲ ಗೃಹಸ್ಥರು ಅಂದರೆ ವೈದಿಕರನ್ನು ಪ್ರೊಟೆಕ್ಟ್ ಮಾಡ್ತಿದ್ರು. ಶ್ರೀಮಂತರು ಅಂತ ಹೇಳಿದರೆ ಪಾಠ ಪ್ರವಚನ ಮಾಡ್ಕೊಂಡಿರೋರಿಗೆ ಜಮೀನು ರಾಶಿ ರಾಶಿ ಕೊಡ್ತಾ ಇದ್ರು ಅಂತ ಕಾಲ ಅದು. ಇವರಿಗೂ ಕೊಟ್ಟರು, ಭಾರಿ ಖುಷಿಯಾಯಿತು. ವಾಸ ಮಾಡಿಕೊಂಡಿದ್ದಾರೆ, ಶಿಷ್ಯರಿದ್ದಾರೆ. ಚಿಕ್ಕ ವಯಸ್ಸಿನ್ನು, ಚಿಕ್ಕ ವಯಸ್ಸಿಗೆ ಒಳ್ಳೆಯ ಪಾಂಡಿತ್ಯ, ಮನೆ ತುಂಬ ಶಿಷ್ಯರು, ಒಳ್ಳೆ ಭೋಗ. ಒಂದು ದಿವಸ ಊಟ ಮಾಡಿಬಿಟ್ಟು ಪೂರ್ತಿಯಾಗಿ ಮಂಚದ ಮೇಲೆ ಮಲ್ಕೊಂಡ್ಬಿಟ್ಟು ಅವರು ತಾಂಬೂಲ ಹಾಕ್ಕೊಂಡು ಕರಡಿ ನೋಡ್ಕೋತ ಮಲಗಿದ್ರಂತೆ. ಆ ಹೊತ್ತಿ ಒಬ್ಬ ದಾಸಯ್ಯ ಬರ್ತಾನೆ, ಕಥೆ ಕೇಳಿರ್ತೇವೆ ನಾವು. ಮಂಚಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರವು, ಸಂಚಿತಾರ್ಥವು ಕಿಂಚಬಾರದು, ಮುಂಚೆ ಮಾಡಿರೋ ಧರ್ಮವ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ, ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ್ಮ ರಕ್ಷಿಸೋ. ಪುರಂದರದಾಸರ ಹಾಡು ಹೇಳ್ತಾ ನಿಂತಿದ್ದಾನೆ. ಆ ಹಾಡು ಅರ್ಥ ಮಾಡ್ಕೊಂಡು ಎಷ್ಟೋ ಜನ ಕೇಳ್ತಾರೆ, ಏನು ಮಾಡ್ತಾರೆ, ಅರ್ಥ ಮಾಡ್ಕೊಳ್ಳೋದು ಕಡಿಮೆ. ಮಂಚಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರವು, ಸಂಚಿತಾರ್ಥವು ಕಿಂಚಬಾರದು, ಎಲ್ಲರೂ ಅನುಭವಕ್ಕೆ ಬರಲಿಕ್ಕೆ ಶುರುವಾಯಿತು. ಸತ್ಯವಾದ ಮಾತು ಅಂತ ಗೊತ್ತಾಯಿತು. ಆ ನುಡಿ ಹಾಡು ಮುಗಿಯೋತ್ತಿಗೆ, ಆ ನುಡಿ ಮುಗಿಯೋತ್ತಿಗೆ ಮನೆ ಬಿಟ್ಟು ಅಂತ ಮನೆ ಬಾಗಿಲು ಹೊರಗೆ ನಿಂತ್ಕೊಂಡ್ಬಿಟ್ರೆ ಬಂತು. ಅಷ್ಟು ಎಫೆಕ್ಟ್ ಬಂತವ್ರಲ್ಲಿ. ಯಾತಕ್ಕೆ ಬರದವರು ಅಂಥವರೇ ಆದ್ದರಿಂದ ಎಫೆಕ್ಟ್ ಬಂತವ್ರಲ್ಲಿ. ತಕ್ಷಣ ನಿಂತ್ಕೊಂಡಿದ್ದು, ಮನೆ ಬಿಟ್ಟಿದ್ದು ಹಟ್ಟಿದ್ದೆ ಕೆಲಸ. ಕೃಷ್ಣಾರ್ಪಣ ಅಂತೇಳಿ ಮನೆ ಎಲ್ಲ ಸರ್ವಸ್ವ ಧ್ಯಾನ ಮಾಡಿಬಿಟ್ರು. ಮನೆಯಿಂದ ಏನೂ ಮುಟ್ಟಲಿಲ್ಲ, ಹೆಂಡತಿಯವರು ಮನೆಯಿಂದ ಹೊರಟಿದ್ದೆ ಅಷ್ಟೇ. ಹೊರಟು ಅರಣ್ಯದಲ್ಲಿ ವಾಸ ಮಾಡ್ತಾರೆ. 12 ವರ್ಷಗಳ ಕಾಲ ಒಂದು ಮುನಿವಳ್ಳಿ ಅಂತ ಊರಿದೆ, ಗೌತಮಾಶ್ರಮ ಅಂತ ಅದಕ್ಕೆ ಹೆಸರು. ಇವತ್ತು ಇದೆ, ಮಲಪ್ರಭಾ ನದಿಯ ತೀರ ಅದು. ಆ ನದಿಯ ತೀರದಲ್ಲಿ ವಾಸ ಮಾಡಿಕೊಂಡಿರ್ತಾರೆ. 12 ವರ್ಷಗಳ ದೊಡ್ಡ ತಪಸ್ಸದು. ಆ ಥರದ ಫಲವಾಗಿ ಅಡವಿ ಅಂತ ಹೆಸರಾಯ್ತು ಅವರಿಗೆ. ಅಡವಿ ಆಚಾರ್ಯರು ಅಂತ, ಅರಣ್ಯಕಾಚಾರ್ಯರು, ಅಡವಿ ಆಚಾರ್ಯ ಹೆಸರು ಬರಲಿಕ್ಕೆ ಅದೇ ಕಾರಣ. ಇಷ್ಟೊತ್ತಿ ಒಂದು ಮಗು ಇರುತ್ತಾ ಇಲ್ಲಿ, ಕೃಷ್ಣಾಚಾರ್ಯ ತಮಗೆ ಗೃಹಸ್ಥಾಶ್ರಮದಲ್ಲಿದ್ದಾಗ. ಇದು ವಾನಪ್ರಸ್ಥಾಶ್ರಮ ಆಯಿತು. ಅಲ್ಲಿ ಸುಮಧು ವಿಜಯಾದಿಗಳು ನಿತ್ಯ ಪಾರಾಯಣ ಮತ್ತು ಶಿಷ್ಯರಿಗೆ ಪಾಠ ಮಾಡಿಕೊಂಡು 12 ವರ್ಷ ಅಲ್ಲಿರ್ತಾರೆ. ಆಮೇಲೆ ಅವಧೂತಚರ್ಯರು ಶುರು ಮಾಡ್ತಾರೆ. ಬ್ರಹ್ಮಚರ್ಯಾಶ್ರಮ ಆಗಿತ್ತು, ಗೃಹಸ್ಥಾಶ್ರಮ ಆಯಿತು, ವಾನಪ್ರಸ್ಥಾಶ್ರಮ ಆಯಿತು. ಅವಧೂತಚರ್ಯನ್ನು ಮಾಡ್ತಾರೆ ಸ್ವಲ್ಪ ದಿವಸಗಳ. ಅವಧೂತಚರ್ಯ ಅಂದರೆ ಭರತರಾಜ ಇದ್ನಲ್ಲ, ಇದರೊಳಗೆ ಪಂಚಮಸ್ಕಂದ ಆ ರೀತಿ ಇರ್ತಾರೆ. ಅದು ಆ ಸಿದ್ಧಿ ಪಡ್ಕೋತಾರೆ. ಅದಕ್ಕೆ ಅವಧೂತ ಶಿರೋಮಣಿ ಅಂತ ಹೆಸರು ಬಂತವ್ರಿಗೆ. ಅವಧೂತ ಶಿರೋಮಣಿ ವಿಷ್ಣುತೀರ್ಥ ಜಯತೀರ್ಥಾರ್ಯ ನಿರ್ಮಿತ ಅಂತ ಅವರ ಗ್ರಂಥಗಳಲ್ಲಿ ಕಾಣ. ಬರೀ ಅವಧೂತರ ಅವಧೂತ ಶಿರೋಮಣಿಗಳು ಅಂತಾಗಿದ್ದು. ಕೊನೆಗೆ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ ಉತ್ತರಾಯಣ ಮಠದ ಸ್ವಾಮಿಗಳು. ಸತ್ಯವರತೀರ್ಥರು ಅಂತೇಳಿ, ಸತ್ಯಧರ್ಮತೀರ್ಥರ ಗುರುಗಳು, ಸತ್ಯಸಂಧತೀರ್ಥರ ಶಿಷ್ಯರು. ಅವರ ಹತ್ರ ಸನ್ಯಾಸವನ್ನು ತಗೊಂಡು ವಿಷ್ಣುತೀರ್ಥರು ಅಂತ ಹೆಸರು ಬಂತಂತೆ. ಒಟ್ಟು 4 ಆಶ್ರಮ, 50 ವರ್ಷ ಅಷ್ಟರಲ್ಲಿ 4 ಆಶ್ರಮ ಉಳಿಸಿಬಿಡ್ತಾರೆ. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾವ, ಸನ್ಯಾಸ ಪ್ಲಸ್ ಅವಧೂತಚರ್ಯ. ಇದು ದೊಡ್ಡ ರೆಕಾರ್ಡ್. ಇವರು ಇದು ತಕ್ಕಂತೆ ಗುರುಗಳು ಹಾಗೆ ಇದ್ದವರು, ವ್ಯಾಸತತ್ವಜ್ಞರು ಹಾಗೆ ಇದ್ದರು. ಅವರು ಬ್ರಹ್ಮಚರ್ಯಾಶ್ರಮ, ವಾನಪ್ರಸ್ಥಾಶ್ರಮ, ಮತ್ತು ಗೃಹಸ್ಥಾಶ್ರಮ, ಕೊನೆ ಸನ್ಯಾಸಾಶ್ರಮ, ಅವಧೂತಚರ್ಯ. 5 ಮಾಡಿದವರು ಅವರು, ಶಿಷ್ಯರು 5 ಮಾಡಿದವರೇ. ಅವರು ಭಾಗವತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ, ಮಂದನಂದಿನಿ ಅಂತ ವ್ಯಾಖ್ಯಾನ ಸಪ್ತಮಸ್ಕಂದಕ್ಕೆ. ಇವರು ಭಾಗವತಕ್ಕೆ ಬರೀತಾರೆ. ಹೀಗೆ ಇಬ್ಬರಿಗೂ ಭಾರಿ ಅನೇಕ ರೀತಿಯಲ್ಲಿ ಗುರು ಶಿಷ್ಯರಲ್ಲಿ ಒಳ್ಳೆಯ ಒಂದು ಹೊಂದಾಣಿಕೆ ಕಷ್ಟ ಮಾಡಿಕೊಂಡು ಆಗ ಭಾಗವತ ಸಾರೋತ್ಥಾನ ಬರೆದಿತ್ತು ಕೂಡ. ಆ ಒಂದು ಹಂತದಲ್ಲಿ ನ್ಯಾಯಸುವ ಟಿಪ್ಪಣಿಯನ್ನು ಬರೀತಾರೆ. ಆ ಕಾಲದಲ್ಲಿ ಅವರು ಸಂಚಾರ ಮಾಡ್ತಾ ಮಾಡ್ತಾ ಬದರಿ ಹೋಗಲಿಕ್ಕೆ ಅಂತ ಹೊರಟರು. ಕೃಷ್ಣಾರದೇನು ದಾಟಿದರು. ಆಗ ಅವರಿಗೆ ಒಂದು ದೊಡ್ಡ ಹಾವು ಬಂದು ಎದುರು ನಿಂತ್ಕೊಂಡ್ಬಿಡ್ತಾರೆ. ಆ ಕ್ಷಣಕ್ಕೆ ಅವರು ಯೋಚನೆ ಮಾಡ್ತಾ ನಿಂತ್ಕೊಂಡ್ರು. ರಾತ್ರಿ ಸ್ವಪ್ನ ಆಯಿತು, ನೀವು ಅವತಾರ ಮಾಡಿರೋ ಜಾತಕ್ಕೆ, ಮಾಡೋ ಕೆಲಸ ಯಾತಕ್ಕೆ, ನಿಮಗೆ ಯಾಕೆ ಬದರಿ ಯಾತ್ರೆ, ಹೋಗ್ರಿ ಪಾಠ ಪ್ರವಚನ ಮಾಡಿರಿ ಅಂತ ಹೇಳಿಬಿಟ್ರು. ಈ ನಮಗೆ ಜ್ಞಾನ ಕಾರ್ಯದ ಮಹತ್ವ ಗೊತ್ತಾಗ್ತದೆ. ಯಾವುದೇ ತೀರ್ಥಯಾತ್ರೆಗಿಂತ ಯಾವ್ದು ದೊಡ್ಡದು ಅಂದರೆ ಪಾಠ ಪ್ರವಚನ ದೊಡ್ಡದು. ಪಾಠ ಪ್ರವಚನ ಬಿಡೋದಾದರೆ ತೀರ್ಥಯಾತ್ರೆ ವೇಸ್ಟ್. ಕ್ಲಾಸ್ ತಪ್ಪಿಸಿ ಸಿನಿಮಾ ಹೋದಾಗತ್ತೆ ಅಷ್ಟೇ. ಇನ್ನೇನಿದೆ ಮೊದಲು ಪರೀಕ್ಷೆ ದಿವಸ ನಾವು ಮಂತ್ರಾಲಯಕ್ಕೆ ಸೇವೆ ಮಾಡ್ತಾ ಕೂತ್ರೆ ಏನು ಮಾಡ್ಬೇಕು ಹೇಳಿ, ರಾಯರು ಏನು ಮಾಡ್ಬೇಕಾಗ. ಪರೀಕ್ಷೆ ಹಾಲ್ನಲ್ಲಿ ಕೊಡೋದು ಬಿಟ್ಟು ಮಂತ್ರಾಲಯಕ್ಕೆ ತೊಗೊಂಡ್ಬಿಟ್ಟಿದ್ರೆ ನೀನು ಪಾಸ್ ಮಾಡಿದ ಚಾನ್ಸೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಅಲ್ಲಿ ಕೊಡಬೇಕಾಗಿತ್ತು ಯಾಕೆ, ನೀನು ಮೊದಲು ಮಾಡಿ ಆಮೇಲೆ ಮಾಡಿ ಹಾಕಿ ಕೊಡ್ಬೇಕು ಹೋಗಿಬಿಟ್ಟು. ಪರೀಕ್ಷಾ ಅಲ್ಲಿಂದ ಹೊರಗೆ ಹೋಗೋದು ಎಷ್ಟು ತಪ್ಪೋ, ಪಾಠ ಪ್ರವಚನ ಬಿಟ್ಟು ಹೋಗೋದು ಭಾರಿ ತಪ್ಪಾದ್ರಿಂದ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ವಾಪಸ್ ಬಂದ್ಬಿಡ್ತಾರೆ. ಮತ್ತೆ ಇದೆಲ್ಲ ಯಾತ್ರೆ ಮಾಡಿರಲ್ಲ, ಅರ್ಥ ಮಾಡ್ಕೋಬೇಕಲ್ಲ. ಎಷ್ಟೋ ಜನಗಳು ಮೆಕ್ಯಾನಿಕಲ್ ಮಾಡಿದಾಗ ತಪ್ಪು ಹೋಗಿಬಿಡುತ್ತೆ ಅಷ್ಟೇ, ವಾಪಸ್ ಬರ್ತಾರೆ. ಕಿನ್ನಾಳುವಿಂದ ಹೊರಟು ಮುಂದೆ ಅನೇಕ ಕಡೆ ಸಂಚಾರ ಮಾಡ್ತಾ ಶೂರ್ಪ ಅಂತ ಇನ್ನೊಂದು ಅಲ್ಲಿ ಸುಬ್ಧಿ ಸ್ವಾದ ಮಾಡ್ತಾರೆ. ಅನೇಕ ಕಡೆ ಶಿಷ್ಯರು ಅವ್ರು ಪಾಠ ಹೇಳಿದ್ರೆ ಎಫೆಕ್ಟ್ ಏನು ಅಂತ ಕೇಳಿದರೆ, ಇವತ್ತಿಗೂ ಶಿಷ್ಯ ಬರ್ತಾರೆ, ಇವತ್ತಿಗೂ ಉಳ್ಕೊಂಬಂದಿದೆ ನೆನಪಿರಬೇಕು. ಆ ಶಿಷ್ಯರ ಮನೆಗಳೇ ಹಾಗೆ ಉಳ್ಕೊಂಬಂದಿರೋದ್ರಿಂದ ಎಷ್ಟು ಸಾರ್ಥಕವಾದ ಪಾಠ ಪ್ರವಚನ ಮಾಡಿರೋ ಅಂತ ಗೊತ್ತಾಗುತ್ತೆ. ಮನೆ ಒಂದು ಕಡೆ ಕಿನ್ನಾಳಿನಲ್ಲಿ ಇದ್ದಾಗಲೇ ಅವರು ದೇಸಾಯಿಗೆ ಅನ್ನ ಊಟ ಕೂತ್ರೆ ಹುಳ ಕಂಡ ಕಾಣಿಸ್ತಿತ್ತು. ಎಷ್ಟೋ ದಿನಕ್ಕೆ ಹಾಕೋದು ಇವತ್ತು ಆಗ ಹೇಳ್ತಿರ್ತ, ಯಾರು ಅನ್ನ ನೋಡಿದ್ರೆ ವಾಕರಿಗೆ ಬರುತ್ತೆ, ಯಾಕಂದ್ರೆ ಹುಳ ಕಂಡಕ್ಕೆ ಕಾಣುತ್ತೆ, ಬೆಳಗಿರುತ್ತೆ ಬಿಳಿ ಹುಳ ಕಂಡಕ್ಕೆ, ಊಟ ಮಾಡೋ ಸಾಧ್ಯತೆಯೇ ಇಲ್ಲ ಅವನಿಗೆ. ತಕ್ಷಣ ಹೋಗ್ತಾನೆ, ತುಂಬ ದುಃಖಪಟ್ಟು ಕೇಳ್ತಾನೆ ಸ್ವಾಮಿ ಹೀಗಾಗಿದೆ ಅಂತ ಹೇಳಿದ ತಕ್ಷಣ ಆಯಿತು ಅಂಥೇಳಿ ಮನೆಗೆ ಹೋಗಿ ದೇವ್ರ ನೈವೇದ್ಯಾದಿಗಳನ್ನು ಮಾಡಿ ಪ್ರಸಾದ ಕೊಟ್ಟರು. ಆ ಸ್ವೀಕಾರ ಮಾಡಿದ ತಕ್ಷಣ ಅವತ್ತಿನಿಂದ ಮತ್ತೆ ಅವನಿಗೆ ಹುಣ್ಣು ಕಾಣ ಕಾಣಲೇ ತೋರಿಸ್ತಾರೆ. ಅದಕ್ಕೆ ದೇವರಿಗೆ ನೈವೇದ್ಯ ಮಾಡಿ ಊಟ ಮಾಡಿದ್ರೆ ಹುಳ ಕಾಣೋದಿಲ್ಲ ಅದು ಕಾಣುತ್ತೆ ಅಂತ ಅರ್ಥ. ಇವತ್ತು ನಮಗೆ ತಮಾಷೆ ನಮಗೆ ಕಂಡಿಲ್ಲ ಅಂದರೆ ಹುಳ ಕಾಣಷ್ಟು ಕೂಡ ಬುದ್ಧಿ ಇಲ್ಲದ ಆಗಿದೆ ಅಷ್ಟೇ. ಹೋಟ್ಲಿಗೆ ಹೆಂಜು ತಿಂದು ಬರ್ತಾರಲ್ಲ, ಏನು ಹೆಂಜು ಅಂತ ಗೊತ್ತಾಗೋದಿಲ್ಲ ಆ ಟೈಪ್ ಅಷ್ಟೇ. ಆದ್ದರಿಂದ ಹುಳ ಯಾರು ವಿಷಯವಾದಿಗಳನ್ನು ಮಾಡದೆ ತಿಂತಾರೋ ಭಾಗವತ ಕೃಮಿ ಭೋಜನ ಅಂತ ಹೆಸರು ಅದಕ್ಕೆ. ಹುಳ ಕಂಡಾಗಾಯ್ತು ಇನ್ನೇನು ಅದಕ್ಕೆ ಕೃಮಿ ಭೋಜನ ನರಕ ಆಗುತ್ತೆ ಅಂದರು ಒಂದೇ, ಅನ್ನ ತಿನ್ನೋದಿಲ್ಲ ಹುಳ ತಿಂತಾನೆ ಅಂದರು ಒಂದೇ. ಸೊ ನೈವೇದ್ಯ ಪಂಚಮಹಾಯಜ್ಞ ಮಾಡಿದ ಮೇಲೆ ಅನ್ನ ತಿಂದರೆ ಅನ್ನ ಅದು ಅಮೃತ, ಇಲ್ಲದ್ರೆ ಹುಳ ಅಂತ ಕದಿಡ್ಕೊಡಿ ಅಂತ ಹೇಳ್ತಾರೆ. ಅವತ್ತಿನಿಂದ ಅದು ಕನ್ವರ್ಟ್ ಆಗಿಬಿಡ್ತಾರೆ. ಅದೇ ಕಾಲಕ್ಕೆ ಒಂದು ಕಡೆ ಒಂದು ವಿಚಿತ್ರ ಬರಗಾಲ ಬಂತು. ಬರಗಾಲ ಬಂತು, ತುಂಬ ಕಷ್ಟ ಆಯಿತು. ಏನಾದ್ರು ತರ ಬೇರೆ ಕಡೆ ಇದೆ, ಇಲ್ಲಿ ತೊಗೊಳಕ್ಕೆ ಹಣಕಾಸು ಏನೂ ಬರೋದ್ರಿಲ್ಲ, ಎಲ್ಲ ಪಾಪರ್ ಆಗಿತ್ತು. ಆಗಿನ ಕಾಲ ದುಡ್ಡಿಂದ ಭಾಳ ಕಷ್ಟ ಇತ್ತು ತುಂಬ ದಿನ. ಇವತ್ತಿನವ್ರಿಗೆ ಗೊತ್ತಾಗಲ್ಲ ದುಡ್ಡಿನ ಸಮಸ್ಯೆ ಇಲ್ಲ, ಇವತ್ತು ಹಣದ ಸಮಸ್ಯೆ ಇಲ್ಲ, ಗುಣದ ಸಮಸ್ಯೆ. ಇವತ್ತು ಹಿಂದೆ ಗುಣ ಇತ್ತು, ಹಣ ಇರಲಿಲ್ಲ, ಎರಡು ಉಲ್ಟಾಪಲ್ಟಾಗಿದೆ ಅಲ್ಲಿ. ಆ ಒಂದು ಕಾಸು ಕಾಸಿಗೆ ಅಷ್ಟು ಬೆಲೆ ಇದ್ದ ಕಾಲ. ಆಗ ಅವರು ಪ್ರತಿನಿತ್ಯದಲ್ಲೂ ಕೂಡ ದೇವ್ರ ಪೂಜೆ ಮಾಡಬೇಕಾದ್ರೆ ದೇವರ ಕೆಳಗೆ ಒಂದು ಹಿಂದೆ ಮೂರು ಕಾಸು ಅಂತ ಬರ್ತಿತ್ತು, ಅದಕ್ಕೊಂದು ಬಟ್ಟು ಬೆರಳು ಬೆಟ್ಟು ಅಂತ ಕರಿತಿತ್ತು. ಅದು ಮೂರು ಕಾಸು ಅಂತ ಹೆಸರು, ಅದಕ್ಕೆ ಮೂರು ಕಾಸಿನ ಭವಿಷ್ಯ ಅಂತ ಹೆಸರಾಗಿ ಬಂದೆ. ಒಂದು ಇಡಿಯಮ್ ಆಯಿತು ಕೊನೆಗೆ ಅದು. ಅದನ್ನು ಕೆಳಗೆ ಇಷ್ಟು ದೊಡ್ಡ ದೊಡ್ಡದಿರ್ದು, ರೂಪಾಯಿಗೆ ದೊಡ್ಡದಿರೋದು ಅದು ತಾಂಬ್ರ, ಪ್ಯೂರ್ ತಾಂಬ್ರದ್ದು. ಆ್ಯಕ್ಚುಲಿ ರೂಪಾಯಿಗೆ ಬೆಲೆ ಜಾಸ್ತಿ ಇವತ್ತಿದ್ದಿದ್ರೆ ಅದು. ಅದನ್ನು ದೇವ್ರ ಕೆಳಗೆ ಇಟ್ಟು ದೇವ್ರ ಪೂಜೆ ಮುಗಿಸ್ಬಿಡ್ತಿದ್ರು, ತೆಗೆದು ನೋಡಿದ್ರೆ ಬಂಗಾರದಾಗಿರ್ತಿತ್ತು. ಅಂಥ ತಪಶಕ್ತಿ ಅವರಿಗಿತ್ತು. ಅದನ್ನ ಕೊಡೋದು, ಅದನ್ನ ಮಾಡಿ ಮಾಡಿ ದನ ಕೊಂಡ್ಕೊಂಡು ಬದಲಾಗಿ ಅನುಕೂಲ ಮಾಡಿಕೊಟ್ರಂತೆ. ಈ ರೀತಿ ಬರಗಾಲದ ಕಾಲದಲ್ಲಿ ಆ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ತಾರೆ. ಪರಬ್ರಹ್ಮಾಣಿ ನನುಸಾ ವಿಜಯತೆ ಮಧೃತಿ ಸದಾ ಅಂತ ಲಕ್ಷ್ಮೀ ಸ್ತೋತ್ರ, ರಮಾ ಸ್ತೋತ್ರ ಅಂತ ಹೇಳ್ತಾರೆ. ಆ ಸ್ತೋತ್ರ ಹೇಳಿ ಮಂಗಳಾರತಿ ಮಾಡಿ ತೆಗೆದ ತಕ್ಷಣ ಹಾಗಾಗಿರ್ತಿತ್ತು. ಅದು ಲಕ್ಷ್ಮೀ ಸ್ತೋತ್ರದ ಸಿದ್ಧಿ ಅವರಿಗಿತ್ತು. ಈ ರೀತಿ ಅನೇಕ ದಿವಸಗಳನ್ನು ಮಾಡಿ ಬರಗಾಲವನ್ನು ಪರಿಹಾರ ಮಾಡಿದರು. ಇನ್ನು ಸಂಚಾರ ಮಾಡ್ತಾ ಒಂದು ಕಡೆ ಕೂತಿದ್ದ ಕಾಲಕ್ಕೆ ಅವರು ಯಾರೋ ಒಬ್ಬರು ಬಂದರು. ಮದುವೆಯಾಗಿ 12 ವರ್ಷ ಆಗಿತ್ತಂತೆ, ಮಕ್ಕಳಾಗಿದ್ದಿಲ್ಲವಂತೆ. ಕೇಳಿಕೊಂಡು ತಕ್ಷಣ ಹೇಳ್ತಾರೆ, ಯೋಚನೆ ಮಾಡಬೇಡ, ಸುಲಭವಾದ ಉಪಾಯ ಹೇಳ್ತೇನೆ ಕೇಳು. ಊರೊರೆಗೆ ಇದಿದೆ, ಒಂದು ತುಳಸಿ ವನ ಇದೆ, ಬೇಸಿಗೆಕಾಲ ತುಂಬ ನೀರಿಲ್ಲದೆ ಒಣಗೋಗ್ಬಿಡುತ್ತೆ, ನೀರು ಹಾಕು ಅಂತ ಹೇಳಿದರು. ನೀರು ಹಾಕಿಲ್ಲದಂತೆ ಅದೇ ವರ್ಷ ಮಗು ಹುಟ್ಟುಬಿಡುತ್ತೆ. ಇದರಿಂದ ತೋರಿಸಿಕೊಡ್ತಾರೆ, ತುಳಸಿ ಗಿಡಕ್ಕೆ ನೀರು ಹಾಕೋದಕ್ಕೂ ಸಂತತಿ ಆಗೋದಕ್ಕೂ ಸಂಬಂಧ ಇದೆ ಅಂತ. ಯಾರು ತುಳಸಿ, ಅದಕ್ಕೆ ಹೆಂಗಸರು ತುಳಸಿ ಪೂಜೆ ಮಾಡೋದ್ರಿಂದ ಏನಾಗುತ್ತೆ, ಗರ್ಭಕೋಶದ ದೋಷ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಭಾಳ ಇಂಪಾರ್ಟೆಂಟ್ ಶಾಸ್ತ್ರದಲ್ಲಿ ತುಳಸಿ ಪೂಜೆ ಮತ್ತು ಅಶ್ವತ್ಥ ಪ್ರದಕ್ಷಿಣೆ ಎರಡೂ ಕೂಡ ಗರ್ಭ ಒಂದು ಶುದ್ಧಿಗೆ ಬೇಕಾದಂಥ ಒಂದು ದೊಡ್ಡ ಮಾರ್ಗ. ಆದ್ದರಿಂದ ಅದು ಮಾಡಿಸಿದ್ದು ಸರಿ ಹೋಯ್ತು. ಇನ್ನೊಬ್ರು ಯಾರು ನೋಡಿದ್ರು, ಸ್ವಾಮಿ ನಮಗೂ ಮಕ್ಕಳಾಗಿಲ್ಲ ಅಂತ ಯಾರು ಕೇಳಿಕೊಟ್ರು. ತಕ್ಷಣ ಹೇಳಿದರು, ಯೋಚನೆ ಮಾಡಬೇಡ, ನಾವು ಪಾಠ ಹೇಳೋ ಕಾಲಕ್ಕೆ ದೀಪ ಹಚ್ಚಿಡು, ಮಕ್ಕಳಾಗ್ತಾರೆ ಅಂತ ಹೇಳಿದರು. ಅದು ಸರಿ, ದೀಪ ಸಂಯೋಜನ ಆತ ಜ್ಞಾನಂ ಪುತ್ರಲಾಭೋ ಭವೇತ್ರು, ರಾಯರ ಸ್ತೋತ್ರಲ್ಲೇ ಬಂದಿದೆ. ಯಾರೋ ದೇವರೊಂದು ದೀಪ ಹಚ್ಚಿಟ್ಟಿರ್ತಾರೋ ಅವ್ರಿಗೆ ಮಕ್ಕಳಾಗ್ತಾರೆ. ದೀಪ ಆರದಂತೆ ನೋಡಿಕೊಂಡ್ರೆ ಮಕ್ಕಳಿಗೆ ಏನೋ ರೋಗ ಇತ್ಯಾದಿ ಬರದೆ ಸುಖವಾಗಿ ಬದುಕ್ತಾರೆ ಅಂತ. ದೀಪ ಆರಬಾರ್ದು ಮನೆಯಲ್ಲಿ ಯಾವಾಗಲೂ ಕೂಡ, ಆರೋದು ಅಪಶಕನ ಇದ್ದಾಗಲೆಕ್ಕ. ಎಂದು ಕೂಡ ದೀಪ ಆರದಂತೆ ನೋಡ್ಕೊಳ್ಬೇಕು. ಇವತ್ತು ಮಕ್ಕಳು ಸರಿ ಇರಲಿ ಅಂತ ಹೇಳೋದು ಒಂದೇ, ದೀಪ ಸರಿ ಇಟ್ಕೊಳ್ಳೋದು ಒಂದೇ. ದೀಪ ಹಚ್ಚಿಡೋ, ದೀಪ ಇಡೋ ಅಭ್ಯಾಸ ಬೇಕಲ್ಲ, ಅದಂತೂ ಹಚ್ಚಿಡೋದಿಲ್ಲ. ಆಗ ಹಚ್ಚಿಟ್ಟು ಮತ್ತೆ ಆರಿಸೋ ಪೈಕಿ ಮತ್ತೆ ಮೂತನ ಮರುದಿಸಬೇಕಲ್ಲ, ಇಂಥ ರೋಗಿಗಳಿದ್ರೆ ಏನಾಗುತ್ತೆ ಮತ್ತೆ. ಆ ರೀತಿ ಕೆಲವೊಂದು ಖರ್ಚಾಗಲಿಕ್ಕೆ ಆಗಲೇಬೇಕು. ಎಲ್ಲ ಕಡೆ ಎಲ್ಲೂ ಖರ್ಚು ಮಾಡೋದಿಲ್ಲ ಅಂದರೆ ಹಣ ಇರೋದೇ ಆತಕ್ಕೆ ಮತ್ತೆ. ಅದನ್ನು ವಿಯೋಗ ಮಾಡಿಕೊಂಡ್ರೆ ಮಕ್ಕಳು ಸುರಕ್ಷತೆ ಇರಲಿಕ್ಕೆ ಸಾಧ್ಯ. ಅದನ್ನು ಹೇಳಿದರು. ಈಗ ಅನೇಕ ರೀತಿಯಿಂದ ಮಕ್ಕಳನ್ನೆಲ್ಲ ಕರುಣಿಸ್ತಾ ಬಂದರಂತೆ. ಕೊನೆಗೆ ಮತ್ತೊಂದು ಕಡೆ ಏನಾಯಿತು, ಯಾರೋ ಅವರು ಮಕ್ಕಳಿಲ್ಲ ಅಂತ ಇನ್ನೊಬ್ರು ಕೇಳಿದ್ರು ಬಂತು. ಅನೇಕ ರೀತಿಯಲ್ಲಿ ಶಕ್ತಿ ತೋರಿಸ್ತಾ ಇತ್ತು. ಅಲ್ಲಿ ಬೇಸಿಗೆ ಕಾಲ, ಆಡ ಹೂ ಹಣ್ಣು ಬಿಡೋ ಕಾಲನೇ ಅಲ್ಲ. ಊರ ಹೊರಗೆ ಹೋಗು, ಒಂದು ಮರ ಇದೆ ಅದು ಒಂದೇ ಹಣ್ಣು ಬಿಟ್ಟಿದೆ ತೊಗೊಂಡು ಬಾ ಅಂತ ಹೇಳಿದ್ರಂತೆ. ಹೇಳಿ ಒಳ್ಳೆ ದಿವ್ಯ ಜ್ಞಾನ ಸಿದ್ಧಿ ಆಗಿತ್ತು ಅವ್ರು, ತಂದು ಕೊಡ್ತಾನೆ ಹಣ್ಣು ಕೊಟ್ಟು ತಗೋ ಅಂತ ಹೇಳಿದ್ರು. ತಿಂದರೆ ಆ ಮಕ್ಕಳಾಗಿ ಅನೇಕ ಮಕ್ಕಳಾಗಿ ಇವತ್ತಿಗೂ ಮೆಳಕು ವಂಶ ಬೆಳ್ಕೊಂಬಂದಿದೆ ಅವರು ಅಂತ ತಿಳ್ಕೊಂಡ್ರೆ ಎಷ್ಟು ಸಿದ್ಧಿ ಅವ್ರು ಪಡ್ಕೊಂಡಿದ್ರು ಶಾಸ್ತ್ರದಲ್ಲಿ ಮೊದಲು ಎದುರಿಸ್ಯನ. ಎಷ್ಟೋ ಕೆಲಸಗಳನ್ನು ಹಾಗೆ ಮಾಡ್ತಾರೆ. ಅವ್ರು ಪಾಠ ಹೇಳ್ತಿರ್ಬೇಕಾದ್ರೆ ಒಳ್ಳೆ ಪರಿಮಳದ ವಾಸನೆ ಬರ್ತಿತ್ತು, ಗಮ ಗಮ ವಾಸನೆ ಬರ್ತಾ ಇತ್ತು. ಅಂದರೆ ಅಲ್ಲಿಗೆ ಟೀಕಾರಾಯರು ಬಂದು ನ್ಯಾಯಸುಧ ಪರಿಮಳ ಅಂತ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಸಂಧಿ ಅವ್ರು ಕೂತಿದ್ದಕ್ಕೆ ಸಂಕೇತವಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರು. ಅವರು ಇವರು ಮಾದನೂರು ಅಂತ ಕರೀತಾರೆ. ಊರೊರೆಗೆ ಒಂದು ಗುಡಿ ಇದೆ, ಸೋಮೇಶ್ವರ ದೇವಸ್ಥಾನ ಅಂತಲೇ ಹೆಸರು ಅದಕ್ಕೆ. ಅದಕ್ಕೆ ಕೂಡ ಅಲ್ಲೇ ವಾಸ ಅವ್ರದ್ದು, ಅಲ್ಲೇ ವಾಸ, ಅಲ್ಲೇ ಪಾಠ ಪ್ರವಚನ. ಅಲ್ಲಿದ್ದಾಗ ಒಂದ್ಸರ್ತಿ ಏನಾಯಿತು, ಶಿಷ್ಯರಿ ಪಾಠ ಹೇಳ್ತಾ ಇದ್ದ ಕಲಿ ಭಾರಿ ದುಷ್ಟ, ಹುಷಾರಾಗಿರಬೇಕು ಅಂತ ಹೇಳಿದರು. ತಕ್ಷಣ ಬಿಡಲಿಲ್ಲ ಅವರು ಗುರು, ಸ್ವಾಮಿ ಸ್ವಾಮಿ ಕಲಿ ನೋಡಬೇಕಲ್ಲ, ತೋರಿಸ್ತೀರಾ ಅಂತ ಕೇಳಿದರು ಶಿಷ್ಯರು. ಆಯಿತು ತೋರಿಸ್ತೇನೆ ಅಂತ ಹೇಳಿದರು. ನಾಳೆ ಅಲ್ಲ ನಾಡಿದ್ದು ಸಂಜೆ ಹೊತ್ತಿಗೆ ಒಬ್ಬನು 4 ನಾಯಿ ಹಿಡ್ಕೊಂಡು ಬರ್ತಾನೆ, ಅವನೇ ಕಲಿ ಅಂತ ಹೇಳಿದರು. 3ನೇ ದಿವಸಕ್ಕೆ ಒಬ್ಬನು 9 ಹಿಡ್ಕೊಂಡು ಬರ್ತಾನೆ, ಅವನೇ ಕಲಿ ಅಂತ ಹೇಳಿದರು. ಇವತ್ತು ದಿವಸ ಬರ್ತಾರೆ, ಆದ್ದರಿಂದ ಕಲಿಗಳು ಸಿಕ್ಕಾಬಟ್ಟೆ ಸಿಗ್ತಾರೆ. ಅವಾಗ ಅಂಥ ಕಾಲ ರೇರ್ ಇತ್ತು, ನಾಲ್ಕು ದಿವಸ ಕಾಯ್ಬೇಕಾಯ್ತಷ್ಟೇ. ಇವತ್ತು ಬೆಳಿಗ್ಗೆ ಸಾಯಂಕಾಲ ದೇವರನ್ನು ಬಿಟ್ಟು ಕೈಗಳು ಇವೆ, ನಡೆದ ಕೈಗಳು ಎಲ್ಲಿ ನೋಡಿದ್ರು ನಾಯಿ 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 ಅಷ್ಟೇ. ಅಂಥ ಒಂದು ಕೆಟ್ಟ ಕಾಲ ಆಯಿತು. ಅಂದರೆ ನಾಯಿಗೂ ಕಲಿಗೂ ಸಂಬಂಧ ಇದೆ. ನಾಯಿನ ಇಟ್ಕೊಳ್ಳೋದು ತಪ್ಪಲ್ಲ, ಅದನ್ನು ನೋಡೋ ರೀತಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಇವತ್ತು ಗೋವನ್ನು ಹೊಡೆದಾಕ್ತಾರೆ, ಇವತ್ತು ನಾಯಿನ ಎಷ್ಟು ಕೊಲ್ತಾರೆ ವರ್ಷಕ್ಕೆ ಲೆಕ್ಕ ಇಟ್ಬಿಟ್ಟು ನಾಯಿನ ಕೊಲ್ಲೋದು ಭಾಳ ಕಡಿಮೆ. ಹಸುಗಳನ್ನ ಲಕ್ಷಗಟ್ಟೆ ಹಸುಗಳನ್ನ ಕೊಂದಾಗ್ತಾರೆ ಅಂತ ತಿಳ್ಕೊಂಡ್ರೆ ಎಲ್ಲಿಯ ಹಸು ಎಲ್ಲಿಯ ನಾಯಿ. ಅಂದರೆ ನಾಯಿ ಸಂಬಂಧನೂ ಒಂದೇ, ಕಲಿ ಸಂಬಂಧನೂ ಒಂದೇ ಅಂತ ತಿಳಿಸ್ತಾರೆ. ಅದೆಲ್ಲ ಅನೇಕ ಮಹಿಮೆಗಳನ್ನು ತೋರಿಸಿ ಕೊನೆಗೆ ಅವರು ಒಂದು ರಾತ್ರಿ ಒಂದಿದ್ದಾಗ ಸ್ವಪ್ನ ಆಯಿತು. ಈ ಬದಲಿ ಹೋಗಬೇಕು ಅಂತಿದ್ರಲ್ಲ, ಇಂಥ ಲಗದ ನೋಡಿ ನಾನು ಸಿಗ್ತೇನೆ ಅಂತ ಹೇಳಿದರಂತೆ. ಲಗದ ನೋಡಿ ನಾರಾಯಣ ದೇವ್ರ ವಿಗ್ರಹ, ದೊಡ್ಡ ವಿಗ್ರಹ ಸಿಕ್ತು. ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ವೃಂದಾವನದ ಹಿಂದೆ ನಾರಾಯಣ ದೇವ್ರ ವಿಗ್ರಹ ಇದೆ. ಇವತ್ತು ಅದೇ ಊರಲ್ಲಿ ಸಿಕ್ಕ ವಿಗ್ರಹ, ಅಲ್ಲಿ ವಿಕೃಷ್ಣ ವೃಂದಾವನ ನೋಡ್ಕೊಂಡು ಬಂದ್ಬಿಡ್ತಾರೆ ಜನ. ಹಿಂದೆ ಮುಂದೆ ನೋಡೋದಿಲ್ಲ, ಊಟಕ್ಕೆ ಗೊತ್ತಾಗಿರುತ್ತಾಗಲೇ ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಆಗ ಅಷ್ಟೇ ಹೊರತು ಅಲ್ಲಿ ಏನಿದೆ ನೋಡೋದು ಈಗ ಅನ್ಕೊಳ್ಳೋದು ಹೋಗ್ಬಿಡೋದು ಅಷ್ಟೇ. ತಪ್ಪದು ಏನಿದೆ ಸರಿಯಾಗಿ ನೋಡಿದ್ರೆ ಹಿಂದೆ ನಾರಾಯಣ ದೇವರದ್ದು ಬದಿರಿಯಲ್ಲಿ ನಾರಾಯಣ ದೇವರ ಆಗಿದ್ದ. ಆ ನಾರಾಯಣ ದೇವರನ್ನು ಪ್ರತಿಷ್ಠಾಪನೆ ಅಲ್ಲಿ ಮಾಡಿದ್ದಾರೆ. ಅಂದರೆ ತೋರಿಸ್ತಾರೆ, ಪಾಠ ಪ್ರವಚನ ಮಾಡಿಕೊಂಡಿದ್ದೆ ಇದ್ದಲ್ಲೇ ಬದಿರಿ ಬರುತ್ತೆ ಅಂತ ಅರ್ಥ. ಇದ್ದಲ್ಲೇ ನಾರಾಯಣ ಬರ್ತಾನೆ ಅಂತ ತೋರಿಸಿಕೊಡ್ತಾರೆ. ಅನೇಕ ಅಪೂರ್ವ ಶ್ಲೋಕಗಳನ್ನು ಬರೆದಿದ್ದಾರೆ. ಅಧ್ಯಾತ್ಮ ರಸರಂಜಿನಿ, ಅದೇ ರೀತಿ ಷೋಡಶಿ, ಚತುರ್ದಶಿ, ಭಾಗವತ ಸಾರೋತ್ಥಾರ, ಗೀತಾ ಸಾರೋತ್ಥಾರ, ಸುಧಾ ಟಿಪ್ಪಣಿ, ತತ್ವಪ್ರಕಾಶಿಕ ಟಿಪ್ಪಣಿ, ಭಾಗವತ ಧರ್ಮಸ್ತೋತ್ರ, ಜೈತೀರ್ಥ ಸ್ತೋತ್ರ, ಎಷ್ಟು ಕೃತಿಗಳು ಬರೀತಾರೋ ಲೆಕ್ಕನೇ ಇಲ್ಲ. ಅದರಲ್ಲಿ ಅವ್ರದ್ದು ಮಾಸ್ಟರ್ ಪೀಸ್ ಅಂತ ಹೇಳಿದರೆ ಒಂದು ಸುಧಾ ಟಿಪ್ಪಣಿ, ಒಂದು ಭಾಗವತ ಸಾರೋತ್ಥಾರ. ಭಾಗವತ ಸಾರೋತ್ಥಾರದ ಪರ್ಪಸ್ ಎರಡು. ಒಂದು ಭಾಗವತದಲ್ಲಿ 18,000 ಶ್ಲೋಕ ಇದೆ, ಅದನ್ನು ಕನ್ಸೈಜ್ ಮಾಡಿ ಉಪಾಸನೆ ಬೇಕಾದಲ್ಲಿ ರೀಅರೇಂಜ್ ಮಾಡೋದು. ಒಂದು ಸ್ವಲ್ಪ ಆಸಿವೆ ಲಿಂಕ್ ತಪ್ಪೇ ಬಿಡುತ್ತಾಗ ಹೊಸ ಲಿಂಕ್ ಕೊಟ್ಟು ಅವನು ಕೂಡಿಸ್ಬೇಕು. ಒಟ್ಟು 360 ಶ್ಲೋಕ ಮಾತ್ರ ಕಲೆಕ್ಟ್ ಮಾಡ್ತಾರೆ. 360 ಕೆಲವು ಪಾಠ 365 ಶ್ಲೋಕ ಕಲೆಕ್ಟ್ ಮಾಡಿಬಿಟ್ಟು ಅವನು 30 ಪ್ರಕರಣ ಅಂತ ಮಾಡ್ತಾರೆ. 30 ಚಾಪ್ಟರ್ಸ್ ಮಾಡಿ ಅವನ್ನೆಲ್ಲ ಬೇರೆ ಬೇರೆ ಕ್ರಮದಲ್ಲಿ ಜೋಡಿಸಿಬಿಟ್ಟು ಆ ಲಿಂಕ್ ಕೊಡಲಿಕ್ಕೆ ತಾವು ವ್ಯಾಖ್ಯಾನವನ್ನು ಬರೀತಾರೆ. ಒಂದು ಆರಿಸೋದು, ಎರಡು ಜೋಡಿಸೋದು, ಮೂರನೇದು ಲಿಂಕ್ ಕೊಡೋದು, ನಾಲ್ಕನೇದು ಅರ್ಥ ಹೇಳೋದು, ನಾಲ್ಕು ಕೆಲಸ ಮಾಡಬೇಕು. ಅದು ಭಾಗವತ ಸಾರ ಉದ್ಧಾರ. ಭಾಗವತ ಸಾರ ಉದ್ಧಾರ, ಬಾವಿಯಿಂದ ಕೊಡ ಮೇಲಕ್ಕೆ ತೆಗೆದ್ರೆ ಉದ್ಧಾರ ಅಂತ ಕರೀತಾರೆ. ವರಾಹದೇವರು ಭೂಮಿ ಉದ್ಧಾರ ಮಾಡಿದ್ರು, ಅದು ಗ್ರಂಥಗಳನ್ನು ಆಯ್ದು ಕೊಡ್ತಾರಲ್ಲ ಶ್ಲೋಕವನ್ನು, ಅದು ಉದ್ಧಾರ ಅಂತ ಕರೀತಾರೆ. ಅದಕ್ಕೆ ಸಾರವನ್ನು ಹೇಳಿದ್ರಿಂದ ಭಾಗವತ ಸಾರೋದ್ಧಾರ ಗ್ರಂಥ ಆಯಿತು. ಅದರಲ್ಲಿ 30 ಪ್ರಕರಣಗಳಲ್ಲಿ 30 ಪ್ರಕರಣ, 365 ಶ್ಲೋಕ ಮತ್ತು ಭಾಗವತದ ಆಯ್ಕೆ. ಅದೇನು ತೋರಿಸ್ತಾರೆ ಗೊತ್ತಾ, ದಿವಸಕ್ಕೆ ಒಂದೊಂದು ಶ್ಲೋಕ ಓದಿದರೆ ಒಂದು ವರ್ಷಕ್ಕೆ ಮುಗಿಯುತ್ತೆ ಗ್ರಂಥ. ದಿವಸಕ್ಕೆ ಒಂದೊಂದು ಶ್ಲೋಕ ಒಂದು ವರ್ಷ ಬೇಕು. ತಿಂಗಳಿಗೆ ಒಂದು ಪ್ರಕರಣ ಓದಿರುತ್ತೆ, ಒಂದು 30 ಒಂದು ದಿವಸಕ್ಕೆ ಒಂದು ಪ್ರಕರಣ ಓದಿದರೆ ಒಂದು ತಿಂಗಳಿಗೆ ಮುಗಿಸೋಗಿಬಿಡುತ್ತೆ. ವರ್ಷಕ್ಕೆ ಬೇಕಾದ್ರೆ ಮುಗಿಸೋ, ತಿಂಗಳಿಗೆ ಬೇಕಾದ್ರೆ ಮುಗಿಸ್ಬೋದು. ಆ ರೀತಿ ನಿತ್ಯಾನುಸಂಧಾನಕ್ಕೆ ಅವರೇ ಬರೀತಾರೆ. ನಿತ್ಯಾನುಸಂಧಾನಕ್ಕೋಸ್ಕರ ಕೆಲವು ಆರಿಸಿನ ಸಂಗ್ರಹ ಮಾಡ್ತಾ ಇದ್ದೇವೆ ಅಂತ ಬರೆದು ಅನೇಕ ರೀತಿ ಒಳ್ಳೆ ವ್ಯಾಖ್ಯಾನದ ಲಿಂಕ್ ಕೊಡ್ತಾರೆ. ಸುಧಾದಿ ಗ್ರಂಥಗಳಲ್ಲಿ ಏನೇನು ಸಾರ ಬಂದಿದೆ ಅದನ್ನೆಲ್ಲ ಕೂಡ ಭಾಗವತಕ್ಕೆ ಅನ್ವಯಿಸಿ ಬರೀತಾರೆ. ಒಂದೊಂದು ಶ್ಲೋಕಕ್ಕೂ ಭಾಗವತಕ್ಕೆ ಅಷ್ಟು ವಿಸ್ತಾರವಾದ ವ್ಯಾಖ್ಯಾನ ಸಿಗೋದು ಬಹಳ ದುರ್ಲಭ. ಬಹಳ ಸರಳವಾದ ಶೈಲಿ, ಸ್ಪಷ್ಟವಾದ ವಿಚಾರಗಳು ಮತ್ತು ನೇರ ನಿರೂಪಣೆ, ಎಲ್ಲೂ ಕನ್ಫ್ಯೂಷನ್ಗೆ ಅವಕಾಶವೇ ಇಲ್ಲ. ಆ ರೀತಿ ಭಾಗವತದ ಶ್ಲೋಕ ಮುಖ್ಯ ಶ್ಲೋಕಗಳು ವ್ಯಾಖ್ಯಾನ ಬರಬೇಕಾದ್ರೆ ಬೇರೆ ಶ್ಲೋಕಗಳ ಕಾಂಟ್ಯಾಕ್ಟ್ ಕೋಟೇಷನ್ ಕೊಟ್ಟುಬಿಟ್ಟು ನಮಗೆ ಎಲ್ಲ ಶಾಸ್ತ್ರವನ್ನು ಗಟ್ಟಿ ಮಾಡಿಕೊಡ್ತಾರೆ. ಅವರಿಂದ ಅದು ದೊಡ್ಡ ಉಪಕಾರ ಅಂತ ಕೇಳಿದರೆ ಬಿಂಬೋಪಾಸನೆ ಬಹಳ ಒತ್ತು ಕೊಟ್ಟರು ಆಚಾರ್ಯರು. ಬಿಂಬೋಪಾಸನೆಯೇ ನಿಜವಾದ ಉಪಾಸನೆ, ಬಿಂಬದರ್ಶನವೇ ಅಪರೋಕ್ಷ ಜ್ಞಾನ ಅಂತ ಸಾಕಷ್ಟು ಹೇಳಿದ್ದಾರೆ. ಅದನ್ನು ಬಹಳ ಒತ್ತು ಕೊಟ್ಟು ನಾವು ಪ್ರಮೇಯಗಳನ್ನು ಹೇಳಬೇಕಾದ್ರೆ ಬಹಳ ಅಗ್ರಸ್ಥಾನ ಅಂತ ಹೇಳಿದರೆ ಅನಂತರದ ಪರಂಪರೆಯಲ್ಲಿ ಟಿಪ್ಪಣಿಕಾರರ ಒಂದು ಗುಂಪಿನಲ್ಲಿ ವಿಷ್ಣು ತೀರ್ಥರಿಗೆ ಒಳ್ಳೆ ಸ್ಥಾನ. ಆದರೆ ಮಾತು ಮಾತಿಗೆ ಉಪಾಸನೆಗೆ ಒತ್ತು ಕೊಡೋದು, ಬಿಂಬೋಪಾಸನೆ ಮಾಡಲೇಬೇಕು ಅಂತ ಹೇಳೋದು. ಆ ಮೂಲಕ ಭಾಗವತ ಸಾರೋದ್ಧಾರಕ್ಕೆ ಭಾರಿ ಮಹತ್ವ ಬಂತು. ಇವತ್ತಿಗೂ ಸಹ ಭಾಗವತ ಸಾರೋದ್ಧಾರವನ್ನು ಸರಿಯಾಗಿ ಓದಿದರೆ ಭಾಗವತದ ಆಧ್ಯಾತ್ಮಿಕ ಮಹತ್ವ ಏನೋಬೋದನ್ನು ಸರಿಯಾಗಿ ತಿಳಿಯಲಿಕ್ಕೆ ಸಾಧ್ಯ. ಅಂಥ ಗ್ರಂಥವನ್ನು ಕೊಟ್ಟು ಮುಂದೆ ತಾವು ವೃಂದಾವನಸ್ಥರಾಗ್ತಾರೆ. ಆದ ದಿವಸನೇ ಇವತ್ತು ಮಾಘಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ವೃಂದಾವನಸ್ಥರಾಗ್ತಾರೆ. ಆ ಮೂಲಕವಾಗಿ ತಾವು ಶಿವನ ವಿಶೇಷ ಅನುಗ್ರಹಕ್ಕೆ ಪಾತ್ರರು ಎಂಬುದನ್ನು ಕೂಡ ಲೋಕಕ್ಕೆ ತೋರಿಸಿಕೊಡ್ತಾರೆ. ಅಲ್ಲಿ ಒಂದು ವಿಶೇಷ ಅಂಶ ಉಂಟು. ಇವತ್ತು ವೃಂದಾವನಸ್ಥರಾಗುವ ಮೂಲಕ ಒಂದು ವಿಷಯ, ಹೊಸ ವಿಷಯ ಏನು ತೋರಿಸಿದರು ಅಂದರೆ 6 ಜನ ಹೋಗ್ತಾರೆ, ಪಟ್ಲಾಸ ಊಟ ಹಾಕ್ತಾರೆ, ಉಪವಾಸ ಮಾಡಬಾರ ಅಂತ ಪ್ರೂವ್ ಮಾಡಿ ತೋರಿಸ್ತಾರೆ. ಅದರಿಂದ ಇವತ್ತು ಉಪವಾಸ, ಇವತ್ತು ವಿಷ್ಣು ಪಂಚಕ ಶಿವರಾತ್ರಿ ಎಷ್ಟು ಉಪವಾಸ ನಿಷಿದ್ಧ ಅಂತ ಕೇಳಿದರೆ ವಿಷ್ಣು ಪಂಚಕ ಮಾಡತಕ್ಕಂಥವ್ರು ಶ್ರವಣೋಪವಾಸವನ್ನು ಮಾಡಬೇಕು. ಒಂದು ನಿಯಮ, ಕೆಲವು ಎಕ್ಸೆಂಪ್ಷನ್ಸ್ ಇದೆ, ಕೆಲವು ದಿವಸ ಮಾಡಬಾರದು ಅಂತಿದೆ. ಶ್ರವಣ ಬಂದಿದ್ರೂ ಮಾಡಬಾರದು. ಹಿಂದೆಂದು ಮಾಡಬಾರದು? ಜಗನ್ನಾಥದಾಸರು ಹೇಳ್ತಾರೆ, ನಂದಿವಾಹನ ರಾತ್ರಿ, ನಂದಿವಾಹನ ರಾತ್ರಿ ಶಿವರಾತ್ರಿ ಅಂತ ಅರ್ಥ. ನಂದಿವಾಹನ ಶಿವ, ನಂದಿವಾಹನ ರಾತ್ರಿ ಸಾಧನಿ ಬಂದ ದ್ವಾದಶಿ ದಶಮಿ ಪೈತೃಕ ಸಂಧಿಸಿಗ ಸಮಯದಲ್ಲಿ ಶ್ರವಣವ ತರೆಯುವಂತೆ ಸದಾ. 4 ಕೇಸಲ್ಲಿ ಶ್ರವಣೋಪವಾಸ ಮಾಡಬಾರದು. ಶ್ರವಣ ಇದೆ ಇವತ್ತು, ಉಪವಾಸ ಮಾಡಬಾರದು. ಶಿವರಾತ್ರಿ ಆದ್ದರಿಂದ ಶ್ರವಣ ಬಂದರೆ ಅಷ್ಟರ ಮಟ್ಟಿಗೆ ನಿಷಿದ್ಧ ಅಂತ ಅರ್ಥ. ಉಪವಾಸ ಮಾಡೋರು ಮಾಡಬಾರ್ದು ಅಂದರೆ ಉಳಿದವರು ಮಾಡಲೇಬಾರ್ದು ಅಂಬುದು ಕೈಮುತ್ತೆ ಸಿದ್ಧ. ಅದೇ ದಶಮಿ ದಿವಸ ಶ್ರವಣ ಬಂದರೆ ಉಪವಾಸ ಮಾಡಬಾರ್ದು. ದಶಮಿ ದಿವಸ ಯಾವ ಕಾಲಕ್ಕೂ ಕೂಡ ಉಪವಾಸ ಇರಬಾರ್ದು ಎಂದು ಕೂಡ ಉಪವಾಸ ದ್ವಾದಶಿ ಏಕಾದಶಿ ಬಿಡಲೇಬಾರ್ದು. ಆದ್ದರಿಂದ ಅದಕ್ಕೆ ಪ್ರಿಪರೇಷನ್. ಪಿತೃಕಾರ್ಯ ಬಂದ ದಿವಸ ವಿಷ್ಣು ಪಂಚಮಿ ಶ್ರವಣ ನಕ್ಷತ್ರ ಬಂದರೂ ಅವತ್ತು ಕೂಡ ಪೂರ್ತಿ ಉಪವಾಸ ಮಾಡಾಗಿಲ್ಲ. ಇದೆಲ್ಲ ನಿಯಮಗಳು. ಆ ನಿಯಮಕ್ಕೆ ತಕ್ಕಂತೆ ನಂದಿ ವಾಹನ ರಾತ್ರಿ ಆದ ಇವತ್ತು ಉಪವಾಸ ಮಾಡಬಾರ ಅಂತ ವರ್ಷಕ್ಕೆ ಇವತ್ತು ಬಹುಶಃ ಒಬ್ಬ ಬಿಡಿಸನ್ಯಾಸಿಗಳ ಆರಾಧನೆಗೆ ಅವರು ಪೀಠಾಧೀಶರಾಗಲಿಲ್ಲ. ಕೊನೆಗೆ ಪೀಠಾಧೀಶರಾಗಲಿಲ್ಲ. ನಮ್ಮಲ್ಲಿ ಎರಡು ರೀತಿಯಾದ ಯತೆಗಳಿದ್ದ ಪೀಠಾಧೀಶರಾದ ಯತೆಗಳು ಬೇರೆ, ಪೀಠ ಒಪ್ಪದೆ ಹಾಗೆ ಇದ್ದ ಯತೆಗಳು ಬೇರೆ. ಅದರಲ್ಲಿ ಆಚಾರ್ಯರು ತಮ್ಮಂದಿರು ವಿಷ್ಣು ತೀರ್ಥರು ಮೊದಲಾದವರೆಲ್ಲ ಕೂಡ ಪೀಠಾರೋಹಣ ಮಾಡಿದ್ದವರು. ಸತ್ಯತೀರ್ಥರು ಮೊದಲಾದರೂ ಮಹಾಪೀಠ ಬಿಟ್ಟು ಬೇರೆ ಪೀಠಕ್ಕೆ ಅಧಿಪತಿಗಳಾದವರು. ಇನ್ನೂ ಕೆಲವು ಎಷ್ಟೋ ಜನ ಶಿಷ್ಯರಿದ್ದರು. ಆಚಾರ್ಯರೇ ಜ್ಯೇಷ್ಠ ಯತಿಗಳು ಪೀಠಕ್ಕೆ ಬರಲಿಲ್ಲ. ಜ್ಯೇಷ್ಠ ಯತಿಗಳಿದ್ದರಲ್ಲ ಯಾವ ಪೀಠಕ್ಕೂ ಬರಲೇ ಇಲ್ಲ. ಬಿಡಿಸನ್ಯಾಸಿಗಳಿಗೆ ಇದ್ದರು. ಟೀಕಾರ್ಯರು ಶಿಷ್ಯರು ವ್ಯಾಸತೀರ್ಥರು ಅಂತ ಹೆಸರು. ವ್ಯಾಸರಾಜರು ಬೇರೆ, ವ್ಯಾಸತೀರ್ಥರು ಬೇರೆ. ಅವರು ಉಪನಿಷತ್ ವ್ಯಾಖ್ಯಾನ ಬರೆದವರು, ಅವರು ಕೂಡ ಪೀಠಕ್ಕೆ ಬರಲಿಲ್ಲ. ವೇದೇಶ್ ತೀರ್ಥ ಅಂತ ಒಬ್ಬರು ಗೌತಮ ಸ್ವಾಮಿಗಳ ಶಿಷ್ಯರು, ಅವರು ಪೀಠಕ್ಕೆ ಬರಲಿಲ್ಲ. ಪೀಠ ಕೊಡ್ತೇವೆ ಅಂದರೂ ಕೂಡ ಅವರು ಪೀಠ ಬೇಡ ಅಂತ ಹೇಳಿಬಿಡ್ತಾರೆ. ನನಗೆ ಪಾಠ ಸಾಕು, ಪೀಠ ಬೇಡ ಅಂತ ಹೇಳ್ತಾರೆ. ಇವತ್ತು ಪೀಠ ಸಹ ಬೇಕು, ಪಾಠ ಬೇಡ ಅಂತ ಹೇಳಾರೆ ಜಾಸ್ತಿ. ಪಾಠದ ಹೆಸರು ಕೂಡ ಇರಬಾರ್ದು ಅಂತ ಒಂದು ವಾತಾವರಣ ಬಂದಿದೆ. ವೇದೇಶ್ ತೀರ್ಥರು ದೊಡ್ಡ ಎಕ್ಸಾಂಪಲ್ ಅದಕ್ಕೆ. ಅನಂತರ ಮಧುಸೂದನ ಭಿಕ್ಷುಗಳು ಅಂತ ಒಬ್ಬರು, ಸಂಕಷ್ಟ ಒಳ್ಳೆಯ ಶಂಕರಾಂಶರು ವ್ಯಾಖ್ಯಾನ ಬರೋದು, ಅವರು ಕೂಡ ಬಿಡಿ ಸನ್ಯಾಸಿಗಳು, ಅವರು ಪೀಠಕ್ಕೆ ಬರಲಿಲ್ಲ. ಅದೇ ಸಾರಿ ವಿಷ್ಣು ವ್ಯಾಸ ತೆಗೆದ್ರೆ ಪೀಠಕ್ಕೆ ಬರಲಿಲ್ಲ. ಇವರು ಗುರುಗಳು ಹಾಗೇನೆ, ಸನ್ಯಾಸ ತಗೊಂಡು ಪೀಠ ಕೊಟ್ಟು ಅಂದರೂ ಒಪ್ಪಲಿಲ್ಲ ಅವರು. ಅಷ್ಟರ ಮಟ್ಟಿಗೆ ವಿರಕ್ತರಾಗಿದ್ದವರು. ಇವರು ಹಾಗೆ ಇದ್ದವರು, ವಿಷ್ಣು ತೀರ್ಥರು ಬಿಡಿ ಸನ್ಯಾಸಿಗಳಾಗಿದ್ದವರು ಅಂತ ಅರ್ಥ ಮಾಡಿಕೊಂಡ್ರೆ ಅವರು ಸನ್ಯಾಸದ ಉದ್ದೇಶ ಜ್ಞಾನ ಕಾರ್ಯವಾಗಿತ್ತೆ ಹೊರತು ಅಧಿಕಾರವಾಗಿರಲಿಲ್ಲ. ಕೊನೆಗೆ ಅವರು ಪೀಠಾಧೀಶರು ಗೌರವ ಬರೋ ಸ್ಥಿತಿ ಬಂದು ಅಷ್ಟರ ಮಟ್ಟಿಗೆ ಉನ್ನತ ಸ್ಥಾನವನ್ನು ಗಳಿಸಿದ್ದಾರೆ. ಇವತ್ತು ಪಾಠ ಪ್ರವಚನ ಪರ್ಯಬಲ್ಲಿ ವಿಷ್ಣು ತೀರ್ಥರದ್ದು ಭಾಳ ದೊಡ್ಡ ಮಟ್ಟದ ಸಾಧನೆ ಅಂತ ಮಹಾನುಭಾವರ ಆರಾಧನೆ. ಇವತ್ತಿನ ದಿವಸ ಭಾಗವತ ಸಾರದಾರ ಪಾಠ ಹಾಗೂ ಬೆಳಗ್ಗೆ ನಡೀತಾ ಇದೆ. ಆ ಸಂದರ್ಭ ತಕ್ಕಂತೆ ಆರಾಧನೆ ಬಂದರೆ ಭಾರಿ ವಿಶೇಷ. ಅವರ ವಿಶೇಷ ಸ್ಮರಣೆ ಮಾಡಿದಷ್ಟು ಕೂಡ ಗ್ರಂಥ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಯಾರು ಗ್ರಂಥ ಬರೆದಿರ್ತಾರೋ ಅವರಲ್ಲಿ ಗೌರವ ಹೊಂದಿದಷ್ಟು ಗ್ರಂಥ ಸುಲಭವಾಗಿ ನಮಗೆ ಅರ್ಥವಾಗುತ್ತೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ವ್ಯಾಸಮಧ್ವ ಸಂಶೋಧನಾ ಪ್ರತಿಷ್ಠಾನದ ಆಶ್ರಯದಲ್ಲಿ ಇವು ವೈಶ್ವಿತರ ಆರಾಧನೆ ನಡೆದಿದೆ. ಶಿವರಾತ್ರಿ ಆಚರಣೆ ನಡೆದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸೇವಾಕರ್ತರಾಗಿ ಬಂದವರು ಶ್ರೀ ವಾಸುದೇವಮೂರ್ತಿಗಳು, ಹೆಚ್ ಎಸ್ ವಾಸುದೇವಮೂರ್ತಿ ದಂಪತಿಗಳು, ಎನ್ ಗುರುರಾಜ ದಂಪತಿಗಳು, ಸತ್ಯನಾರಾಯಣ ದಂಪತಿಗಳು ಮತ್ತು ಇಬ್ಬರು ಅಂತರಂಗ ಭಕ್ತರು ಎಲ್ಲ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಶ್ರೀ ಹರಿವಾಳ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ವಾದಿರಾಜ ಸ್ವಾಮಿಗಳ ಆರಾಧನೆ. ವಾದಿರಾಜ ಅಮರ ದಿವಸ ವ್ಯಾಸರಾಜರ ಆರಾಧನೆ, ಎರಡು ಆರಾಧನೆ ಸೇರಿ ಪ್ರವಚನ ಇರುತ್ತೆ. ವಾದಿರಾಜ ಸ್ವಾಮಿಗಳ ಬಗ್ಗೆ, ವ್ಯಾಸರಾಜರ ಬಗ್ಗೆ ವಿಶೇಷವಾಗಿ ಅವತ್ತು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.